ಸೊ ಕರ್ತನಲ್ಲಿ ಪ್ರೀತಿಯಂತ ಸೋದರ ಸೋದರೆ, ನಿಮ್ಮೆಲ್ಲರಿಗೂ ಕೃಷ್ಣ ನಂಬಲು, ನಮ್ಮ ತಂದೆಯ ದೇವ ನಂಬಲು ಒಂದೇ ದಿನಗಳ ಸೂಚನಾಗಿದ್ದೀನಿ. ಈ ಒಂದು ಸಂಜೆ ವೇಳೆಯಲ್ಲಿ ನಾವು ಒಟ್ಟಾಗಿ ಸೇರಿ ಮತ್ತು ನಮ್ಮ ವಾಕ್ಯನ ಧ್ಯಾನ ಮಾಡೋಕ್ಕೆ ದೇವರನ್ನು ಕೊಟ್ಟಿಯಂತ ಕೃಪೆಗಾಗಿ ದೇವರಿಗೆ ಮೊದಲನೇದಾಗಿ ನಾವು ಕೃಷ್ಣ ತಗೊಳ್ಳೋರಾಗಿದ್ದೇವೆ. ಸೊ ಒಂದು ಈ ಒಂದು ಕೂಟನ ಆರಂಭ ಮಾಡುವಾಗ ನಾವೆಲ್ಲರೂ ಫಸ್ಟ್ ಇದನ್ನಿಂತು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿದ ನಂತರ ನಾವು ಕೂಟನ ಪ್ರಾರಂಭ ಮಾಡೋಣ. ಪ್ರಾರ್ಥನೆ ಮಾಡೋಣ. ಭೂ ಪರಲೋಕವನ್ನು ಅದರಿಂದ ಸಮಸ್ತವನ್ನು ಸೃಷ್ಟಿ ಮಾಡಿರುವಂತಹ ನಮ್ಮ ಪರಲೋಕ ತಂದೆಯಾದವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಪರು ಪಾಪಿಷ್ಠರು ಕೆಲಸ ಸೇವೆಕರಾಗಬೇಕು ಕೂಡ, ಮಂದು ಧೂಳಾಗಿರ್ಬೇಕು ಕೂಡ, ನಮ್ಮ ಎಷ್ಟೋ ರೀತಿಯಲ್ಲಿ ಪ್ರೀತಿ ಮಾಡಿ ನಮ್ಮನ್ನು ಕರುಣಿಸಿ ಕಾದು ಕಾಪಾಡಿ ನಮ್ಮ ಜೀವಿತದ ಸಂಖ್ಯೆಯನ್ನು ಎಣಿಸಿ ನಮ್ಮ ಬೇಕಂತ ಎಲ್ಲ ಕೃಪೆಗಳನ್ನ ಕೊಟ್ಟು ಇದುವರೆಗೂ ನಡೆಸ್ತಾ ಬಂದಿದ್ದಕ್ಕಾಗಿ ನಿಮಗೆ ಕೋಟಾನಿ ಕೋಟಿ ಸ್ತೋತ್ರ ಧನ್ಯವಾದಗಳು ಸಂಚರಾಗ್ತೀವಿ ತಂದೆಯಾದವರೇ. ಮುಖ್ಯವಾಗಿ ತಂದೆಯಾದರೆ ಈ ಒಂದು ಸಂಜೆ ವೇಳೆಯಲ್ಲಿ ಒಂದು ಕುಟುಂಬವಾಗಿ ಸೇರಿ ನಿನ್ನ ವಾಕ್ಯನ ಧ್ಯಾನ ಮಾಡೋದಕ್ಕೆ ಕೊಟ್ಟಿಯಂತ ಒಂದು ಮಹಾಭಾಗ್ಯಕ್ಕಾಗಿ ನಮ್ಮ ಜೀವಿತದಲ್ಲಿ ನಿಮಗೆ ಕೃತಜ್ಞತೆ ಸ್ತೋತ್ರಗಳನ್ನ ಸಲ್ಲಿಸಲಾಗ್ತೀವಿ ತಂದೆಯಾದರೆ. ಇಲ್ಲಿ ಬಂದಿರೋಂಥ ನಿನ್ನ ಪ್ರಿಯ ಮಕ್ಕಳು ಆಸಕ್ತಿ ನೀವು ಬಲವತ್ತನಾಗಿದೆಯಾ, ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಪರಿಶುದ್ಧಾತ್ಮ ಕೃಪೆಯನ್ನ ಕೊಟ್ಟು ಅವ್ರನ್ನ ಆಶೀರ್ವದಿಸಿ ಅವ್ರ ತಂದೆಯಾದರೆ ಮುಂದೆ ಬರುವಂತಹ ದಿನಗಳಲ್ಲಿ ಸತ್ಯವಾದಂತಹ ಅನೇಕ ಆಳವಾಗಿರುವಂತಹ ವಿಚಾರಗಳನ್ನ ತಿಳಿದುಕೊಂಡು ಅವರ ಪಕ್ಕ ನಡೆಯುವಂತೆ ಬೇಕಾದ ಕೃಪೆಯನ್ನು ಒದಿಸ್ಕೊಂಡು ನಾವು ಕೇಳ್ಕೊಂಡು ಹಾಕ್ತೀವಿ ತಂದೆಯಾದರೆ. ಹೀಗೆ ತಂದೆಯಾದರೆ ತಡವಾಗಿ ಬರ್ತಾರಂತ ಅನೇಕ ಸಹೋದರ ಸಹೋದರಿಗಳು ನಾವು ಪ್ರಾರ್ಥನೆ ನಿಲ್ಲಿಸ್ಕೊಂಡು ಹಾಕ್ತೀವಿ. ಅವ್ರಿಗೂ ಬೇಕಾದಂತ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡಿ ಅವರು ಕೂಡ ತಂದೆಯಾದರೆ ಸರಿಯಾದ ರೀತಿಯಲ್ಲಿ ಮತ್ತು ಸರಿಯಾದ ಸಮಯದಲ್ಲಿ ಬಂದು ಸೇರಿ ನಿನ್ನ ವಾಕ್ಯನ ಧ್ಯಾನ ಮಾಡಿ ಅವರು ಕೂಡ ಆತ್ಮಿಕ ಆಶೀರ್ವಾದ ಹೊಂದುವಂತೆ ಕೂಡ ನೀನು ಕೃಪೆ ನೀಡಬೇಕು ನಾವು ಕೇಳ್ಕೊಂಡು ಹಾಕ್ತೀವಿ ತಂದೆಯಾದರೆ. ಹೀಗೆ ತಂದೆಯಾದರೆ ಇವತ್ತಿನ ಕೂಟಕ್ಕೆ ಆದಿ ಅಂತ್ಯ ನೀನೇ ಆಗಿದ್ದು ಎಲ್ಲವನ್ನೂ ತನ್ನ ಚಿತ್ತ ಪ್ರಕಾರ ನಡೆಸ್ಕೊಡ್ಬೇಕಾಗ್ಬಿಟ್ಟು ಈ ಒಂದು ಪುಟ್ಟ ಪ್ರಾರ್ಥನೆ ನಿನ್ನ ಪ್ರಿಯ ಮಗನು ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರುವಂತಹ ಯೇಸು ಕೃಷ್ಣನ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೀವಿ ತಂದೆಯ ದೇವರೇ, ಆಮೇನ್. ಸೊ ಎಲ್ಲರೂ ಕೂತ್ಕೊಂಡು ಕೇಳ್ಕೊಂತೀನಿ. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರೆ, ಸೊ ಮುಖ್ಯವಾಗಿ ಕಡೆಯಾಗಿ ನಾವು ಶುರು ಮಾಡಿದ್ದಾಗೆ ನಿಮ್ಗೆ ಹತ್ರ ನಾವು ಪ್ರಯತ್ನ ಕೇಳ್ಕೊಂತೀರಿ. ಸೊ ನಾವು ಅನೇಕ ಒಂದು ಸ್ಥಳಗಳನ್ನ ನಾವು ಹುಡುಕಿದ್ರಿ, ಒಂದು ಮೀಟಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ನಮಗೆ ಸರಿಯಾದ ಯಾವುದೋ ಸ್ಥಳ ಸಿಕ್ಕಿಲ್ಲ. ಅದರಿಂದ ಈ ಒಂದು ಸ್ಥಳ ನಮಗೆ ತುಂಬಾ ಕಷ್ಟಪಟ್ಟು ಅದು ಸಿಕ್ಕಿದೆ. ಅವ್ರು ನೋಡ್ಬೇಕಾದ್ರೆ ಯಾವುದು ಕ್ಲಾಸ್ ರೂಮ್ಗಳು ಖಾಲಿ ಇಲ್ಲ ಅಂತಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಈ ಒಂದು ಕ್ಲಾಸ್ ರೂಮ್ ನಿಮಗೆ ಸಿಕ್ಕಿದೆ. ಸೊ ಅದು ನೋಡ್ಬೇಕಾದ್ರೆ ಇದು ದೇವ್ ಕೃಪೆ. ಸೊ ಅದರಿಂದ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ, ದೇವ್ ಸಿದ್ಧ ಆಯ್ತಂದ್ರೆ ಮುಂದಿನ ಬರೋ ವಾರಗಳಲ್ಲಿ ನಾವು ಬೇರೆ ಒಂದು ಸ್ಥಳದಲ್ಲಿ ಮಾಡೋಕ್ಕಾಗ್ತಾರೆ ಅಂತ ನಾವು ಟ್ರೈ ಮಾಡಿ ನೋಡೋಣ ಅದರ. ಸೊ ಮುಖ್ಯವಾಗಿ ನಾವು ಈ ಸ್ಥಳ ಏನಕ್ಕೆ ಆಗ್ಬಿಟ್ರಿ ನೋಡ್ಬೇಕಾದ್ರೆ, ಇದು ಅಟ್ಲೀಸ್ಟ್ ಒಂದು ಸಿಟಿಗೆ ಏನಾಗಿದೆ ಸ್ವಲ್ಪ ಸೆಂಟ್ರಲ್ ಆಗಿರೋ ಪ್ಲೇಸ್ ಆಗಿದೆ ಅಂತಂದ್ಬಿಟ್ಟು ಅದನ್ನ ನೋಡ್ಬೇಕಾದ್ರೆ. ಯಾಕಂದ್ರೆ ನಾವು ಈ ಊರಲ್ಲ, ನಾವು ನೋಡೋ ಬೆಂಗಳೂರಿಂದವರು. ಸೊ ಬೆಂಗಳೂರಿಂದ ನಾವು ಬೆಳಗ್ಗೆ ಅಂತ ಎಲ್ಲ ಸಭೆಗಳೆಲ್ಲ ಮುಗಿಸ್ಕೊಂಡು ಎಲ್ಲ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದು ತಿರುಗಲ್ಲ ವ್ಯವಸ್ಥೆ ಮಾಡೋಕ್ಕೆ ನಮಗೆ ಖಂಡಿತ ಕಷ್ಟ ಆಗ್ತದೆ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಇದು ನಿಮ್ಮ ಪ್ರಾರ್ಥನೆ ನೀಡಿರಿ. ಸೊ ನೋಡೋಣ, ದೇವ್ ಸಿದ್ಧ ಆಯ್ತು ಅಂದ್ರೆ ನಾವು ಬೇರೆ ಸ್ಥಳದಲ್ಲಿ ಇದು ಮಾಡೋಕ್ಕೆ ಪ್ರಯತ್ನ ಮಾಡೋಣ, ಅಥವಾ ಇದೇ ಸ್ಥಳದಲ್ಲಿ ಬೇರೆ ಯಾವ್ದೋ ರೀತಿ ಚೆನ್ನಾಗಿ ಮಾಡೋಕ್ಕಾಗ್ತಾರೆ ಅಂತ ಕೂಡ ನಾವೇನ್ ಮಾಡೋಣ, ನಾವು ಪ್ರಯತ್ನ ಮಾಡೋಣ. ನಾವಿನ್ನೂ ವರ್ಕೌಟ್ ಮಾಡ್ತಾ ಇದ್ದೀವಿ ಅದನ್ನ. ಮೈಸೂರಿನ ಯಾವ್ದೋ ಸ್ಥಳ ಯಾವ್ದೋ ಚೆನ್ನಾಗಿರೋ ಸಿಗ್ತಾರೆ ಅಂತ ಯಾಕಂದ್ರೆ ಇದ್ಬಿಟ್ಟು ಒಂದು ವರ್ಷದ ತರ ಇರ್ತಾರೆ. ನೋಡ್ಬೇಕ್ರೆ ಇದು ಒಂದು ಜಾಗನ ಚೇಂಜ್ ಮಾಡ್ತಾರೆ, ನಿಮ್ಗೂ ಏನಾಗ್ಬೋದು, ಅದು ಪ್ರತಿ ವಾರ ಬರೋಕ್ಕೂ ಕಷ್ಟ ಆಗ್ಬೋದು. ಅದರ ಅದು ಮಾತ್ರ ಅಲ್ಲ, ನಾವು ಬೇರೆ ಯಾರೋ ಸಹೋದ್ರ ಮನೇಲಿ ಕೂಡ ಇದು ಮಾಡೋಕ್ಕಾಗ್ತಾರೆ ಅಂತ ಕೂಡ ನಾವು ವ್ಯವಸ್ಥೆ ಮಾಡ್ತಾ ಇದ್ರೆ, ಆ ಥರ ಯಾರೋ ಸಹೋದರುಗಳು ಅಥವಾ ಸಹೋದರಿಗಳು ಅವ್ರ ಮನೇಲಿ ಮಾಡೋದಕ್ಕೆ ಒಂದು ಸ್ಥಳಾವಕಾಶ ಕೊಡ್ತೀವಿ ಅಂತ ಯಾರು ಮನಸ್ಸಿತ್ತು ಅಂದ್ರೆ ಅದು ಮುಂದೆ ಬಂದು ನಮ್ಗೆ ಹೇಳಿದ್ರೆ ಸರಿ, ನಾವು ಈ ಕ್ಲಾಸ್ಗಳನ್ನ ನಿಮ್ಮ ಮೇಲೆ ನಾವು ಕಂಟಿನ್ಯೂ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀರಿ. ಅದನ್ನ ನೀವು ಇದನ್ನೆಲ್ಲ ತಮ್ಮ ಒಂದು ಪ್ರಾರ್ಥನೆಗಳಲ್ಲಿ ಇದನ್ನ ನೀವು ಇಡ್ರಿ. ಸರಿ, ನೋಡ್ಬೇಕ್ರೆ ಈ ಒಂದು ರಿಪ್ಲೈ ಕಾರ್ಡ್ ಅದರ ಬಂದಿರೋರು ಎಲ್ಲರೂ ರಿಪ್ಲೈ ಕಾರ್ಡ್ ಕೊಟ್ಟಿದ್ದೀರಲ್ವಾ, ಅದರ ಯಾರು ಕೊಟ್ಟಿಲ್ಲ ಅಂತಂದ್ರೆ ಕೈ ಇದ್ರೆ ನಾನು ಇದು ಕೊಡ್ತೀನಿ ಅದರ. ಸೊ ಹಾಗೆ ಇನ್ನೇ ಪಾಸ್ ಮಾಡಿ, ಎಲ್ಲರೂ ಕೊಡಿದ್ದೀರಾ, ಎಲ್ಲರೂ ಎಲ್ಲ ಕೊಡಿದಿರಲ್ಲ. ಆಮೇಲೆ ನೀವು ಯಾರಿಗಾರೋ ಈ ಕ್ಲಾಸ್ ಬಗ್ಗೆ ಹೇಳಬೇಕು ಅಂತ ಆಸಕ್ತಿ ಇತ್ತು ಅಂದ್ರೆ ಈ ರಿಪ್ಲೈ ಕಾರ್ಡ್ ಎಕ್ಸ್ಟ್ರಾ ಇದೆ, ನೀವು ತೊಗೊಂಡು ಬೇರೆಯವ್ರಿಗೂ ಕೂಡ ಕೊಡಬಹುದು, ಅದೇನು ತೊಂದರೆ ಇಲ್ಲ. ಸೊ ಇದನ್ನ ಮೀಟಿಂಗ್ ಅಂತ ನೀವೇನ್ ಬೇಕೋ ಏನ್ ಮಾಡೋದು ಇದನ್ನ ಮತ್ತೆ ಕೇಳಿ ನಾವು ಇದನ್ನ ಸಫಿಶಿಯಂಟ್ ಆಗಿ ಕೊಡ್ತೀನಿ ನಿಮಗೆ, ಗೊತ್ತಿಲ್ಲ. ಸೊ ನಾವು ಕಳೆದ ವಾರ ನಾವು ನೋಡಿದಂತ ಮುಖ್ಯವಾದ ಪಾಯಿಂಟ್ ಅಲ್ಲ, ಎಲ್ಲ ಅಟೆಂಡ್ ಮಾಡಿದ್ರೆ ಓದ್ ವಾರ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಿದಲ್ಲ ಅದರ. ಸೊ ಎಲ್ಲರಿಗೂ ಪ್ರಯೋಜನವಾಗಿತ್ತ, ಅದರ ತುಂಬಾ ಯೂಸ್ ಆಗಿತ್ತು ಅಂತ ತಿಳ್ಕೊಂತೀನಿ ಅಂದ್ರ. ಸರಿ, ನಾವು ಕಳೆದ ವಾರ ನೋಡಿದ ಕೆಲವೊಂದು ಅಂಶಗಳು ಮಾತ್ರ ಒಂದು 5 ನಿಮಿಷದಲ್ಲಿ ರಿವೈಸ್ ಮಾಡ್ಬಿಟ್ಟು ಏನ್ ಮಾಡೋಣ ಮುಂದೆ ಬರೋಂತ ಒಂದು ಇದನ್ನ ಏನ್ ಮಾಡೋಣ ಇವತ್ತಿನ ಒಂದು ಪಾಠಕ್ಕೆ ನಾವು ಅದರ. ಸೊ ನೋಡಬೇಕು, ಕಳೆದ ವಾರ ನಾವು ನೋಡಿದ್ದೇವೆ ಯೇಸು ಕ್ರಿಸ್ತ ನಮಗಾಗಿ ಹೆಂಗೆ ರಕ್ಷಕ ಅಂತ ಅಂದ್ಬಿಟ್ಟು ಅದರ. ಸೊ ಒಬ್ಬ ಮನುಷ್ಯ ಹೆಂಗೆ ಎಲ್ಲ ಮನುಷ್ಯನಿಗೂ ಸಾಯಲಿಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನೋಡಿದ್ರೆ ಅದರ. ಸೊ ಒಂದು ಖಂಡಿತವಾಗೂ ನೋಡ್ಬೇಕ್ರೆ ದೇವರೊಂದು ತೀರ್ಪು ರಚರ ಒಬ್ಬ ಮನುಷ್ಯ ಎಲ್ಲರಿಗೂ ಜೀವ ಕೊಡೋಕೆ ಏನಾಗಲ್ಲ, ಖಂಡಿತವಾಗೂ ಸಾಧ್ಯನೇ ಇಲ್ಲ ಅದರ. ಸೊ ಹಂಗಿರ್ಬೇಕಾದ್ರೆ ಆ ಮನುಷ್ಯ ಅದರ ಯೇಸು ಸ್ವಾಮಿ ಇರುವಂತ ಒಂದು ಒಬ್ಬ ಮನುಷ್ಯ ಅದರ ಒಬ್ಬೇ ಒಬ್ಬ ಜೀವ ಆಯ್ತು ಅವ್ರ ಹತ್ರ. ಇದಂತ ಒಂದು ಜೀವನ ಯಾರು ಕೊಟ್ಟಿದ್ರೆ ನೋಡ್ತಿದ್ರೆ ಆದಾಮ್ಗೆ ಕೊಟ್ಟಿರ ನೋಡ್ತೀವಿ. ಯಾಕೆ ಆದಾಮ್ ನೋಡ್ಬೇಕ್ರೆ ಆ ಮೊದಲೇ ಒಂದು ಮರಣ ಅದರ ಲೋಕದಲ್ಲಿ ಪಾಪ ಯಾರಿಂದ ಬಂತು ನೋಡ್ತಿದ್ರೆ ಆದಾಮಿಂದ ಬಂತು ನೋಡ್ತಿದ್ರು. ಸೊ ಆದಾಮಿಂದ ಬಂದಿರೋದ್ರಿಂದ ಆ ಒಂದು ಮರಣದಂಡನೆ ಎಲ್ಲರ ಮೇಲೆ ಏನಾಯ್ತು ವ್ಯಾಪಿಸಿದ್ರು ನೋಡ್ತಿದ್ರ. ಅಲ್ಲಿ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಬಂದ್ಬಿಟ್ಟು ಆದಾಮನ ವಿಮೋಚನೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆದಾಮ ಮೇಲೆ ಬಂದಿರೋ ಮರಣದಿಂದ ಎಲ್ಲರೂ ಯಾವ ರೀತಿ ಮರಣಕ್ಕೆ ಹೋಗಿದಾರೋ ಅದನ್ನೆಲ್ಲಾನು ವಿಮೋಚನೆ ಮಾಡಕ್ಕೆ ಆಗ್ತದೆ ಸಾಧ್ಯವಾಗ್ತದೆ ಅಂತೆ ಒಂದು ಕ್ಲಿಯರ್ ಒಂದು ಪಾಯಿಂಟ್ ನೋಡಿದ್ರೆ ಅದರ. ಸೊ ಈ ರೀತಿ ಪ್ರಕಾರ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಲೋಕ ರಕ್ಷಕ ಯಾರಿಗೆ ನೋಡ್ಬೇಕಾದ್ರೆ ಲೋಕದ ಪ್ರತಿಯೊಬ್ಬ ಮನುಷ್ಯನಿಗೆ ರಕ್ಷಕ ಅದರ. ಸೊ ಇವಾಗ ಯೇಸು ಕ್ರಿಸ್ತ ನಂಬಿಲ್ಲ ಅಂದ್ರೆ ಸರಿ ಮುಂದೆ ಬರುವಂತ ದಿನಗಳಲ್ಲಿ ಏನ್ ಮಾಡ್ತಾರ ನಂಬುತ್ತಾರೆ ಅಂತ ಅಂದ್ಬಿಟ್ಟು ಸತ್ಯ ರಜೆ ಮಾಡ್ತಾರೆ ನಮಗೆ ಆಶ್ವಾಸನೆ ಕೊಡ್ತಾರೆ ಅಂದ್ರೆ ಅದೇ ನೋಡ್ಬೇಕಾದ್ರೆ ನಾವು ಪ್ರಕಟಣೆ ಪುಸ್ತಕ ಓದ್ತೀರಿ. ಕ್ರಿಸ್ತನು ಎರಡನೇ ಬರುವಿಕೆಯಲ್ಲಿ ಬರ್ತಾರೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಚೇತನನ್ನ ಅವರ ಕಟ್ಟಾಕುವಂತ ಒಂದು ಸನ್ನಿವೇಶ ಏನ್ ಮಾಡ್ತೀವಿ ನಾವು ಬೈಬಲ್ನಲ್ಲಿ ಓದ್ತೀರಿ ಅಂದ್ರೆ ನೋಡ್ಬೇಕ್ರೆ ಆ ಒಂದು ಸಂದರ್ಭದಲ್ಲಿ ಅದರ ಲೋಕದಲ್ಲಿ ಪುನರ್ತನ ಬರುವಂತ ಎಲ್ಲಾ ಜನಗಳಿಗೂ ದೇವರೇ ಮಾಡ್ತಾರೆ ಸತ್ಯನ ಕೊಡ್ತಾರೆ ಅಂತ ನೋಡ್ತಾರೆ. ನೋಡ್ಬೇಕ್ರೆ ಸತ್ಯವೇದ ನೋಡ್ಬೇಕ್ರೆ ತುಂಬಾ ಒಂದು ಅಮೂಲ್ಯವಾಗಿರುವಂತ ಒಂದು ಪುಸ್ತಕ ಅದರ. ಲೋಕದಲ್ಲಿ ಎಷ್ಟೋ ಧರ್ಮಗಳಿದೆ ಅದರ, ಎಷ್ಟೆಷ್ಟೋ ಧರ್ಮಗಳಿದೆ ನೋಡ್ಬೇಕ್ರೆ ಹಿಂದೂಸ್ ಇದೆ ಅದರ, ಇಸ್ಲಾಂ ಇದೆ ಅದರ, ಬುದ್ಧಿಸಂ ಇದೆ ಅದರ, ಯೂದಾಯಿಸಂ ಇದೆ ಅದರ. ಸೊ ಇದು ನೋಡ್ಬೇಕ್ರೆ ಎಷ್ಟೋ ಒಂದು ಧರ್ಮಗಳಲ್ಲಿ ಎಲ್ಲರಿಗೇನಿದೆ ಗೊತ್ತಾ ತನ್ನ ಒಂದು ಧರ್ಮದ ವಿಚಾರವಾಗಿ ಒಂದು ಗ್ರಂಥ ಅಂತ ಇದೆ ಅದರ. ಹಿಂದೂಸ್ಗಳಿಗೆ ವೇದಗಳಿದೆ ಅದರ. ಸೊ ಅದೇ ರೀತಿ ನೋಡ್ಬೇಕ್ರೆ ಬುದ್ಧಿಸ್ಟ್ಗಳಿಗೆ ಏನಿದೆ ಅಂದ್ರೆ ಅವ್ರಿಗೆ ತನಿಪಟ್ಟ ಅಂತ ನೋಡ್ಬೇಕು, ಅವ್ರಿಗೆ ಸಪರೇಟ್ ಆಗಿರೋಂತ ಅವ್ರಿಗೊಂದು ಪುಸ್ತಕಗಳಿದೆ ನೋಡ್ತಿದ್ರ. ಮುಸ್ಲಿಮ್ಸ್ ಅವ್ರಿಗೆ ಏನಿದೆ ನೋಡ್ಬೇಕು ಕುರಾನ್ ಅಂತ ಇದೆಯಾ ನೋಡ್ತಿದ್ರ. ಆದ್ರೆ ಇಷ್ಟೊಂದು ಧರ್ಮಗಳಲ್ಲಿ ಇಷ್ಟೊಂದು ಬುಕ್ಗಳಿದೆ, ಇಷ್ಟೊಂದು ವೇದಗಳು ಅಂತಂದ್ಬಿಟ್ಟು ಅವ್ರಿಗೆ ಹೆಸರುಗಳು ಉಂಟು ಅದರ. ಅದೇ ಕ್ರೈಸ್ತರಾಗಿರೋ ನಮಗೆ ದೇವರು ಯಾವ ಪುಸ್ತಕ ಕೊಡಿದೆ ನೋಡ್ಬೇಕಾದ್ರೆ ಒಂದು ಕೊಟ್ಟಿರೋಂತ ಒಂದು ವೇದ ಏನು ಎಂತ ವೇದ ಇದು ಸತ್ಯ ವೇದ ನೋಡ್ಬೇಕಾದ್ರೆ ಎಲ್ಲಾ ವೇದಗಳೇ. ಆದ್ರೆ ಇದು ಎಂತ ವೇದ ಅಂತಂದ್ರೆ ಆ ಎಲ್ಲಾ ವೇದಗಳಲ್ಲಿ ಇದು ಸತ್ಯ ವೇದ. ಯಾಕೆ ಸತ್ಯ ಅಂತ ಹೇಳ್ತಾರಂದ್ರೆ ಇದ್ರಲ್ಲಿ ಬರೆದಿರಂತ ಒಂದೊಂದು ಮಾತು ಸತ್ಯನ, ಇದು ಖಂಡಿತವಾಗೂ ನೆರವೇರಿಸ್ತದೆ, ಇದು ನೆರವೇರದಕ್ಕೆ ಸಾಧ್ಯನೇ ಇಲ್ಲ. ಯೇಸು ಕ್ರಿಸ್ತ ಏನ್ ಹೇಳ್ತಂದ್ರೆ ಈ ಧರ್ಮಶಾಸ್ತ್ರದಲ್ಲಿ ಒಂದು ಸೊನ್ನೆ ಆಗಲಿ ಒಂದು ಗುಳ್ಸ ಆಗಲಿ ಏನಾಗೋದಕ್ಕೆ ಸಾಧ್ಯ ಇಲ್ಲ, ಆಳಿಸೋದಕ್ಕೆ ಸಾಧ್ಯ ಅಂತ ನೋಡ್ಬೇಕಾಗಿ ಸಂಪೂರ್ಣವಾಗಿ ದೇವರ ವಾರ್ತೆಗಳು ಎಲ್ಲ ನೆರವೇರದೆ ನೆರವೇರಬೇಕು ಅಂತ ನೋಡ್ಬೇಕ್ರೆ ಈ ಸತ್ಯ ವೇದ ನಮ್ಗೆ ಹೆಂಗ್ ಬಂತು ಅಂತ ನೋಡ್ಬೇಕಾದ್ರೆ ಕರ್ತನ ಮಿತ್ರಿಕೆ ಅಂತ ಸೋದರಿಸಿದ್ರೆ 1440 AD ಅಂದ್ರೆ 1440 ಕ್ರಿಸ್ತ ಶಕದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮೊದಲನೇ ಬಾರಿಗೆ ಪ್ರಿಂಟಿಂಗ್ ಪ್ರೆಸ್ ಅಂತ ಏನ್ ಮಾಡಿದ್ರು ಅವರು ಕಂಡಿಡಿದ್ರು ಅದರ. ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದ ತಕ್ಷಣ ಫಸ್ಟ್ ಪ್ರಿಂಟ್ ಮಾಡಿರೋ ಮೊದಲನೇ ಪುಟ ಯಾವ್ದು ನೋಡ್ಬೇಕಾದ್ರೆ ಬೈಬಲ್ದು ಅದರ. ಫಸ್ಟ್ ಪಬ್ಲಿಷ್ ಮಾಡಿದಂತ ಬುಕ್ ಕೂಡ ನೋಡ್ಬೇಕಾದ್ರೆ ಯಾವ್ದಂದ್ರೆ ಬೈಬಲ್ ಅದರ. ಇದುವರೆಗೂ ಲೋಕದಲ್ಲಿ ಅಧಿಕವಾಗಿ ಪ್ರಿಂಟ್ ಮಾಡಿದಂತ ಒಂದೇ ಪುಸ್ತಕ ಯಾವ್ದು ನೋಡ್ಬೇಕಾದ್ರೆ ಬೈಬಲ್ ಅದರ. ಇದುವರೆಗೂ ಅಧಿಕವಾಗಿ ಸೇಲ್ ಆಗಿರೋಂತ ಒಂದೇ ಬುಕ್ ಯಾವ್ದು ನೋಡ್ಬೇಕಾದ್ರೆ ಬೈಬಲ್ ಅದರ. ಅದೇ ತರ ಲೋಕದಲ್ಲಿರೋಂತ ಎಲ್ಲಾ ಭಾಷೆಗಳಲ್ಲಿ ಹೇಳ್ತಾರೆ ಟ್ರಾನ್ಸ್ಲೇಷನ್ ಆಗಿರೋಂತ ಒಂದೇ ಬುಕ್ ಯಾವ್ದು ನೋಡ್ಬೇಕಾದ್ರೆ ಬೈಬಲ್ ಅದರ. ಅದೇ ರೀತಿ ನೋಡ್ಬೇಕ್ರೆ ಅಧಿಕವಾಗಿ ಪರ್ಚೇಸ್ ಮಾಡೋಂತ ಒಂದೇ ಬುಕ್ ಯಾವ್ದು ನೋಡ್ಬೇಕಾರೆ ಬೈಬಲ್ ಅದರ. ಅಧಿಕವಾಗಿ ಓದೋಂತ ಬುಕ್ ಕೂಡ ನೋಡ್ಬೇಕಾರೆ ಬೈಬಲ್ ಅದರ. ಇದೇ ನೋಡ್ಬೇಕಾದ್ರೆ ಬೈಬಲ್ ನ ಇದುವರೆಗೂ ಎಲ್ಲಾ ರೆಕಾರ್ಡ್ ಏನ್ ಮಾಡಿದ್ರೆ ಬ್ರೇಕ್ ಮಾಡಿದ್ರೆ, ಆದ್ರೆ ಬೈಬಲ್ ಏನಂತ ಈ ತರ ಒಂದು ರೆಕಾರ್ಡ್ ನ ಯಾರು ಯಾವ ಪುಸ್ತಕನೂ ಮೇ ಮಾಡಕ್ಕಾಗಿಲ್ಲ ಅಂದ್ರೆ ಬ್ರೇಕ್ ಮಾಡಕ್ಕೆ ಸಾಧ್ಯನೇ ಆಗಿಲ್ಲ. ಅದರ ನೋಡ್ಬೇಕ್ರೆ ಇಷ್ಟು ಒಂದು ಶ್ರೇಷ್ಠವಾಗಿರಂತ ಒಂದು ಬುಕ್ ಯಾರು ನೋಡ್ಬೇಕ್ರೆ ಬೈಬಲ್ ಅದರ. ಆದ್ರೆ ಇನ್ನೊಂದೇನ್ ಸ್ಪೆಷಾಲಿಟಿ ಗೊತ್ತಾ ನಿಮ್ಗೆ ಬೈಬಲ್ ಅಲ್ಲಿ ಏನ್ ಸ್ಪೆಷಾಲಿಟಿ ನೋಡ್ಬೇಕ್ರೆ ಬೈಬಲ್ ಅಲ್ಲಿ ಎಷ್ಟು ಪುಸ್ತಕ ಕೊಟ್ಟಿದೆ ನಮ್ಗೆ 66 ಪುಸ್ತಕ. ಹಳೆ ಒಡಂಬಡಿಕೆಯಲ್ಲಿ ಎಷ್ಟಿದೆ ಹೆಜ್ಜನ 39 ಅಂತೀರ ಮಿಕ್ಟೋರ ಹಳೆ ಒಡಂಬಡಿಕೆಯಲ್ಲಿ ಸಿಗುತ್ತೆ ಇರೋದು 39 ಪುಸ್ತಕಗಳು ಓಕೆಂದ್ರ, ಹೊಸ ಒಡಂಬಡಿಕೆಯಲ್ಲಿ 22 ಪುಸ್ತಕಗಳು ಅಂದ್ರ. ಅಂದ್ರೆ ಹಳೆ ಒಡಂಬಡಿಕೆ ಯಾವ ಭಾಷೆಯಲ್ಲಿ ಬರೆದ್ರು ನೋಡ್ಬೇಕಾದ್ರೆ ಮೂಲ ಪತ್ರಿಕೆಗಳಲ್ಲಿ ಹೆಬ್ರಿಯರ್ ಭಾಷೆಯಲ್ಲಿ ಬರ್ತಾರೆ ಹೀಬ್ರೂಸ್ ಅದರ. ಸೊ ಒಡಂಬಡಿಕೆ ಹೊಸ ಒಡಂಬಡಿಕೆ ನೋಡ್ಬೇಕಾದ್ರೆ ಯಾವ್ದಂತಂದ್ರೆ ಗ್ರೀಕ್ ಭಾಷೆಯಲ್ಲಿ ಅಂದ್ರೆ ನ್ಯೂ ಟೆಸ್ಟ್ಮೆಂಟ್ ಗ್ರೀಕ್ ಅಲ್ಲಿ ಬರ್ತಾರೆ, ಓಲ್ಡ್ ಟೆಸ್ಟ್ಮೆಂಟ್ ಬಿಟ್ಟು ಹೀಬ್ರೂ ಲ್ಯಾಂಗ್ವೇಜ್ ಅಲ್ಲಿ ಮಾಡಿರೋದು ಇಲ್ಲಿ ಬರ್ದಿರೋದು. ಅಂದ್ರೆ ನೋಡ್ಬೇಕ್ರೆ 66 ಪುಸ್ತಕಗಳಿದೆ ಅದರ. ಈ 66 ಪುಸ್ತಕದಲ್ಲಿ ಕೆಲವೊಂದು ಪುಸ್ತಕಗಳು ಹೆಂಗಿದೆ ಅಂತಂದ್ರೆ ನಮಗೆ ಓದ್ಬೇಕಾದ್ರೆ ನಮ್ಗೆ ಏನಾಗಲ್ಲ ಶುದ್ಧ ಏನೋ ಅರ್ಥನೇ ಆಗಲ್ಲ ಅದರ. ಹಳೆ ಒಡಂಬಡಿಕೆಯಲ್ಲಿ ಒಂದು ಯಾಜಕ ಕಾಂಡ ಲೆವಿಟಿಕಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಓದಿದ್ದೀರಾ ಹೆಚ್ಚಿನ ಓದಿದ್ರೆ ಕೈತ್ರಿ ಸರಿ ಓಲಿ ಎಲ್ಲರೂ ಕಾರಣ ಅರ್ಥ ಆಗ್ತದ ಸರಿ ಯಾಕೆ ಯಾಕೆ ನಾನು ಫೋನ್ ಮಾಡ್ಬೇಕು ಒಬ್ರು ಹೇಳೋದ್ರ ಬರೋ ನಮ್ಗೆ ಕಾರಣ ಅರ್ಥ ಆಗ್ತಾ ಇಲ್ಲ. ತಮಿಳಲ್ಲಿ ತೊಳಿ ಅಂತ ಆತ್ರ ಯಾರೋ ಇದ್ರಾ ಕಾರಣ ಎಲ್ಲರಿಗೂ ಬಿಡ್ತಾ ಇಲ್ಲ ಓಕೆ ಹಂಗಾರೆ ಸರಿ ಯಾಕಂದ್ರೆ ಅದನ್ನು ಕೇಳ್ಕೊಂಡೆ ಕ್ಲಾರಿಫೈ ಮಾಡ್ಕೊಂಡು ಅಂತ. ಆಮೇಲೆ ನಾವು ಹೇಳೋದು ನಿಮ್ಗೇನು ಅರ್ಥ ಆಗಿದ್ರೆ ಕಷ್ಟ ಆಮೇಲೆ ನಮ್ಮಪ್ಪ ಹೇಳ್ಕೊಂಡು ಹೋಗ್ಬಿಟ್ಟು ನಿಮ್ಗೇನು ಅರ್ಥ ಆಗಿದ್ರೆ ಅದರ ಅದೇ ಒಂದು ತಮಾಷೆ ಹೇಳ್ತೀನಿ ಕೇಳ್ತಾರೆ ಅಂತೀನಿ. ಒಂದು ಇದೇ ಥರ ಒಂದು ಕೂಟ ಮಾಡ್ತಾ ಇದ್ರಂತೆ ಒಂದು ಪಾಸ್ಟರ್ ಎಲ್ಲ ಸೇರ್ಬಿಟ್ಟು ಅದರ. ಅವಾಗ ಅಯ್ಯೋರಿಗೆ ತುಂಬ ಆಸಕ್ತಿ ಬಂದಂತೆ, ಅಯ್ಯೋ ದೊಡ್ಡ ಕೂಟ ಕರೀತಾವ್ರೆ ನಾನು ತುಂಬ ಮಾತಾಡಬೇಕು ಅಂತಂದ್ಬಿಟ್ಟು ಒಂದು ಇದೇ ಥರ ಗ್ರೌಂಡ್ ಸ್ಟೇಜ್ ಗೀಜೆಲ್ಲ ಹಾಕಿರಂತೆ. ಮುಂದೆ ಫುಲ್ ಚೇರ್ಗಳೆಲ್ಲ ಹಾಕಿದ್ರಂತೆ ಎಲ್ಲ ಜನಗಳು ಬಂದು ಕೂತಿದ್ರಂತೆ ಅದರ. ಇವ್ರಿಗೆ ತುಂಬ ಖುಷಿ ಆಗ್ಬಿಡ್ತಂತೆ, ಹಾಂ ನನಗೆ ಇವತ್ತು ಒಳ್ಳೆ ಚಾನ್ಸ್ ಸಖತ್ತಾಗಿ ಮಾತಾಡಬೇಕು ಅಂತಂದ್ಬಿಟ್ಟು ಸರಿ ಅಂದ್ಬಿಟ್ಟು ಅಯ್ಯೋರ್ನ ಬನ್ನಿ ಸರ್ ನೀವು ಮಾತಾಡಿ ಅಂತ ಹೇಳ್ತಾರೆ. ಅಯ್ಯೋರು ಕೇಳಿದ್ರೆ ಎಷ್ಟೊತ್ತು ಮಾತಾಡಬೇಕು ಅಂತಂದ್ಬಿಟ್ಟು
ಸರ್ ನೀವು ಎಷ್ಟೊತ್ತು ಬೇಕಾದ್ರೆ ಮಾತಾಡಿ, ನಮ್ಗೇನು ಬೇಜಾರಿಲ್ಲ, ಸರಳವಾಗಿ ನೀವೇನ್ ಮಾಡಿ ನೀವು ಎಷ್ಟೊತ್ತು ಬೇಕಾದ್ರೆ ಮಾತಾಡಿ, ಆದ್ರೆ ನಾವಿರೋದು ಬರೀ 45 ನಿಮಿಷ ಅಂತ ಹೇಳೋರು ಅಲ್ವರ. ಆಮೇಲೆ ಏನಾಯ್ತೀನಿ ನಮ್ಮ ಪಂಡವ ಒಟ್ಟಾಗ್ಬಿಡ್ತೇನೆ ಅಂತ, ಅದೇ ತರ ಆಗದ್ ಬೇಡ ಅಂತ ಅಲ್ವರ. ನಾನು ಹೇಳೋದು ನಿಮ್ಗೆ ಏನಾಗ್ಬೇಕು, ಮುಖ್ಯವಾಗಿ ನಿಮಗೆ ಸೇರ್ಬೇಕು ಅಲ್ವರ, ನಿಮ್ಗೆ ರೀಚ್ ಆಗ್ಬೇಕು. ಇಲ್ಲ ನಾನು ಮಾತಾಡ ಏನ್ ಪ್ರಯೋಜನ, ಗಂಟೆಗಟ್ಟಲೆ ನಾನು ಮಾತಾಡ ನಿಮ್ಗೆ ಪ್ರಯೋಜನ ಆಗ್ತದೆ ಅಲ್ವರ. ನಿಮ್ಗೆ ಪ್ರಯೋಜನ ಆಗಿಲ್ಲ ಅಂದ್ರೆ ನಾನು ಮಾತಾಡೋದೇನೇ ಇಲ್ಲ ಅಲ್ವರ. ಅದೇ ಹೇಳ್ಬೇಕ್ರೆ ಸತ್ಯವೇದ ಅಂತ ಹೇಳ್ಬೇಕ್ರೆ ಇದು 66 ಪುಸ್ತಕ ಇದೆ. ನಾನು ಉದಾಹರಣೆ ಹೇಳಿದೆ ಯಾಜಕ ಕಾಂಡ, ಇದು ಓದಿ ನಿಮ್ಗೇನು ಅರ್ಥ ಆಗಿದೆಯಾ? ದೇವ್ರೇನ್ ಹೇಳ್ತಾರೆ, ಹೋರಿ ಯಜ್ಞಗಳ ಬಲಿ ಕೊಡಿ ಅಂತ ಹೇಳ್ತಾರೆ, ರಕ್ತಾಂತೋಣ ಈ ಪರ್ಟಿಕ್ಯುಲರ್ ರೀತಿಯಲ್ಲಿ ಚುಮಿಸು ಅಂತ ಹೇಳ್ತಾರೆ, ಧೂಪ ಹಾಕು ಅಂತ ಹೇಳ್ತಾರೆ, ಅದರ ನೀವೊಂದು ಧೂಪ ವೇದಿ ಹಚ್ಚು ಅಂತ ಹೇಳ್ತಾರೆ. ಇವೆಲ್ಲ ನೋಡ್ಬೇಕಾದ್ರೆ ನಮ್ಗೆ ಹೆಂಗಿದೆ ಅಂತಂದ್ರೆ, ಏನೋ ಬೇರೆ ಧರ್ಮದಲ್ಲಿ ನಡೆಯುವಂತ ಕಲಾಚಾರ ಪ್ರಕಾರ ಇದೇ ತರ ಅನಿಸ್ತಾರೆ ಅದರ. ಈ ದೇವ್ರು ಇದೆಲ್ಲ ಏನಕ್ಕೆ ಕೇಳಿದ್ರು ಅಂತ ಅಂದ್ರೆ ನಮ್ಗೆ ಯಾವಾಗ ಏನಾಗಲ್ಲ, ಅರ್ಥನೇ ಆಗಲ್ಲ ಅದರ. ಇದು ಅರ್ಥ ಆಗದ ರೀತಿಯಲ್ಲಿ ನಾವು ಏನ್ ಮಾಡೋಣ, ನಾವು ಓದೋಣ ಅದರ. ಇನ್ನೊಂದು ವಿಚಾರ ನೋಡ್ಬೇಕಾದ್ರೆ ಮುಖ್ಯವಾಗಿ 66 ಪುಸ್ತಕದಲ್ಲಿ ಒಂದು ಪುಸ್ತಕ ಇದೆ ಅದರ, ಆ ಪುಸ್ತಕದಲ್ಲಿ ದೇವರು ಅಂತ ಹೆಸರು ಬರೋದಿಲ್ಲ. ಅದೇ ಇಂಗ್ಲಿಷ್ ಅಲ್ಲಿ ಗಾಡ್ ಅಂತ ಮುಟ್ಟ ವರ್ಡ್ ಆ ಬುಕ್ ಅಲ್ಲಿ ಒಂದ್ಸತಿ ಕೂಡ ಬರೋದಿಲ್ಲ. ಈ ಬುಕ್ ಬೈಬಲ್ ಇದೆ, 66 ಪುಸ್ತಕ ಇದೆ ಅಲ್ವರ. ಯಾರು ಗೊತ್ತಾ, ಯಾರು ಗೊತ್ತಿದ್ಯಾ? ಗೊತ್ತಿಲ್ಲ ಯಾರಿಗೋ ಸುಳ್ಳು ಕೊಡ್ಲ, ಒಂದು ಹಳೆ ಒಡಂಬಡಿಕೆಲಿ ಇದೆ. ಯೋಬ ಯಾವ್ದು ಹೇಳಿಲ್ಲ, ಎಸ್ತರ್ ಪುಸ್ತಕದಲ್ಲಿ ಅದರ. ಯಾವ ಪುಸ್ತಕದಲ್ಲಿ? ಎಸ್ತರ್ ಪುಸ್ತಕದಲ್ಲಿ. ಎಸ್ತರ್ ಪುಸ್ತಕ ನೋಡಿ ಅಂತೀನಿ, ಬೈಬಲ್ ಇರೋಂತ 66 ಪುಸ್ತಕದಲ್ಲಿ ಒಂದು ಪುಸ್ತಕ. ಆದರೂ ಕೂಡ ದೇವರು ಇದರಲ್ಲಿ ಏನ್ ಕೊಟ್ಟಿಲ್ಲ ಗೊತ್ತಾ, ದೇವರು ಅಂತ ಮುಟ್ಟ ಒಂದು ಪದ ಒಂದು ಸತಿ ಕೂಡ ಬರೋದಿಲ್ಲ. ಇಮ್ಯಾಜಿನ್ ಮಾಡಿ ಅಂತೀನಿ, ಎಸ್ತರ್ ಪುಸ್ತಕದಲ್ಲಿ ಅಷ್ಟು 8 ಅಧ್ಯಾಯದಲ್ಲಿ ಒಂದು ಸತಿ ಕೂಡ ದೇವರಂತೆ ಮಾಡಕ್ ಹೋಗಿಲ್ಲ, ಕೊಟ್ಟಿಲ್ಲ. ಅಂದ್ರೆ ಅಂತ ಪುಸ್ತಕನ ದೇವರು ತನ್ನ ಒಂದು ಗ್ರಂಥದಲ್ಲಿ ತನ್ನ ವೇದದಲ್ಲಿ ಇಟ್ಬಿಟ್ಟು ಇದಕ್ಕೆ ಸತ್ಯವೇದ ಅಂತ ಹೆಸರು ಕೊಡೋದ್ರ ಅರ್ಥ ಇದೆಯಾ? ಏನಕ್ಕೆ ಕೊಟ್ಟಿದ್ದಾರೆ ಅಂದ್ರೆ, ದೇವರು ಇದ್ರ ಮುಖಾಂತರ ಮತ್ತೆ ಮಾತಾಡಿದರೆ ಇದು ಹೆಂಗೆ ಅಂತ ಅಂದ್ಬಿಟ್ಟು ನಾವು ಬರೋ ಕ್ಲಾಸಸ್ ನಾವು ಡೀಟೇಲ್ ಆಗಿ ನೋಡೋಣ. ಅರ್ಥ ನೋಡ್ಬೇಕ್ರೆ ಬೈಬಲ್ ತುಂಬಾ ಮುಖ್ಯವಾಗಿರುವಂತಹ ಪುಸ್ತಕ ಅದರ. ನಾನು ಹೇಳಿದೆ ಇಷ್ಟೊಂದು ಅಧಿಕವಾಗಿ ಸೇಲ್ ಆಗಿರುವಂತಹ ಪುಸ್ತಕ, ಅದು ಮಾತ್ರ ಅಲ್ಲ ಅಧಿಕವಾಗಿ ಪರ್ಚೇಸ್ ಮಾಡಿರುವಂತಹ ಪುಸ್ತಕ ಕೂಡ ಬೈಬಲ್. ಇದೇ ತರ ಅಧಿಕವಾಗಿ ಓದೋದು ಕೂಡ ಬೈಬಲ್, ಅಧಿಕವಾಗಿ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬುಕ್ ಕೂಡ ಯಾವ್ದು ಗೊತ್ತಾ, ಬೈಬಲ್. ಯಾಕೆ ಅಂತ ಹೇಳ್ಬೇಕ್ರೆ ಇವ್ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು, ಬೈಬಲ್ ಇರೋದು ಒಂದು ಕರೆಕ್ಟಾ, ಟ್ರಾನ್ಸ್ಲೇಷನ್ಸ್ ಬೇರೆ ಇರ್ಬೋದು ಅಂದ್ರೆ ವೇರಿಯಸ್ ಟೈಪ್ ಆಫ್ ಟ್ರಾನ್ಸ್ಲೇಷನ್ಸ್ ಇರ್ಬೋದು. ಆದ್ರೆ ಇವತ್ತು ಲೋಕದಲ್ಲಿ ಕ್ರೈಸ್ತ ಧರ್ಮದಲ್ಲಿ ಎಷ್ಟು ಪಂಗಡಗಳಿದೆ, ಎಷ್ಟು ಡಿನಾಮಿನೇಷನ್ಸ್ ಇದೆ ಅಂದ್ರೆ ಹೆಚ್ಚು ಕಮ್ಮಿ 750 ಡಿನಾಮಿನೇಷನ್ಸ್ ಇದೆ. ಎಷ್ಟೋ ಅದರ ಅಂದ್ರೆ ಬ್ಯಾಪ್ಟಿಸ್ಟ್, ಕ್ಯಾಲ್ವಿನಿಸ್ಟ್, ಮೆಥೋಡಿಸ್ಟ್, CSI, ಲೂಥರನ್, ಅದರ ಆಮೇಲೆ ಅಡ್ವೆಂಟಿಸ್ಟ್, ಅದರ ಜೆಹೋವಾ ವಿಟ್ನೆಸ್, ಉಂಗ್ಲಿಕ್ ಜೀಸಸ್, ಅದರ ಈ ತರ ನೋಡ್ಬೇಕು ಹಲವಾರು ಡಿನಾಮಿನೇಷನ್ಸ್ ಗಳಿದೆ. ಸೊ ಇಷ್ಟೊಂದು ಡಿನಾಮಿನೇಷನ್ಸ್ ಗಳಿದ್ರೆ ಸತ್ಯ ಯಾವುದು ಅದರ? ಹಂಗಾದ್ರೆ ನಾವೇನ್ ಮಾಡ್ಬೇಕು, ಬೈಬಲ್ನ ಓದೋ ತಿಳ್ಕೊಂಡಿರ ಇದ್ರೆ ನಾವು ಸತ್ಯ ಯಾವ್ದು ಅಂತ ತಿಳ್ಕೊಳಕ್ ಖಂಡಿತವಾಗೋ ಸಾಧ್ಯನೇ ಇಲ್ಲ. ಅದರ ಅದೇ ಹೊಡಿತೀನಿ, ಹೆಂಗೆ ಸತ್ಯ, ಸತ್ಯ ಯಾವುದು ಓದಿಂತೀನಿ. ಎಫಿಸಿಯರ್ ಬರೆದಂತ ಪತ್ರಿಕೆ ಎಫಿಷಿಯನ್ಸ್ 4:4, ಎಫಿಸಿಯರ್ಗೆ ಬರೆದಂತ ಪತ್ರಿಕೆ 4:4 ಓದಿ. ನೋಡ್ರ ನಮ್ಮೆಲ್ಲರಿಗೂ ಕರ್ತನು ಒಬ್ಬನೇ. ನೋಡ್ರ ಭರವಸು ಒಂದೇ. ನೋಡ್ರ ಸ್ನಾನ ದೀಕ್ಷೆ ಒಂದೇ. ನೋಡ್ರ ನಮ್ಗೆ ಒಂದೇ ಭರವಸೆ ಅಂದ್ಬಿಟ್ರು, ನಂಬಿಕೆ ಎಷ್ಟಂತ ನಮ್ಗಿರೋದು ಒಂದ್ ಹೆಂಗಿರ್ಬೇಕ್ರೆ, ಒಂದೇ ನಂಬಿಕೆ ಇರ್ಬೇಕಾದ್ರೆ ಇಷ್ಟೊಂದು ಡಿನಾಮಿನೇಷನ್ ಆಗೋದಕ್ಕೆ ಏನ್ ಕಾರಣ ಅದರ? ಯಾಕೆ ನೋಡಿ ಇದನ್ನ ಯೋಚನೆ ಮಾಡ್ರಿ, ಇರೋದು ಬೈಬಲ್ ಒಂದೇ, ವಿಶ್ವಾಸ ನಮ್ಗೆ ಹೆಂಗಿರ್ಬೇಕು ಒಂದೇ ಇರ್ಬೇಕಾದ್ರೆ ಲೋಕದಲ್ಲಿ ಇವತ್ತು ನೋಡ್ತೀನಿ ಇಷ್ಟೊಂದು ನಮ್ಗೆ ಡಿನಾಮಿನೇಷನ್ಸ್ ಇದೆ. ಅಂದ್ರೆ ಇಷ್ಟು ಡಿನಾಮಿನೇಷನ್ಸ್ ಗಳಲ್ಲಿ ಸತ್ಯ ಯಾವುದು ಅದರ? ಅದಕ್ಕೆ ನೋಡ್ಬೇಕು ಸತ್ಯನ ಓದ್ಬಿಟ್ಟು ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾರೆ ಸತ್ಯನ ನೀವು ತಿಳ್ಕೊಳ್ಳಿ, ಸತ್ಯ ನಿಮ್ಗೆ ಏನ್ ಮಾಡ್ತಾರೆ ಬಿಡುಗಡೆ ಕೊಡೋದು. ಬೈಬಲ್ನ ಓದ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅದರ. ಆದ್ರೆ ಸಾಮಾನ್ಯವಾಗಿ ಬೈಬಲ್ ಸ್ಟಡಿನ ಯಾರು ಏನ್ ಮಾಡಕ್ ಹೋಗಲ್ಲ, ಎನ್ಕರೇಜ್ ಮಾಡಕ್ ಹೋಗಲ್ಲ ಅದರ. ಯಾಕೆನ್ ಹೇಳ್ತಾರೆ ಬೈಬಲ್ನ ಜಾಸ್ತಿ ಓದೋಕ್ ಹೋಗ್ಬಿಡಿ, ಜಾಸ್ತಿ ಓದ್ರೆ ನಿಮ್ಗೆ ಏನಾಗ್ಬಿಡ್ತದೆ, ಜಾಸ್ತಿ ಪ್ರಶ್ನೆಗಳು ಬಂದ್ಬಿಡ್ತಾರೆ. ಜಾಸ್ತಿ ಪ್ರಶ್ನೆಗಳು ದೇವರತ್ನ ಕೇಳಿದ್ರೆ ದೇವ್ರಿಗೆ ಏನಾಗಲ್ಲ, ಇಷ್ಟ ಆಗಲ್ಲ ಅಂತಂದ್ಬಿಟ್ಟು. ಅದ್ರ ಅದೇ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ ಪ್ರಸಂಗಲ್ದಿರಂತ ಒಂದು ಮಾತು ಹೇಳ್ತಾರೆ. ಏನಂತ ಹೇಳ್ತಾರೆ, ಬೈಬಲ್ನ ಜಾಸ್ತಿ ಓದ್ರೆ ನೀವೇನಾಗ್ಬಿಡ್ತೀರಾ? ನೋಡಿ ಅಂತ ಏನ್ ಹೇಳ್ತಾರೆ, ಪ್ರಸಂಗಿ ಪ್ರಸಂಗಿಯಲ್ಲಿ 1ನೇ ಅಧ್ಯಾಯದಲ್ಲಿ, ಪ್ರಸಂಗಿ 1ನೇ ಅಧ್ಯಾಯದಲ್ಲಿ 18ನೇ ವಚನ ಓದಿಂತೀನಿ. ನೋಡ್ರ ಬಹು ಜ್ಞಾನವಿದ್ದಲ್ಲಿ ಬಹು ಸಂಕಟ. ನೋಡ್ರ ಹೆಚ್ಚು ತಿಳುವಳಿಕೆನ ಪಡೆದವನ್ಗೆ ಹೆಚ್ಚು ವ್ಯತೆ. ಅದೇ ನೋಡ್ಬೇಕು, ಬೈಬಲ್ ಜಾಸ್ತಿ ತಿಳ್ಕೊಂಬಿಡಿ, ನಿಮ್ಗೇನ ಬಿಡ್ತಾರೆ ವ್ಯತೆ ಜಾಸ್ತಿ ಆಗ್ಬಿಡ್ತಾರೆ. ಅಂದ್ರೆ ನಿಮ್ಗೇನ ಬಿಡ್ತಾರೆ, ನಿಮ್ಗೆ ಅನೇಕ ಒಂದು ಸಂದೇಹಗಳು ಬಂದ್ಬಿಡ್ತಾರೆ. ಅಂದ್ರೆ ಅದಕ್ಕೆ ದೇವ್ರಿಗೆ ಇವೆಲ್ಲ ಸಂದೇಹಗಳು ಕೇಳಿದ್ರೆ ದೇವ್ರಿಗೆ ಏನಾಗಲ್ಲ, ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯಂತ ಸೋದರು ಸೋದರೆ, ಸತ್ಯವೇದ ಅಂತ ನಮಗೆ ಕೊಟ್ಟಿದ ಮೇಲೆ ಇದರಲ್ಲಿ ಪ್ರಶ್ನೆ ಕೇಳೋದ್ರಲ್ಲಿ ತಪ್ಪೇ ಇಲ್ಲ. ಅದರ ಅದೇ ನೋಡ್ಬೇಕಾದ್ರೆ ಏನ್ ಹೇಳ್ತಾರೆ ಅಂತಂದ್ರೆ, ದೇವರೇ ಹೇಳ್ತಾರೆ, ಹೆಂಗ ಹೇಳ್ತಾರೆ ವಚನದಲ್ಲಿ, ಯೇಸು ಕ್ರಿಸ್ತನೇ ಅಂದ್ಬಿಟ್ರೆ ತಟ್ಟಿ ನಿಮ್ಗೆ ಏನಾಗ್ತದೆ, ತೆರೆಯಲ್ಪಡ್ತಾರೆ, ಕೇಳಿ ನಿಮ್ಗೆ ಏನಾಗ್ತದೆ ಕೊಡಲ್ಪಡ್ತಾರೆ. ಏನ್ ತಟ್ಟಬೇಕು, ಏನ್ ಕೇಳ್ಬೇಕು, ನಾವೆಲ್ಲ ಏನ್ ತಿಳ್ಕೊಂಡಿರ್ತೀವಿ ಅಂದ್ರೆ ಎ ಟಿ ಎಂ ಕಾರ್ಡ್ ಅಲ್ಲಿ ದುಡ್ಡಿಲ್ಲ ದೇವ್ರೇ, ಇದನ್ನ ತಡ್ತಾ ಇದ್ದೀನಿ, ಏನ್ ಕೊಡೋ ದುಡ್ಡು ಕೊಡು ಅಂದ್ಬಿಟ್ಟು ಅಲ್ವರ ಕೇಳ್ತಾ ಇದ್ರೆ ಏನ್ ಸಿಗ್ತಾ ಇಲ್ಲ. ಮನೆ ಕೇಳ್ತಾ ಇದ್ದೀನಿ, ಮೈಸೂರು ಬಿ ಡಿ ಅವ್ರು ಏನ್ ಮಾಡ್ತಾ ಇಲ್ಲ ನಮ್ಗೆ ಸ್ಯಾಂಕ್ಷನ್ ಏನ್ ಮಾಡ್ತಾ, ನೀವೇನ್ ಮಾಡ್ತಿದ್ರೆ ಸಾಮಾನ್ಯ ಏನ್ ತಿಳ್ಕೊಂಡ್ಬಿಡ್ತೀವಿ ಕೇಳ್ತಾನೆ. ಯೇಸು ಕೃಷಿ ಯಾವ ಅರ್ಥದಲ್ಲಿ ಹೇಳಿರ್ಬೇಕು, ನೀವು ವ್ಯವಸ್ಥೆ ಮಾಡ್ರಿ ಅಂತೀನಿ ಅದರ ಯಾವ ಅರ್ಥದಲ್ಲಿ ಹೇಳ್ತಾರೆ, ನಿಮ್ಗಿರೋಂತ ಅನೇಕ ಪ್ರಶ್ನೆಗಳಿಗೆ ಕೇಳ್ರಿ ತಟ್ರಿ, ನನ್ನ ಭಾಗ ತಟ್ರಿ, ನೀವೇನ್ ಮಾಡ್ರಿ ನಿಮ್ಗೆಲ್ಲ ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ. ಅದೇ ನೋಡ್ಬೇಕ್ರೆ ಏಷ್ಯಾಯ 1:18 ಓದಿ ಏನ್ ಹೇಳ್ತಾರೆ ನೋಡೋಣ, ಏಷ್ಯಾಯ 1:18 ಐಸಾಯ 1:18 ಏಷ್ಯಾಯದಲ್ಲಿ 1:18 ವಚನ. ನೋಡ್ರಿ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು, ನೋಡ್ರ ಕಮ್ ಲೆಟ್ ಅಸ್ ರೀಸನ್ ಟುಗೆದರ್ ಸೇತ್ ಲಾರ್ಡ್ ಅಂತ ಹೇಳ್ತಾರ, ಬನ್ನಿ ಏನ್ ಮಾಡೋಣ ವಾದಿಸೋಣ, ಬನ್ನಿ ಏನ್ ಮಾಡೋಣ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಯೋಚನೆ ಮಾಡ್ರಿ, ಪರಲೋಕದಲ್ಲಿ ತಂದೆ ದೇವರು ನಮ್ಮನ್ನ ಡಿಸ್ಕಸ್ ಮಾಡಕ್ ಕರೀತಾರೆ ಅಂದ್ರೆ ಯಾವ ಲೆವೆಲ್ ಅಲ್ಲಿ ಕರ್ತಾರೆ ಯೋಚನೆ ಮಾಡ್ರಿ ಅಂತೀನಿ. ಸಿದ್ದರಾಮಯ್ಯ ಇದೆ ನೋಡಿದ್ದೀನಿ, ಸಿದ್ದರಾಮಯ್ಯ ಬಂದ್ಬಿಟ್ಟು ನಮ್ಗೆ ಚೀಫ್ ಮಿನಿಸ್ಟರ್, ಅದರ ಬರಪ್ಪ ಮೈಸೂರಿನ ಡೆವಲಪ್ ಮಾಡ್ತಾ ಇದ್ದೀನಿ, ಬನ್ನಿ ಎಲ್ಲ ಕೂತ್ಕೊಂಡು ಎಲ್ಲ ಡಿಸ್ಕಸ್ ಮಾಡೋಣ ನಮ್ಗೆ ಕರೀತಾರ. ಅವ್ರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಇದೆ ತಾನೆ, ಅವ್ರ ಲೆವೆಲೇ ಬೇರೆ ನಮ್ ಲೆವೆಲೇ ಬೇರೆ. ಅದರ ಹಂಗಿರ್ಬೇಕ್ರೆ ಪರಲೋಕದಲ್ಲಿ ಏನಂತಾರೆ ಇರೋಂತ ಎಲ್ಲಾನು ಸೃಷ್ಟಿ ಮಾಡಿರೋ ತಂದೆಯ ದೇವರು ನಮ್ಮನ್ನ ಡಿಸ್ಕಸ್ ಮಾಡೋಣ ಬರೀ ಅಂತ ಕರಿತಾರೆ. ಹೇಳ್ಬೇಕ್ರೆ ದೇವರು ಖಂಡಿತವಾಗೂ ಬೈಬಲ್ ಸ್ಟಡಿನ ಯಾವತ್ತೂ ಡಿಸ್ಕರೇಜ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಅದಕ್ಕೆ ಹೇಳ್ಬೇಕ್ರೆ ಗ್ರಂಥದಲ್ಲಿ ಏನ್ ಗೊತ್ತಾ ಹೇಳ್ತಾರೆ, ಸತ್ಯವೇದದಲ್ಲಿ ಹೇಳ್ತಾರೆ ದೇವರಿಗೆ ಎಲ್ಲದಕ್ಕಿಂತ ಏನ್ ಇಷ್ಟ ಅಂತಂದ್ರೆ ಆತನ ಸತ್ಯವೇದ ಅಂತ ಜ್ಞಾನ ತಿಳ್ಕೊಂಡ್ರೆ ತುಂಬಾ ಇಷ್ಟ ಅಂತೆ. ನೋಡಿಂತೀನಿ ಓಸಿಯಾದಲ್ಲಿ ಓದಿಂತೀನಿ, ಓಸಿಯಾ 6:6 ಓಸಿಯಾದಲ್ಲಿ 6:6 ನೋಡ್ರ ನನಗೆ ಯಜ್ಞವೂ ಬೇಡ ಕರುಣೆಯೇ ಬೇಕು. ನೋಡ್ರ ಹೋಮಗಳಿಗಿಂತ ದೇವ್ರಿಗೆ ಏನ್ ಇಷ್ಟ ಅಂತೆ, ದೇವರ ಜ್ಞಾನವೇ ಇಷ್ಟ ಅಂತ. ಅಂದ್ರೆ ದೇವರು ಎಲ್ಲದಕ್ಕಿಂತ ಏನು ಅತಿ ಮೆಚ್ಚುಗೆ ಮಾಡ್ತಾನೆ ಅಂತಂದ್ರೆ ದೇವರ ಜ್ಞಾನ. ಅಧಿಕವಾಗಿ ಮಕ್ಕಳೇ ಮಾಡಲಿ ಬೈಬಲ್ನ ತಿಳ್ಕೊಳ್ಳಿ ಅಂತ ಅದಿಗೊಡ್ಬೇಕಾದ್ರೆ ಇವತ್ತು ಲೋಕದಲ್ಲಿ ಎಷ್ಟೋ ಜನಗಳು ನಾಶ ಆಗ್ತವ್ರೆ. ಗೊತ್ತಾ ಏನಕ್ಕೆ ನಾಶ ಆಗ್ತದಂದ್ರೆ ದೇವರು ಜ್ಞಾನ ಇಲ್ದಿರ. ಅದರ ಓದಿಂತೀನಿ ಓಸಿಯಾದಲ್ಲಿ 6:6 ಓದ್ರಲ್ಲ ಇವಾಗ 4:6 ಓಚನದಲ್ಲಿ ಓದಿ 4:6 ನೋಡ್ರ ನನ್ನ ಜನರು ಜ್ಞಾನಹೀನರಾಗಿ ನೋಡ್ರಿ ಇವಾಗ ಹಾಳಾಗ್ಬಿಟ್ರಿ. ಯಾವ ಜ್ಞಾನ, ಅಯ್ಯೋ ನಮ್ಮ ಹುಡುಗ MBBS ಓದಿಲ್ಲ ಅಂತ ನಾಶ ಆಗ್ಬಿಟ್ರ ದೇವ್ರು ಹೇಳ್ತಾರ, ನಮ್ಮ ಹುಡುಗ ಬಂದ್ಬಿಟ್ಟು BE ಓದಿಲ್ಲ ಅಂತಂದ್ಬಿಟ್ಟು ಅಂತ ಹೇಳ್ತಾರ. ಯಾವ ಜ್ಞಾನ, ದೇವ್ರ ಜ್ಞಾನ ನೋಡ್ರಿ ಇದ್ದೀನಿ. ದೇವ್ರ ಜ್ಞಾನ ಅವ್ನು ತಿಳ್ಕೊಂಡಿರ ಏನಾಗ್ಬಿಟ್ಟ ಅಂತ ಇವಾಗ ಹಾಳಾಗ್ಬಿಟ್ಟ ಅಂತ ದೇವ್ರ ಏನ್ ಮಾಡ್ತಾನೆ ವ್ಯತ್ಯ ಕೊಡ್ತಾನೆ. ನೋಡ್ಬೇಕ್ರೆ ಎಲ್ಲದಕ್ಕಿಂತ ದೇವ್ರ ಮೆಚ್ಚರಿ ಅಂದ್ರೆ ದೇವರ ಒಂದು ಜ್ಞಾನ. ಅದೇ ನೋಡ್ಬೇಕ್ರೆ ಬೈಬಲ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಅದರ ಸತ್ಯವೇದನ ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಅದೇ ನೋಡ್ಬೇಕ್ರೆ ನೀವ್ ಕೇಳ್ಬೋದು ಬ್ರದರ್ ನೀವ್ ಯಾವ ಡಿನಾಮಿನೇಷನ್ ಅಲ್ಲ ಅಂದ್ರೆ, ನೀವ್ ಯಾವ ಡಿನಾಮಿನೇಷನ್ ಅಂತಂದ್ರೆ ನಾವ್ ಯಾವ ಡಿನಾಮಿನೇಷನ್ ಅಲ್ಲ. ಆದ್ರೆ ನಾವ್ ಎಲ್ಲಾ ಡಿನಾಮಿನೇಷನ್ ಹೇಳಂತ ಮಾತ್ರ ನಂಬ್ತೀರಿ. ಆದ್ರೆ ನಂಬಬೇಕು ಅಂದ್ರೆ ಒಂದೇ ಕಂಡೀಷನ್, ಅವ್ರು ಹೇಳಂತ ಮಾತು ಎಲ್ಲಿರ್ಬೇಕು ಅಂದ್ರೆ ದೇವ್ರ ವಾಕ್ಯದಲ್ಲಿ ಇರ್ಬೇಕು. ದೇವ್ರ ವಾಕ್ಯದ ಇದ್ರೆ ಮಾಡ್ತಾ ಏನ್ ಮಾಡ್ತೀನಿ ಅಂತೀರಿ ಅದರ ಸರಿ ಬದರ್. ನಿಮ್ ಬಗ್ಗೆ ಏನಾರ ಕೊಟ್ಟಂತ ಬೈಬಲ್ ಅಂತಂದ್ರೆ ನಮ್ಮಂತವ್ರ ಬಗ್ಗೆ ಬೈಬಲ್ ಅನ್ ಕೊಟ್ಟವ್ರೆ ಎಲ್ಲಿ ಅಂತಂದ್ರೆ ಅಪೋಸ್ತಲ ಕೃತ್ಯಗಳು 17:10-11 ಓದಿ. ಅಪೋಸ್ತಲ ಕೃತ್ಯಗಳಲ್ಲಿ 17:10-11 ನೋಡ್ರಿ ಏನ್ ಹೇಳ್ತಾರೆ ಆ ಸಭೆಯವರು ಥೆಸಲೋನಿಕ ಸಭೆಕ್ಕಿಂತ ಏನಾಗಿದ್ರಂತೆ ಅಲ್ಲಿ ಸದ್ಗುಣವುಳ್ಳವರಾಗಿದ್ರಂತೆ ಅಲ್ವರ. ಏನ್ ಹೇಳ್ತಾರೆ ಇಲ್ಲಿ ಅಪೋಸ್ಟಲ್ ಪೌಲು ಮತ್ತೆ ಸಿಲಾಸ್ ಅವ್ರು ಏನ್ ಮಾಡ್ತಾರೆ ಅಲ್ಲಿ ಬೋಧನೆ ಮಾಡ್ತಾರಂತೆ. ಅಂದ್ರೆ ಆ ಬೋಧನೆ ಮಾಡಿದ್ಮೇಲೆ ಎಲ್ಲಿಗೋಗಿ ನೋಡ್ತಾರೆ ಬಿರಿಯಾಪಟ್ಟಣ ಬೋಧನೆ ಮಾಡ್ತಂತೆ. ಆ ಬಿರಿಯಾದಲ್ಲಿರೋಂತ ಒಂದು ಇವರು ಥೆಸಲೋನಿಕ ಇದ್ದವ್ರಕ್ಕಿಂತ ಏನಾಗಿದಂತೆ ಸದ್ಗುಣವುಳ್ಳವರಾಗಿದೆ, ಬೆಟರ್ ಆಗಿದ್ರಂತೆ. ಯಾವ ತರ ಬೆಟರ್ ಆಗಿದ್ರು ಓದಿ ಇಷ್ಟ ಮುಂದಕ್ಕೆ. ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ
ಅಂಗೀಕರಿಸಿ ಇವರ ಹೇಳುವಂತ ಮಾತು ನೋಡ್ರ ಪ್ರತಿ ಗಿರಿನ ಏನ್ ಮಾಡ್ತಾರಂತೆ ಶಾಸ್ತ್ರ ಗ್ರಂಥದಲ್ಲಿ ಹುಡುಕಿ ನೋಡ್ತಾ ಇರಂತೆ. ಅಂದ್ರೆ ಅವ್ರು ಹೇಳಂತ ಮಾತು ಸತ್ಯವೇದ ಇಲ್ಲೋ ಅಂತಂದ್ಬಿಟ್ಟು ಇಲ್ಲ ಇದೆಯೋ ಅಂತಂದ್ಬಿಟ್ಟು ಏನ್ ಮಾಡಂತೆ ಹುಡುಕಿ ನೋಡ್ತಾರೆ ಅಂತಂದ್ರೆ ನೋಡ್ಬೇಕಾದ್ರೆ ಇಮ್ಯಾಜಿನ್ ಮಾಡ್ರಿ ಅಪೋಸ್ಟಲ್ ಪೌಲ್ ಹೇಳಂತ ಮಾತನ ಚೆಕ್ ಮಾಡ್ಬೇಕು ಹೋಗ್ಬಿಟ್ಟು ಅದರ ಚೆಕ್ ಮಾಡ್ಬೇಕಾ ಅಪೋಸ್ಟಲ್ ಪೌಲ್ ಏನೋ ಹೇಳ್ತಾರೆ ನಾವು ಸತ್ಯವೇದ ಚೆಕ್ ಮಾಡಕ್ ಹೋಗ್ತೀರಾ? ಯಾಕಂದ್ರೆ ಅವ್ರ ಅಷ್ಟೊಂದು ಏನಂತಾರೆ ದೊಡ್ಡ ಸ್ಪೀಕರ್ ಅದ್ರ ಅವ್ರ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇರ್ತಾರೆ ಅಂದ್ಬಿಟ್ಟು ಸಾಮಾನ್ಯವಾಗಿ ಯಾರೋ ಚೆಕ್ ಮಾಡಕ್ ಹೋಗಲ್ಲ. ಅದೇ ಏನ್ ಹೇಳ್ತಾರೆ ಅಂದ್ರೆ ಅಪೋಸ್ಟಲ್ ಪೌಲ್ ಆದ್ರೂ ಸರಿ ಅವ್ರು ಹೇಳಂತ ಮಾತನ್ನ ಮನೆಗೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ ಕ್ಲೀನ್ ಆಗಿ ಓದಿ ಕೇಳ್ಕೊಂತಾರಂತೆ. ಅದರ ಹುಡುಕಿ ನೋಡ್ತಾರಂತೆ ಅವ್ರು ಹೇಳಿದಂತ ಮಾತು ಅದೇ ಬೈಬಲ್ ನಲ್ಲಿ ಇದೆಯೋ ಇಲ್ವೋ ಅಂತಂದ್ಬಿಟ್ಟು ಸರಿನೋ ತಪ್ಪೋ ಅಂತಂದ್ಬಿಟ್ಟು ಹುಡುಕಿ ನೋಡ್ತಾರಂತೆ. ಇದೇ ತರ ನಾವು ಕಟ್ಟನಿತ್ರಿಯರೇ ಯಾರೇನೇ ಹೇಳಿ ಖಂಡಿತ ಹೋಗೋದು ನಂಬ್ತೀರಿ? ಅವ್ರು ಹೇಳಂತ ಮಾತು ಎಲ್ಲಿರ್ಬೇಕಷ್ಟೇ ಅಷ್ಟೇ ನಾವು ಅಂದ್ರೆ ನೋಡ್ಬೇಕು ಬೈಬಲ್ ಐತೆ ಅಂದ್ರೆ ಖಂಡಿತ ಹೋಗ ಏನ್ ಮಾಡ್ತೀವಿ ನಾವು ನಂಬ್ತೀರಿ ಅಂದ್ರೆ ಅದೇ ನೋಡ್ಬೇಕ್ರೆ ಯಾರಪ್ಪ ನಿಜವಾದ ಕ್ರೈಸ್ತರು ಅಂದ್ರ ಇವಾಗ ನಾವೇನೋ ಒಂದು ಧರ್ಮದಲ್ಲಿ ಇರ್ತೀರಿ ನಾವು ಧರ್ಮನ ಮಾರ್ಕೊಂಡ್ಬಿಡ್ತೀರಿ ಕನ್ವರ್ಟ್ ಆಗ್ಬಿಡ್ತೀನಿ ಕಡೆ ನಮ್ಮ ಹೆಸರು ನಮ್ಮ ಮುಂದೆ ಚೇಂಜ್ ಮಾಡ್ಕೊಂಡ್ಬಿಟ್ಟು ಟಾಮ್ ಡಿಕ್ ಅಂಡ್ ಹ್ಯಾರಿ ಅಂತ ಇಟ್ಕೊಂಡಿದ ತಕ್ಷಣ ನಾವು ಕ್ರೈಸ್ತವ್ರು ಆಗ್ಬಿಡ್ತೀರಾ? ಬೈಬಲ್ ಏನೇ ಅಂತ ತೆಗಿರಿತೀನಿ. ಅಪೋಸ್ತಲ ಕೃತ್ಯಗಳು 11:26 ಸಿಸ್ಟರ್ ಹೋದ್ರಿ ನೀವು ನಿಮ್ಮ ಹೆಸರು ಪುಷ್ಪನಾ ಓದಿ ಸರ್ ಪುಷ್ಪ ಅಷ್ಟ ಓದಿ ನೋಡ್ರ ಮೊದಲು ಬಂತಂತೆ ಯಾರಿಗೆ ಬಂತು ಹೆಸರು ಕ್ರೈಸ್ತರು ಅಂತ ಶಿಷ್ಯರಿಗೆ ಅಂತ್ಯೋಕ ಇದ್ದಂತ ಶಿಷ್ಯರಿಗೆ ಫಸ್ಟ್ ಕ್ರೈಸ್ತರು ಅಂತ ಹೆಸರು ಬಂದಂತೆ. ಅದನ್ನ ಹಂಗಾದ್ರೆ ಸುಮ್ಮನೆ ಹೆಸರು ಬದಲಾವಣೆ ಮಾಡಿದ ತಕ್ಷಣ ಏನಾಗ ಸಾಧ್ಯ ಇಲ್ಲ ಕ್ರೈಸ್ತರಾಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಕ್ರೈಸ್ತವರಾಗಬೇಕು ಅಂದ್ರೆ ಏನಾಗ್ಬೇಕು ಫಸ್ಟ್ ಶಿಷ್ಯರಾಗಬೇಕು. ಯಾರು ಶಿಷ್ಯರಾಗಬೇಕು? ಯೇಸು ಸಮಯ ಶಿಷ್ಯರಾಗಬೇಕು ಅದರ ಸರಿ. ಯೇಸು ಸಮಯ ಶಿಷ್ಯರಂದ್ರೆ ಯಾರಪ್ಪ ಹೆಂಗ್ ಕಂಡಿಲ್ಲ ಇವಾಗ ಸರ್? ನಾನು ಹೇಳ್ಬೋದು ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಓದ್ತಾ ಇದ್ದೆ ಅಂತಂದ್ಬಿಟ್ಟು ಹೇಳಿದ್ರೆ ನಿಮ್ಗೆ ನಂಬ್ತೀರಾ? ನಂಬ್ತೀರಾ? ಇವಾಗ ಏನ್ ಮಾಡ್ಬೇಕು? ಇವಾಗ ನಾನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಓದಿದ್ದೀನಿ ಅಂದ್ಬಿಟ್ಟು ಚೆಕ್ ಮಾಡ್ಬೇಕು ನೀವೇನ್ ಮಾಡ್ಬೇಕು? ನಾನು ಸರ್ಟಿಫಿಕೇಟ್ ನೋಡ್ಬೇಕು ಇಲ್ಲಾಂದ್ರೆ ನನಗೆ ಯಾರು ಕಲ್ತ್ಕೊಟ್ರೆ ಗುರುಗಳ ಹತ್ರ ಹೋಗಿ ಮಾಡೋದು ನೀವು ಕೇಳ್ಬೇಕು ಎಲ್ಲರ. ಇವಾಗ ಯೇಸು ಸ್ವಾಮಿ ಶಿಷ್ಯನರು ಅಂತ ಅಂದ್ಬೇಕ್ರೆ ನಾವು ಏನ್ ಮಾಡ್ಬೇಕು? ಇವಾಗ ಗುರುಗಳ ಹತ್ರ ಕೇಳ್ಬೇಕು, ಸ್ವಾಮಿ ನಿಮ್ಮ ಶಿಷ್ಯನರು ಯಾರು ಕರೆಕ್ಟ್ ಆಗಿ ಹೇಳಿ ಅಂತಂದ್ಬಿಟ್ಟು ಕರೆಕ್ಟಾ? ಗುರುಗಳ ಹತ್ರ ಕೇಳೋಣ. ನಡೀರಿ ಹೋಗೋಣ ಗುರುಗಳ ಹತ್ರ. ಗುರುಗಳೇ ಎಲ್ಲಿ ಅಂತ ನೋಡಿ ಗುರುಗಳ ನಂಬರ್ ತೊಳಿತೀನಿ. ಯೋಹಾನ 8:31 ನೋಡಿ ಅಂತೀನಿ ಗುರುಗಳು ಏನ್ ಹೇಳ್ತಾರೆ ನೋಡೋಣ. ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾಗಿದ್ದರೆ ನೋಡ್ರ ನಿಜವಾಗಿ ನನ್ನ ಶಿಷ್ಯರಾಗಿರ್ತೀರಾ ಅಂತಂದ್ಬಿಟ್ರು. ನೋಡ್ರ ನಿಜವಾಗ ನನ್ನ ಶಿಷ್ಯನಾಗಿರ್ತೀರ ಅಂದ್ಬಿಟ್ರು. ಅಂದ್ರೆ ಏನೋ ವಾಕ್ಯದಲ್ಲಿ ಏನಾಗಿರ್ಬೇಕು? ನೆಲೆಗೊಂಡಿರ್ಬೇಕು. ವಾಕ್ಯದಲ್ಲಿ ನೆಲೆಗೊಂಡಿಲ್ಲ ಅಂತ ಹೇಳ್ಕೊಳ್ಳಿ ನಿಜವಾಗಿ ಶಿಷ್ಯರಾಗೋದಕ್ಕೇನಿಲ್ಲ ಸಾಧ್ಯ. ಹಂಗಿಡ್ಬೇಕೇನೋ ಬೈಬಲ್ ತಿಳ್ಕೊಬೇಕು. ವಾಕ್ಯದಲ್ಲಿ ನೆಲೆಗೊಂಡಿರ್ಬೇಕು ಅಂತಂದ್ರೆ ವಾಕ್ಯದ ಪ್ರಕಾರ ಏನ್ ಮಾಡಬೇಕು? ನಡ್ಕೊಬೇಕು ಅಂದ್ರೆ ವಾಕ್ಯನ ತಿಳ್ಕೊಬೇಕು. ತಿಳ್ಕೊಂಡವರೇ ನಿಜವಾದ ಶಿಷ್ಯನಾಗೋದಕ್ಕೆ ಸಾಧ್ಯ ಹೊರತು ಇಲ್ಲನಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಅದೇ ನೋಡ್ಬೇಕಾಗ್ತದೆ ಬೈಬಲ್ ಸ್ಟಡಿ ತುಂಬಾ ಇಂಪಾರ್ಟೆಂಟ್ ಅಲ್ವ ಸರ್? ನೀವೆಲ್ಲ ಬೈಬಲ್ ಓದಿದ್ದೀರಾ? ಇಲ್ಲ ಬೈಬಲ್ ಓದಿದ್ದೀರಾ? ಎಷ್ಟು ಜನ ಓದಿದ್ರೆ ಬೈಬಲ್ ಫುಲ್ ಫುಲ್ ಅಂತ ಓದಿದ್ರಾ? ವೆರಿ ಗುಡ್. ಈ ಕಡೆ ಬ್ರಸ್ಲ್ ಯಾರು ಫುಲ್ ಓದಿಲ್ಲ? ಸರಿ ಓಕೆ. ಅರ್ಧ ಅರ್ಧ ಓದಿದ್ರ? ನ್ಯೂ ಟೆಸ್ಟಿಮೆಂಟ್ ಓಲ್ಡ್ ಟೆಸ್ಟಿಮೆಂಟ್? ಓಲ್ಡ್ ಟೆಸ್ಟಿಮೆಂಟ್ ಶುರು ಮಾಡಿದೀರಾ? ಪೂರ್ತಿ ಮುಗಿಸಿಲ್ಲ. ಸರಿ ಓಕೆ. ಏನ್ ಮಾಡೋಣ ಅಂದ್ರೆ ಇವಾಗ ನಾವು ಏನಂದ್ರೆ ಬೈಬಲ್ನ ಓದೋದು ತುಂಬಾ ಬಹು ಮುಖ್ಯ ಅಂದ್ರ ನೋಡ್ಬೇಕಾದ್ರೆ ಇವಾಗ ಏನಂದ್ರೆ ಬೈಬಲ್ ಹೆಂಗ್ ಓದೋದು ಅಂತ ನಾವು ಸ್ವಲ್ಪ ಡಿಫ್ರೆನ್ಸ್ ನೋಡಂತೀನಿ. ಲೋಕದಲ್ಲಿ ಬೈಬಲ್ನ ಓದೋಕೆ ಬೇರೆ ಬೇರೆ ರೀತಿ ಇದೆ. ಅದರ ನಾವು ಹೊಸ ಬೈಬಲ್ ತಗೊಂಡಾಗ ಬೈಬಲ್ ಇಂಡೆಕ್ಸ್ ಅಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಒಂದು ಬೈಬಲ್ನ ಇಡೀ ಒಂದೇ ವರ್ಷದಲ್ಲಿ ಹೆಂಗೆ ಪೂರ್ತಿಯಾಗಿ ಓದಿ ತಿಳ್ಕೊಳೋದು ಅಂತ ನಮಗೆ ಒಂದು ಕೊಡ್ತಾರೆ ಪಟ್ಟಿ. ಅಂದ್ರೆ ದಿನ ಹಳೆ ಒಡಂಬಡಿಕೆಯಲ್ಲಿ 2 ಅಧ್ಯಾಯ, ಹೊಸ ಒಡಂಬಡಿಕೆಯಲ್ಲಿ 1 ಅಧ್ಯಾಯ ಓದ್ತಾ ಹೋದ್ರೆ ಹೆಂಗೆ ಆಗ್ಬಿಟ್ಟು ಗೊತ್ತಾ? ನಾವು ಇಡೀ ಬೈಬಲ್ ಏನ್ ಮಾಡೋದು ಕಂಪ್ಲೀಟ್ ಆಗಿ ಒಂದೇ ವರ್ಷದಲ್ಲಿ ಓದ್ ಮುಗಿಸ್ಬೋದು. ಅದರ ಅದನ್ನ ನಾವು ಯಾರಾದ್ರು ಓದಿಲ್ವೋ ಅಟ್ಲೀಸ್ಟ್ ಮುಂದಕ್ಕೆ ಏನ್ ಮಾಡಿ ಅದನ್ನ ಅದನ್ನ ಪ್ರಯತ್ನ ಮಾಡಿ ನೋಡಿ, ನಿಮ್ಗೆ ಅದು ಸಕ್ಸಸ್ಫುಲ್ ಆಗ್ಬೋದು. ಅದರ ಸರಿ ಇನ್ನೊಂದು ರೀತಿ ಬೈಬಲ್ ಯಾವ ರೀತಿ ಓದ್ಬೋದು ಅಂದ್ರೆ ಕೇವಲ 1 ವಾರದಲ್ಲಿ ಬೈಬಲ್ ಓದ್ ಮುಗಿಸ್ಬೋದು. ಹಿಂಗೆ ಗೊತ್ತಾ? ನ್ಯೂಸ್ ಪೇಪರ್ ಓದ್ತಾರೆ ಗೊತ್ತಾ? ಅಥವಾ ನ್ಯೂಸ್ ರೀಡರ್ ನ್ಯೂಸ್ ಅಲ್ಲಿ ಓದ್ತಾರೆ ಗೊತ್ತಾ? ಆ ತರ ಬೆಳಿಗ್ಗೆ ಕೂತ್ಕೊಂಡು 9 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಕಂಟಿನ್ಯೂಸ್ ಕೂತ್ಕೊಂಡು ಓದ್ತಾ ಇದ್ರೆ 8 ಅವರ್ಗೆ ದಿನಕ್ಕೆ ಹೋದ್ರೆ 7 ದಿನ ಸಾಕು ಬೈಬಲ್ ಮಾಡೋದು ಓದ್ ಮುಗಿಸ್ಬೋದು. ಅಂದ್ರೆ ಅದೇ ಯಾಕೆ 3 ದಿನದಲ್ಲಿ ಓದ್ಬೋದು. 24 ಅವರ್ಸ್ ಬಿಡ್ತೀರಾ? 7 ಬಿಡ್ತೀರಾ? ಕೂತ್ಕೊಂಡು ಬೆಳಗ್ಗೆ ಸಾಯಂಕಾಲ ಓದ್ತಾನೆ ಇದ್ರೆ ಮುಗಿದಾಯ್ತು. 3 ಡೇಸಲ್ಲಿ ಬೈಬಲ್ ಮಾಡೋದು ನಾವು ಓದ್ಬಿಟ್ಟು ಮುಗಿಸ್ಬೋದು ಅಂದ್ರೆ. ಸೊ ಈ ರೀತಿ ಬೈಬಲ್ ಓದ್ಬೋದು ಅಲ್ವರ. ಅದೇ ಬೈಬಲ್ ನ ಓದೋದು ಇನ್ನ ಬೇರೆ ಬೇರೆ ವಿಧಗಳಿದೆ ಅಂದ್ರ ಎಕ್ಸಾಂಪಲ್ ನೋಡ್ಬೇಕಾದ್ರೆ
ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಬೈಬಲ್ನು ಕೂಡ ಓದಕ್ ಹೋಗಲ್ಲ. ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಅನುದಿನದ ಆಹಾರ ಅಂತ ಒಂದು ಪುಸ್ತಕ ಬರ್ತಾರೆ ನೋಡಿದೀರಾ, ಆ ಬೈಬಲ್ಗೆ ಏನ್ ಮಾಡ್ತಾರೆ ಎದ್ದ ತಕ್ಷಣ ಅನುದಿನದ ಆಹಾರ ಅಂತ ಅಂದ್ಬಿಟ್ಟು ಒಂದು ಪುಸ್ತಕದಲ್ಲಿ ಒಂದು ಒಂದು ಪೇಜ್ ಇರ್ತದೆ, ಒಂದು ವಚನ ಇರ್ತಾರೆ, ವಚನ ಕೇಳ ಒಂದು ಸ್ವಲ್ಪ ಒಂದು ಮಾತುಗಳು ಹೇಳ್ತಾರೆ, ಅದನ್ನ ನೋಡ್ಬಿಟ್ಟು ದೇವರು ಇವತ್ತು ನಮ್ಗೆ ಏನ್ ಮಾಡಿದ್ರೆ ಅನುದಿನದ ಆಹಾರ ಕೊಟ್ಬಿಟ್ಟಿದ್ರೆ ಈ ವಾಕ್ಯದ ಮುಖಾಂತರ ನಮ್ಗೆ ತಿಳಿಸ್ಬಿಟ್ಟು ಅಂದ್ಬಿಟ್ಟು ಇದು ಆಹಾರ ಅಂತ ಅಂದ್ರೆ ಮಾಡ್ತಾರೆ, ಅದನ್ನ ಮುಚ್ಚಿಬಿಡ್ತಾರೆ ಅಷ್ಟೇ. ಅವತ್ತಿಗೆ ಅಷ್ಟೇ ಮುಗೀತು, ಇನ್ನು ಅದು ಓಪನ್ ಆಗ ತಿರುಗಿ ಯಾವಾಗ ನಾಳೆ ದಿವಸನೇ, ಅದ್ರ ಅಲ್ಲಿವರೆಗೆ ಮಾಡಕ್ ಹೋಗಲ್ಲ ಬೈಬಲ್ನ ಮುಟ್ಟಕ್ಕೆ ಹೋಗಲ್ಲ. ಅದರ ಇನ್ನು ಕೆಲವು ಜನ ಹೆಂಗಿರ್ತಾರೆ ಅಂದ್ರೆ ಇನ್ನೂ ಸೋಂಬೇರಿ ಕ್ರಿಶ್ಚಿಯನ್ಸ್ ಇವರು ಹೆಂಗೆ ಅಂತಂದ್ರೆ ಕ್ಯಾಲೆಂಡರ್ ಇತ್ತು ನೋಡಿ, ಆ ಕ್ಯಾಲೆಂಡರ್ ಅಲ್ಲಿ ಒಂದು ಡೇಟ್ಗೆ ಒಂದು ವಚನ ಹಾಕ್ಬಿಡ್ತಾರೆ, ಎದ್ದೋಗ್ಬಿಟ್ಟು ಸೀದಾಗ್ಬಿಟ್ಟು ಆ ವಚನ ನೋಡ್ಬಿಟ್ಟು ಹಾ ಓಕೆ ಮುಗೀತು ಸಾಕು, ಇವತ್ತು ಅನ್ನೋ ದಿನದ ಆಹಾರ ಏನ್ ಮಾಡೋದು ನಮ್ಗೆ ಕೊಟ್ಟವ್ರೆ ಅಂತ. ಅದ್ರ ಬೆಳಬೆಳಗ್ಗೆ ತಕ್ಷಣ ಉಪ್ಪಿನಕಾಯಿ ಟೇಸ್ಟ್ ನೋಡ್ಕೊಂಡಂಗೆ ಹೊಟ್ಟೈತಿರ ಆಫೀಸ್ಗೆ, ವ್ಯವಸ್ಥೆ ಮಾಡ್ರಿ ಅದರ ಆಹಾರ ತಿನ್ನೋದು ಹೊಟ್ಟೆ ತುಂಬಾ ಆ ಥರ ನೋಡಿರ್ತೀವಿ. ಇನ್ನು ಕೆಲವು ಜನ ಕ್ರೈಸ್ತವ್ರವ್ರೆ ಹೆಂಗೆ ಅಂತಂದ್ರೆ ಇವರು ಇವರು ಈ ವಿಚಿತ್ರವಾಗಿರೋ ಕ್ರೈಸ್ತವರುಗಳು ಅಂದ್ರೆ ಹೆಂಗೆ ಅಂತಂದ್ರೆ ಬೈಬಲ್ ಏನ್ ಮಾಡೋದು ಹಿಂಗೆ ಪ್ರೇಯರ್ ಮೌಂಟ್ ಬೆಳೆದ್ಬಿಟ್ಟು ದೇವರೇ ಒಳ್ಳೆ ವಾಕ್ಯ ಕೊಡ್ಬಿಟ್ಟು ದಿಢೀರ್ ಅಂತ ಮಾಡೋದು ಬೈಬಲ್ ತೆಗೆದು ಬೈಬಲ್ ತೆಗೆದ ವಚನ ಬಂದ ತಕ್ಷಣ ಆಹಾಹಾ ದೇವರೇ ಮಾಡ್ದಾನೆ ನಮಗೆ ಗೊತ್ತಾ ಒಳ್ಳೆ ಮಾತು ಮಾತಾಡ್ಬಿಡುದು ನಮ್ಗೆ. ಇದೇ ತರ ಮನುಷ್ಯ ಇದ್ದಂತೆ ಅವನ ಏನ್ ಮಾಡ್ದಂತೆ ಹಿಂಗೆ ಬೈಬಲ್ ತೆಗೆದು ಓದ್ತಾ ಇದ್ದಂತೆ. ಅದರ ಒಂದಿನ ಏನ್ ಮಾಡಂತೆ ಪ್ರಾರ್ಥನೆ ಮಾಡ್ಬಿಟ್ಟು ದೇವರೇ ಇವತ್ತೆಲ್ಲ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೀನಿ, ದಯವಿಟ್ಟು ನನಗೆ ಒಳ್ಳೆ ವಚನ ಕೊಡು ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿ ಬೈಬಲ್ ತೆಗೆದಂತೆ. ದಿಢೀರಂತೆ ಯಾವ ವಚನ ಬಂತು ಗೊತ್ತಾ, ಯೇಸು ಕ್ರಿಸ್ತು ಪೇತ್ರನ್ ನೋಡ್ಬಿಟ್ಟು ಗದ್ದರ್ಬಿಟ್ಟು ಹಿಂದೆ ಹೋಗೋ ಸೈತಾನನೆ ಅಂತ ಹೇಳ್ತಾರೆ ಗೊತ್ತಾ, ಆ ವಚನ ಬಂದ್ಬಿಡ್ತಂತೆ. ಅವನಿಗೆ ತುಂಬಾ ಬೇಜಾರ ಆಗ್ಬಿಡ್ತದೆ, ಏ ನೀವು ಮಿಸ್ಟೇಕ್ ಮಾಡ್ಬಿಟ್ಟಿನಿ ಅಂತಬಿಟ್ಟು ಬೈಬಲ್ ಮುಚ್ಚಿಬಿಟ್ಟು ಇನ್ನೊಂದ್ಸರಿ ಪ್ರಾರ್ಥನೆ ಮಾಡೋಣ ದೇವರು ಕರೆಕ್ಟ್ ಆಗಿ ಕೊಡ್ತಾರೆ ಅಂದ್ಬಿಟ್ಟು ಇನ್ನೊಂದ್ಸರಿ ಪ್ರಾರ್ಥನೆ ಮಾಡಿ ಬೈಬಲ್ ತೆಗೆದಂತೆ. ಬೈಬಲ್ ತೆಗೆದ ಈ ಸತಿ ಯೂದಾಸೋಗ್ಬಿಟ್ಟು ನೇಣಾಕೋಬಿಟ್ಟಲ್ಲ, ಆ ವಚನ ಬಂದ್ಬಿಡ್ತಂತೆ. ಸೊ ಈ ತರ ಎಲ್ಲ ಬೈಬಲ್ ಹೋದ್ರೆ ಖಂಡಿತವಾಗ ನಮಗೇನಾಗಲ್ಲ, ಅರ್ಥ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದರ ದಿಢೀರ್ ಅಂತ ಬೈಬಲ್ ತೆಗೆದ್ಬಿಟ್ಟು ಅಥವಾ ಏನೋ ಒಂದು ಬಿದ್ದಲ್ ಬರ್ದೆ ಅಂತ ಒಂದು ವಚನ ಓದ್ಬಿಟ್ಟಾದ್ರೆ ಬೈಬಲ್ ಅರ್ಥ ಆಗ್ತಾರೆ, ವ್ಯವಸ್ಥೆ ಮಾಡ್ರಿ ಅದರ ಖಂಡಿತವಾಗ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಲ್ವರ. ಅದೇ ನೋಡಿದ್ರೆ ಇವಾಗ ನೀವೆಲ್ಲ ಬೈಬಲ್ ಓದಿದ್ರಿ ಅಂತ ಹೇಳಿದ್ರಿ, ಅದರ ಅದ್ರ ನಾವು ಆದಿಕಾಂಡದಿಂದ ಪ್ರಕಟಣೆವರೆಗೂ ಓದಿದ್ರ, ಅಲ್ಲ ಒಂದ್ಸತಿಗೆ ಒಂದಕ್ಕಿಂತ ಮೇಲೆ ಹೆಚ್ಚು ಓದಿದ್ರ ಮೂರ್ಸಿ ಓದಿದ್ರಿ ಸರ್? ವೆರಿ ಗುಡ್ ಸರ್, ಸೂಪರ್ ಅದರ, ವೆರಿ ಗುಡ್. ದೇವ್ರ ನಿಮ್ಮ ಆಶೀರ್ವದಿಸಲಿ. ಅದರ ಹಂಗಿರ್ಬೇಕು ಆಸಕ್ತಿ, ಅದರ ಬೈಬಲ್ ಓದ್ಬೇಕು ಅದರ. ಸರಿ, ಇವಾಗ ನಾವು ಬೈಬಲ್ ಎಲ್ಲರೂ ಓದಿದ್ದೀವಿ ಅಲ್ವಾ? ಸರಿ, ಯಾರು ಓದಿದಿರೋ ಓದಿಲ್ವಾ? ಆದಿಕಾಂಡ ಅಂತ ಓದಿದ್ದೀರಾ? ಹಾ ಸರಿ, ಇವಾಗ ಯಾರ್ಯಾರು ಎಷ್ಟೆಷ್ಟು ಓದಿದ್ದೀರಾ, ಎಷ್ಟು ಚೆನ್ನಾಗಿ ಓದಿದ್ದೀರಾ ಅಂತ ಬಿಟ್ಟೆ ಮಾಡೋಣ. ನಿಮ್ಮ ಐಕ್ಯೂಗಳನ್ನ ಟೆಸ್ಟ್ ಮಾಡೋಣ. ಹಾ, ನಿಮ್ಮ ನೀವು ಒಂದು ಕ್ವಶನ್ಸ್ ಅಲ್ಲಿ ಕೇಳ್ತೀನಿ, ನೀವು ಎಷ್ಟು ಚೆನ್ನಾಗಿ ತಿಳ್ಕೊಂಡು ನೋಡೋಣ. ಓಕೆಂದ್ರ ಸರಿ, ಮೊದಲನೇ ಪ್ರಶ್ನೆ ಆದಿಕಾಂಡದಲ್ಲಿ ಕೇಳೋಣ. ಹಾ ಸರಿ, ಆನ್ಸರ್ ಕರೆಕ್ಟಾಗಿ ಹೇಳಿದವ್ರಿಗೆ ಏನ್ ಕೊಡ್ಲಿ? ಆಮೇಲೆ ನೋಡೋಣ ಅದರ ಆನ್ಸರ್ ಕರೆಕ್ಟಾಗಿ ಹೇಳಿದ್ಮೇಲೆ ನೋಡೋಣ ಅದರ. ಸರಿ, ಇವಾಗ ನಾವು ದೇವರು ಸೃಷ್ಟಿ ಕಾರ್ಯಗಳು ನೋಡ್ತೀನಿ, ಕರೆಕ್ಟಾ? ದೇವರು ಎಷ್ಟು ದಿನ ಸೃಷ್ಟಿ ಮಾಡಿದ್ರು? ಸರಿ, ಇದು ಕ್ವಶನ್ ಅಲ್ಲ ಅದರ, ಇದು ಅಂದ್ರೆ ಕ್ವಶನ್ಗೆ ಆರಂಭ. ಓಕೆನಾ? ಸರಿ, ಕರೆಕ್ಟಾಗಿ ಹೇಳಕ್ ಶುರು ಮಾಡಿದಿರಾ? ಓಕೆ, ಗುಡ್. ಹಿಂಗೇ ಮಾಡೋಣ ಅದರ. ದೇವರು ಆರು ದಿನ ಸೃಷ್ಟಿ ಮಾಡಿದ್ರು, ಹೇಳಿದ್ರೆ ಏನ್ ಮಾಡಿದ್ರು? ರೆಸ್ಟ್ ತಗೊಂಡ್ರು ಅದರ. ಸರಿ, ಇವಾಗ ಕ್ವಶನ್ ನಿಮ್ಗೆ ಗೊತ್ತಾ, ದೇವರು ಸೃಷ್ಟಿ ಮಾಡಿದಂತ ಒಂದೊಂದು ದಿನದ ಸಮಯ ಎಷ್ಟು? ದೇವರು ಸೃಷ್ಟಿ ಮಾಡಿದಂತ ಒಂದೊಂದು ದಿನದ ಸಮಯ ಎಷ್ಟು? ಎಷ್ಟು ಸಮಯ ಸರ್? ಎಷ್ಟು ಸಮಯ ಹೇಳ್ರೆ? ಸಾಯಂಕಾಲ ಪ್ರಾಂತ್ಯಕಾಲ ನಮ್ಗೆ ಗೊತ್ತು, ವಚನ ಇದೆ ಅಂದ್ರೆ ಸಾಯಂಕಾಲದಿಂದ ಪ್ರಾಂತ್ಯಕಾಲ ಒಂದು ದಿನವಾಯ್ತು. ಎಷ್ಟು ಸಮಯ? ಹನ್ನೆರಡು ಗಂಟೆ. ಓಕೆ ಸರ್, ನಿಮ್ದು 12 ಗಂಟೆ. ನೆಕ್ಸ್ಟ್ ನಿಮ್ದು ಸರ್? ಒಂದ್ ದಿವಸ ಅಂದ್ರೆ ಎಷ್ಟು? 24 ಗಂಟೆ. ವೆರಿ ಗುಡ್. ಅಂದ್ರೆ 24 ಗಂಟೆ ಎಷ್ಟು ಜನ ಹೇಳ್ತೀರಾ? ಓಕೆ, 12 ಅವರ್ ಅಂತ ಎಷ್ಟು ಜನ ಹೇಳ್ತೀರಾ? ಮಿಕ್ದವರು ಏನ್ ಹೇಳಲ್ವಾ? ಅವರ ಮಿಕ್ದವ್ರು ಸ್ವಲ್ಪ ಜಾಣರು. ಅದಕ್ಕೆ ಸ್ಕೂಲಲ್ಲಿ ಬನ್ನಿ, ಸ್ಕೂಲಲ್ಲಿ ಏನ್ ಮಾಡ್ತಾರೆ ಗೊತ್ತಾ, ಇವಾಗ ಎಕ್ಸಾಮ್ಗೆ ಕ್ವಶನ್ ಪೇಪರ್ ಕೊಡ್ತಾರೆ. ನಾವೆಲ್ಲ ಬರೀಬೇಕಾದ್ರೆ ಏನ್ ಮಾಡ್ತಾರೆ, ಫುಲ್ ಕ್ವಶನ್ ಪೇಪರ್ ಇರ್ತಾ ಇತ್ತು. ಏನಂದ್ರೆ ಆನ್ಸರ್ ಫಾಲೋಯಿಂಗ್ ಅಂತಂದ್ಬಿಟ್ಟು ಈ ಕ್ವಶನ್ಸ್ಗೆ ಫುಲ್ ಬರಿಬೇಕಾಯ್ತು. ಇವಾಗ ಏನ್ ಮಾಡ್ಬಿಟ್ರೆ ಗೊತ್ತಾ, ಇವಾಗ ಮಕ್ಳಿಗೆ ಹತ್ರ ಟೈಮ್ ಇಲ್ಲ ಪಾಪ ಅಂತಂದ್ಬಿಟ್ಟು, ಆಕ್ಚುಲಿ ಟೀಚರ್ ಹತ್ರ ಟೈಮ್ಗಳಿಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅಬ್ಜೆಕ್ಟಿವ್ ಟೈಮ್ಸ್ ಹೋಗ್ಬಿಟ್ಟಾರೆ ಅದರ. ಅದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ಟಿಕ್ ಎನಿ ಆಫ್ ದ ಅಬೌವ್ ಅಂತಂದ್ಬಿಟ್ಟು, ಅದರ ಟಿಕ್ ಎನಿ ಆಫ್ ದ ಬಿಲೋ ಅಂತ ಕೊಟ್ಟಿದ್ದಾರೆ ಅದರ. ಅದರಲ್ಲಿ ಸ್ಮಾರ್ಟ್ ಆನ್ಸರ್ ಏನ್ ಗೊತ್ತಾ, ನನ್ ಆಫ್ ದ ಅಬೌವ್ ಅಂತ ಇತ್ತು ಅಂದ್ರೆ ಏನ್ ಮಾಡ್ಬೇಕು, ಅದನ್ನೇ ಟಿಕ್ ಮಾಡ್ಬೇಕು ಅಂತ ಅರ್ಥ. ಅದಿಲ್ಲದೆ ಕೊಡ್ತಾರ ಆತರ ಆನ್ಸರ್ ಹೇಳ್ದಿರೋರು ವೆರಿ ಸ್ಮಾರ್ಟ್ ಅದರ. ಸರಿ, ಇವಾಗ ನೋಡೋಣ. ಸಾಮಾನ್ಯವಾಗಿ ನಮ್ಗೆ ಬರೋಂತ ಆಲೋಚನೆ ಏನ್ ಗೊತ್ತಾ, ದೇವರು ಸೃಷ್ಟಿ ಮಾಡಿದಂತ ಒಂದೊಂದು ದಿನಗಳು ಎಷ್ಟು ಗಂಟೆ ಕಾಲ ಇರಬೇಕು? 24 ಗಂಟೆ ಕಾಲ ಇರಬೇಕು. ಇದು ಸಾಮಾನ್ಯವಾಗಿ ಎಲ್ಲರೂ ವ್ಯವಸ್ಥೆ ಮಾಡೋದೆ ಅದರ. ಸರಿ, ಇವಾಗ 24 ಗಂಟೆ ಅಂತ ಹೆಂಗೇಳಕ್ ಸಾಧ್ಯ? ನಮ್ಗೆ ವ್ಯವಸ್ಥೆ ಮಾಡಿ, ಸಾಮಾನ್ಯವಾಗಿ ಹೆಂಗೇಳಕ್ ಸಾಧ್ಯ? ವೆರಿ ಗುಡ್ ಅದರ. ಸೂರ್ಯ ಉದಯ ಆಗದಿಂದ ಸೂರ್ಯ ಅಸ್ತಮ ಆಗೋವರೆಗೂ ಏನ್ ಮಾಡ್ತಾವ? ಒಂದು ದಿನ ಬಂದ್ಬಿಟ್ಟು ಎಂತಾರೆ 24 ಗಂಟೆ ಲೆಕ್ಕ ಹಾಕ್ಬೋದು, ಇಲ್ಲ ಅಂತಂದ್ರೆ ನಮ್ಗೆ ಗಡಿಯಾರ ಬೇಕು. ಸರಿ, ಆ ಕಲರ್ ಗಡಿಯಾರ ಇಲ್ಲ, ಇವಾಗ ನೆಕ್ಸ್ಟ್ ಲೆಕ್ಕ ಹಾಕ್ಬೋದು ಅಂದ್ರೆ ಸೂರ್ಯ ಚಂದ್ರನ ಒಂದು ಮೂವ್ಮೆಂಟ್ ಇಂದ ಒಂದು ದಿನ 24 ಸಮಯ ಅಂತಂದ್ಬಿಟ್ಟು ಏನ್ ಮಾಡೋದು ನಾವು ಲೆಕ್ಕ ಹಾಕ್ಬೋದು, ಕರೆಕ್ಟಾ? ಸರಿ, ಸೂರ್ಯ ಚಂದ್ರನ ದೇವರು ಸೃಷ್ಟಿ ಮಾಡಿದ ಎಷ್ಟನೇ ದಿನ? ಎಷ್ಟನೇ ದಿನ ದೇವರು ಸೃಷ್ಟಿ ಮಾಡಿದ ಎಷ್ಟನೇ ದಿನ ಗೊತ್ತಾ? 4ನೇ ದಿನ. ಎಷ್ಟನೇ ದಿನ? 4ನೇ ದಿನ. ಓದಿ ಅಂತೀನಿ, ಅದರಲ್ಲಿ 14ನೇ ವಚನ ಓದಿ ಅಂತೀನಿ. 14 ನೋಡ್ರಿ, ಏನಂತಾರೆ, ಎರಡು ದೊಡ್ಡ ಬೆಳಕು ಉಂಟು ಆಗಲಿ, ಹಗಲಿರುಗಳನ್ನ ಏನ್ ಮಾಡಲಿ, ಅದು ಬೇರೆ ಬೇರೆ ಮಾಡಲಿ, ಆಮೇಲೆ ಇದಲ್ಲದೆ ಅದು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳು ನೋಡ್ರ, ದಿನ ಸಂವತ್ಸರಗಳನ್ನು ತೋರಿಸಲಿ ಅಂದ್ರೆ ನೋಡ್ರ ಕರ್ತನಲ್ಲಿ ಬರೀ ಎಷ್ಟು ಕ್ಲಿಯರ್ ಆಗಿದೆ ಸತ್ಯವೇದ. ಅದಕ್ಕೆ ಹೇಳ್ತಾರೆ ಸತ್ಯವೇದ ಅದರ ನೋಡ್ಬೇಕಂದ್ರೆ, ದೇವರು ಸೂರ್ಯ ಚಂದ್ರ ನಕ್ಷತ್ರ ಸೃಷ್ಟಿ ಮಾಡಿದ ಎಷ್ಟನೇ ದಿನ ಅಂತೆ? 4ನೇ ದಿನ. ಗಾಡ್ ಅಪಾಯಿಂಟೆಡ್ ದೀಸ್ ಫಾರ್ ಸೈನ್ಸ್ ಅಂಡ್ ಫಾರ್ ಸೀಸನ್ ಫಾರ್ ಡೇಸ್ ಅಂಡ್ ಇಯರ್ಸ್ ಅಂತ ಹೇಳ್ತಾರೆ. ಅದರ ಹಂಗಿರ್ಬೇಕ್ರೆ, ಇದಕ್ಕಿಂತ ಮುಂಚೆ ಇರಂತ ದಿನಗಳು ಹೆಂಗೆ ನೀವು 24 ಗಂಟೆ ಅಂತ ಹೇಳಕ್ ಸಾಧ್ಯ, ಅಥವಾ ಹೆಂಗೆ 12 ಗಂಟೆ ಅಂತ ಹೇಳಕ್ ಸಾಧ್ಯ? 12 ಗಂಟೆ ಆದ್ರೂ ಸರಿ, ಒಂದ್ ದಿನ ಯೋಚನೆ ಮಾಡ್ರಿ ನೀವೇ ಅಲ್ಲಿ, ಅದರ ಅರ್ಧ ದಿನ ಅಂತ ಹೇಳ್ಬೋದು ಅಲ್ವರ, ಹಂಗಂತ ಒಂದ್ ದಿನ ಅಂತ ಸಾಧ್ಯನೇ ಇಲ್ಲ. ಹಂಗಿರ್ಬೇಕ್ರೆ, ಈ ಸೃಷ್ಟಿಯ ಒಂದು ದಿನಗಳು ಒಂದು ದಿನದ ಸಮಯ ಎಷ್ಟು ಅಂತ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ತೋರಿಸಿದ್ರೆ ಬೈಬಲ್ ನಲ್ಲಿ ಅದರ ಸೃಷ್ಟಿಯ ಒಂದೊಂದು ದಿನಗಳು 7,000 ವರ್ಷಗಳು. ಎಷ್ಟು? 7,000 ವರ್ಷಗಳು, 7,000 ಇಯರ್ಸ್. ಅದರ ನೀವು ಕೇಳ್ಬೇಕು, ಬೆರಿಯಾ ದೇಶದಲ್ಲಿರುವಂತ ವಿದ್ಯಾರ್ಥಿಗಳ ನೀವೇನ್ ಮಾಡ್ಬೇಕು, ಕೇಳ್ಬೇಕು, ಬ್ರದರ್ ಇದ್ ಹೆಂಗ ಹೇಳ್ತೀರಾ ನೀವು ಅಂತ, ಕರೆಕ್ಟಾ? ಯಾಕಂದ್ರೆ ಯಾರು ಹೇಳಿದ್ರೆ ನಂಬಕ್ಕಾಗ್ತದ? ಎಲ್ಲಿರ್ಬೇಕು ಹೇಳೋದು, ಸತ್ಯವೆಲ್ಲಿರ್ಬೇಕು, ಹೆಂಗ್ ಹೇಳಕ್ ಸಾಧ್ಯ? ಹೆಂಗ್ ಹೇಳ್ಬೋದು ಅಂತಂದ್ರೆ, ದೇವ್ರು 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ಏನ್ ಮಾಡಿದ್ರು? ಕರೆಕ್ಟ. ಇವತ್ತು ನಾವು ಬಾಳ್ತಾ ಇರೋದು ಆ ದೇವ್ರ 7ನೇ ದಿನದಲ್ಲೇ. ಎಷ್ಟನೇ ದಿನದಲ್ಲೇ? ದೇವ್ರ ವಿಶ್ರಾಂತಿ ತಗೊಂಡಂತ 7ನೇ ದಿನದಲ್ಲೇ ನಾವ್ ವಾಸ ಮಾಡ್ತಾ ಇರೋದು. ಅರ್ಥ ಆಯ್ತಾ? ಆದಾಮು ಎಂತಾರೆ ಪಾಪ ಮಾಡಿದಾಗಿಂದ ಆ 7ನೇ ದಿನ ಏನೈತೆ ಇವತ್ತು ಆರಂಭ ಆಯ್ತು. ಅದು ಒಂದು ಕಾಲದಲ್ಲಿ ಏನಾಗ್ತದೆ, ಅದು ಮುಕ್ತಾಯ ಆಗ್ತದೆ. ಇದು ಸಮಯ ಎಷ್ಟು ಅಂತಂದ್ಬಿಟ್ಟು ಬೈಬಲ್ನಲ್ಲಿ ಕೊಟ್ಟಿದ್ದಾರೆ, ಆ 7ನೇ ದಿನದ ಸಮಯ. ಅದೇ ಆದಾಮ ಸೃಷ್ಟಿ ಮಾಡಿದಾಗಿಂದ ಹಿಡಿದು ಇವತ್ತವರೆಗೂ 1,000 ವರ್ಷ ಆಯ್ತು ಅಂದ್ಬಿಟ್ಟು ಬೈಬಲ್ನಲ್ಲಿ ನಮ್ಗೆ ಮಾಡವ್ರೆ ರೆಕಾರ್ಡ್ ಕೊಟ್ಟವ್ರೆ. ಅಂದ್ರ ಇದು ಎಷ್ಟು ಅಂತ ಲೆಕ್ಕ ಹಾಕಿದ್ರೆ 7,000 ವರ್ಷಗಳು. ಎಷ್ಟು? 7,000 ವರ್ಷಗಳು. ಇದನ್ನ ನಾವು ನಿಮ್ಗೆ ಇವಾಗ ಪ್ರೂವ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ, ಇದು ಒಂದೇ ವಚನದಲ್ಲಿ ಕೊಟ್ಟಿಲ್ಲ, ಇದು 49 ವಚನದಲ್ಲಿ ಇರೋಂತ ಲಿಂಕ್ ಗಳಲ್ಲಿ ಕೊಟ್ಟಿದ್ದಾರೆ. ಇದಕ್ಕೆ ಸಪರೇಟ್ ನಾವು ಕ್ಲಾಸ್ ಇಟ್ಟಿದ್ರಿ ಅಲ್ವ, ಸತ್ಯವೇದದಲ್ಲಿರುವಂತಹ ಕಾಲಗಣನೆ ಅಂತಂದ್ಬಿಟ್ಟು ಅದಕ್ಕೆ ಪಾಠದ ಹೆಸರು ಬೈಬಲ್ ಕ್ರೋನಾಲಜಿ ಅಂತಂದ್ಬಿಟ್ಟು ಆ ಪಾಠದಲ್ಲಿ ಇದು ಕ್ಲಿಯರ್ ಆಗಿ ಬೈಬಲ್ ನಿಮ್ಗೆ ಕ್ಲಿಯರ್ ಆಗಿ ಪ್ರೂವ್ ಮಾಡಿ ನೋಡ್ತೀರಿ. ಇದು 7,000 ಇಯರ್ಸ್ ಅಂತಂದ್ಬಿಟ್ಟು ಅದರ ಆವಾಗ ನಿಮ್ಗೇನ್ ಕ್ಲಿಯರ್ ಆಗ್ತಾರೆ ಅಂತಂದ್ರೆ, 7ನೇ ದಿನ 7,000 ವರ್ಷ ಅಂತಂದ್ರೆ ಇದಕ್ಕಿಂತ ಮುಂಚೆ ಇರೋಂತ ಒಂದೊಂದು ದಿನಗಳು ಏನಾಗಿರ್ಬೇಕು ಆಟೋಮೆಟಿಕ್ ಆಗಿ 7,000 ಇರಬೇಕು ಅಂತಂದ್ರೆ, ದೇವರು 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ವಿಶ್ರಾಂತಿ ತಗೊಂಡ್ರೆ ಹೆಂಗು ತಮ್ಮ ನೀವು 6 × 7,000 ವರ್ಷಗಳು, 42,000 ವರ್ಷಗಳು ದೇವರು ಸೃಷ್ಟಿ ಮಾಡಿ ಅದಾಯಿದ ನಂತರ ಏನ್ ಮಾಡು ಕೊನೆಯ ಒಂದು 7ನೇ ವರ್ಷದಲ್ಲಿ ದೇವರು ವಿಶ್ರಾಂತಿ. ಇದೆಲ್ಲ ನಿಮ್ಗೆ ಸತ್ಯವನ್ನ ಪ್ರೂವ್ ಮಾಡಿ ನೋಡ್ತೀರಿ, ಅದರ ಸಂದೇಹ ಪಡೋದಂಗೆ ಇಲ್ಲ. ಅದರ ಸರಿ, ಇದಕ್ಕೆ ಬೈಬಲ್ನ ಬೇರೆ ಆಧಾರ ಇದೆ ಅಂತಂದ್ರೆ ಖಂಡಿತವಾಗೂ ಆಧಾರಗಳಿದೆ. ಹೆಂಗೆ ಅಂತಂದ್ರೆ, ಬೈಬಲ್ನ ದಿನ ಅಂತ ಹೇಳಿದ ತಕ್ಷಣ ಎಲ್ಲಾ ಕಡೆ ಖಂಡಿತವಾಗೂ 24 ಗಂಟೆಗಳು ಅಲ್ಲ. ಉದಾಹರಣೆ ನೋಡ್ಬೇಕಾದ್ರೆ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರೋದಕ್ಕೆ, ನಮ್ಮ ಯೇಸು ಕ್ರಿಸ್ತನ್ಗೆ ನಮ್ಮ ರಕ್ಷಕನ್ಗೆ ಅದರ ಒಂದು ದಿನ ಅಂದ್ರೆ ಎಷ್ಟು ವರ್ಷಗಳು ನೋಡ್ರ, ನೀವು ಹೇಳ್ತೀರ ಒಂದ್ ದಿನ ಅಂದ್ರೆ ಎಷ್ಟು ವರ್ಷಗಳು? 1,000 ವರ್ಷ. ನಮ್ಗೆ 1,000 ವರ್ಷ ಅಂದ್ರೆ ಯೇಸು ಕ್ರಿಸ್ತ ಒಂದು ದಿನ ಲೆಕ್ಕಾನೆ. ಅದರ ಬೈಬಲ್ ವಚನ ಇದೆಯಾ? 2ನೇ ಪೇತ್ರ 3:8 ಓದ್ಬಿಡಿ ಎಲ್ಲರಿಗೂ ಒಂದ್ಸರಿ. 2ನೇ ಪೇತ್ರ 3:8 ಒಂದ್ಸರಿ ಓದಿ. 2ನೇ ಪೇತ್ರ 3:8 ಓದಿ. ನೋಡ್ರ ನೋಡ್ಬೇಕಾದ್ರೆ ಕರ್ತನ ಅವನ ಎಣಿಕೆಯಲ್ಲಿ ಒಂದ್ ದಿನ ಬಿಟ್ಟು 1,000 ವರ್ಷ ಅಂದ್ಬಿಟ್ಟು ಎಷ್ಟು ಸ್ಪಷ್ಟ ಕೊಡಿ ಅಂದ್ರ 2ನೇ ಪೇತ್ರ 3:8 ಸಿಗುತ್ತೆ. ಓಕೆನ್ರ? ನೋಡ್ಬೇಕಾದ್ರೆ 2ನೇ ಪೇತ್ರ 3:8 ಕೊಟ್ಟಿದೆ ಅಂದ್ರ. ಸರಿ, ಅಂದ್ರೆ ಯೇಸು ಕ್ರಿಸ್ತನಿಗೆ ಒಂದು ದಿನ ಅಂದ್ರೆ 1,000 ವರ್ಷ ಅಪ್ಪ. ಅದರ ಪ್ರವಾದಿಗೆ ಯಾರು ಹೇಳಿದ್ ಒನ್ ಇಯರ್ ಅಂತ? ಪ್ರವಾದಿಗೆ ಟೈಮ್ ಇರ್ತಾರೆ ಸರ್. ಓದಿತೀನಿ, Ezekiel 4:6.
ಹ್ಮ್
ಆಮೇಲೆ
ನೋಡ್ರ
ಏನ್ ಇಷ್ಟ ಏನು ಹೇಳ್ತಾರ ಇನ್ನು ಸಹ ಇಷ್ಟ ವಚನ ಒಂದು ಇದೆ ಓದ್ಲಿ ಇರಿ ಓದಿ ಇಷ್ಟ ನೀವು ವರ್ಷ ಒಂದಕ್ಕೆ ಒಂದು ದಿನದ ಮೇರೆಗೆ ಇದು ಗುರುತು ಮಾಡ್ಬಿಡಿ ಅಂತ ಹೇಳ್ತಾರೆ ಎಸೆಕೆಲ್ಗೆ ಅಂದ್ರೆ ಐ ಹ್ಯಾವ್ ಅಪಾಯಿಂಟೆಡ್ ಅಂಟ್ ಯು ಎ ಡೇ ಫಾರ್ ಎ ಇಯರ್ ಅಂತ ಹೇಳ್ತಾರೆ ಅದರ ಹಂಗಂದ್ರೆ ದೇವರು ಪ್ರವಾದಿಗೆ ಕೊಟ್ಟಿರುವಂತ ಸಮಯ ಏನ್ ಗೊತ್ತಾ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಒಂದು ವರ್ಷ ಪ್ರವಾದಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ ಒಂದು ವರ್ಷ ಕರ್ತನೆ ವ್ಯವಸ್ಥೆ ಮಾಡ್ರಿ ಬೈಬಲ್ ಅಂದ್ರೆ ಎಲ್ಲಾ ಕಡೆ ಒಂದು ದಿನ ಅಂತ ಹೇಳಿದ ತಕ್ಷಣ 24 ಗಂಟೆ ಅಲ್ಲ ಕರೆಕ್ಟಾ ಬೈಬಲ್ ಏನಂತ ಹೇಳ್ತಾರೆ ನೋವಿನ ದಿನಗಳಲ್ಲಿ ಅಂತ ಅಂದ್ರೆ ಏನ್ ಮೀನಿಂಗು ನೋವಾಯ್ತಂತ 24 ಗಂಟೆನಾ ಆ ನೋವು ಎಷ್ಟು ದಿನ ಇದ್ರು 950 ವರ್ಷ ಇದ್ರು ಅದರ 950 ವರ್ಷ ನೋವಾಯ್ತಂತ ದಿನಗಳಂತ ಏನ್ ಮಾಡ್ತಾರೆ ಬೈಬಲಲ್ಲಿ ಹೇಳ್ತಾರೆ ಅಲ್ವರ ಅದೇ ತರ ನಾವಿನ್ನ ಅರ್ಥ ಮಾಡ್ಬೇಕು ಸತ್ಯವೇದನ ಕ್ಲಿಯರ್ ಆಗಿ ಓದ್ಬೇಕು ಅದರ ಸರಿ ಇದು ಪ್ರವಾದಿಗಾಯ್ತು ಇಸ್ರೇಲ್ ಜನಗಳಿಗೆ ಒಂದಿನ ಅಂದ್ರೆ ಅಲ್ವರ ಹೆಬ್ರಿಯರ್ ಅಲ್ಲಿ ಓದಿರ್ತೀನಿ ಹೆಬ್ರಿಯರ್ ಅಲ್ಲಿ 3:8 ವಚನ ಹೀಬ್ರೂಸ್ 3:8 ಹೀಬ್ರೂಸ್ 3:8 ವರ್ಸ್ ನೋಡ್ರಿ ಅರಣ್ಯದಲ್ಲಿ ದೇವರನ್ನು ಪರೀಕ್ಷಿಸಿದಂತ ದಿನದಲ್ಲಿ ಅಂತ ಹೇಳ್ತಾರೆ ನಿಮ್ಮ ಹೃದಯಗಳೇ ಮಾಡಿ ನೀವು ಕಠಿಣ ಮಾಡಿಕೊಳ್ಳಬೇಟ್ರಿ ಅಂತ ಹೇಳ್ತಾರ ದೇವರು ದೇವರನ್ನ ಅರಣ್ಯದಲ್ಲಿ ನೀವು ಪರೀಕ್ಷಿಸಿದಂತ ದಿನದಲ್ಲಿ ಅಂತ ಹೇಳ್ತಾರೆ ಕರೆಕ್ಟ್ ಸರ್ ಆಮೇಲೆ ನೆಕ್ಸ್ಟ್ ಮುಂದುವರಿಸ್ತ ಹಂಗೆ ನೋಡ್ರ 40 ವರ್ಷ ನಾನು ನಡೆಸಿದಂತ ಕೃತ್ಯಗಳನ್ನ ನೋಡಿದ್ರು ಅಂತ ಹೇಳ್ತಾರೆ ಕರೆಕ್ಟಾ ಅಂದ್ರೆ ಅವ್ರನ್ನ ಏನಂತಾರೆ ಶೋಧಿಸಿದಂತ ದಿನ ಅಂತ ಹೇಳ್ಬಿಟ್ಟು ಆದ್ರೆ 40 ವರ್ಷಕ್ಕೆ ಏನ್ ಮಾಡ್ತಾರೆ ಕಂಪೇರ್ ಮಾಡಿ ಮಾಡ್ತಾರೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಇಲ್ಲ ಕ್ಲಿಯರ್ ಅರ್ಥ ಆಯ್ತಾ ನಿಮ್ಗೆ ಅಂದ್ರೆ ಇಸ್ರೇಲ್ ಜನಗಳಿಗೆ ಒಂದು ದಿನ ಅಂದ್ರೆ ಎಷ್ಟು ವರ್ಷ 40 ವರ್ಷಗಳು ಅದಕ್ಕೆ ಕರ್ತನ ಪ್ರೀತಿ ಅಂತ ಸೋದರ ಸೋದರೆ ಬೈಬಲ್ ಅಲ್ಲಿ ದಿನ ಅಂತ ಹೇಳ್ಬೇಕಾದ್ರೆ ಎಲ್ಲಾ ಕಡೆ 24 ಗಂಟೆ ಕೂಡ ಬರೋದಿಲ್ಲ ಎಲ್ಲಾ ಕಡೆ ಆತರ 1000 ವರ್ಷ ಅಂತ ಕೂಡ ಬರೋದಿಲ್ಲ ಅದಿಗೆ ಏನ್ತಿದೆ ಸಪರೇಟ್ ಸಪರೇಟ್ ಇದೆ ಅದನ್ನ ನಾವು ನಿಮ್ಗೆ ಬೈಬಲ್ ಸ್ಟಡಿಯಲ್ಲಿ ಕ್ಲೀನ್ ಆಗಿ ಹೇಳ್ಕೊಡ್ತೀವಿ ಅಂದ್ರೆ ಸೊ ನೋಡ್ಬೇಕು ಇದು ಆದಿಕಾಂಡದ 1ನೇ ಅಧ್ಯಾಯ ಅಂತ ಮೊದಲನೇ ಕ್ವಶನ್ ಅರ್ಥ ಆಯ್ತಾ ಸರಿ ನೋಡ್ಬೇಕಾರೆ ಗಿಫ್ಟ್ ಯಾರಿಗೂ ಇಲ್ಲ ಪ್ರೈಸ್ ಯಾರಿಗೂ ಇಲ್ಲ ಫಸ್ಟ್ ಪ್ರೈಸ್ ಸರಿ ಓಕೆ ಇನ್ನೊಂದು ಚಾನ್ಸ್ ಕೊಡ್ತೀನಿ ಆದಿಕಾಂಡದಲ್ಲಿ ಇನ್ನೊಂದು ನಿಮ್ಗೆ ಚಾನ್ಸ್ ಓಕೆನಾ ಸರಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇನ್ನೊಂದು ಕ್ವಶನ್ ಕೇಳ ಸಿಂಪಲ್ ಕ್ವಶನ್ ಏನಿಲ್ಲ ತುಂಬಾ ಸಾಧಾರಣವಾಗಿರೋದು ಅಲ್ವರ ಏನಂತಂದ್ರೆ ದೇವರು ಪ್ರತಿದಿನ ಸೃಷ್ಟಿ ಮಾಡಿದ್ರು ಕರೆಕ್ಟ ಪ್ರತಿದಿನ ಅಂತ್ಯದಲ್ಲಿ ದೇವರು ಒಂದು ಮಾತು ಹೇಳ್ತಾರೆ ಇದು ಒಳ್ಳೇದೆಂದು ಕಂಡರು ಒಳ್ಳೇದೆಂದು ಕಂಡರು ಅಂತ ಗಾಡ್ ಸಾ ಇಟ್ ವಾಸ್ ಗುಡ್ ಅಂಡ್ ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಫಸ್ಟ್ ಡೇ ಅಂಡ್ ಗಾಡ್ ಸಾ ಇಟ್ ವಾಸ್ ಗುಡ್ ಈವ್ನಿಂಗ್ ಅಂಡ್ ಮಾರ್ನಿಂಗ್ ವಾಸ್ ದ ಅಂತ ಎಲ್ಲ ದಿನ ಕಳ್ಕೊಂಡ್ಬರ್ತಾರೆ ಅಲ್ವರ ಆದ್ರೆ ದೇವರು ಯಾವ ದಿನ ಕೇಳಿಲ್ಲ ಆರನೇ ದಿನಕ್ಕೆ ಹೇಳಿಲ್ವಾ ಸರಿ ಇವಾಗ ನಾವು ನೋಡೋಣ ಯಾವ ದಿನ ಕೇಳಿಲ್ಲ ಅಂತ ನೋಡೋಣ ಅದಿತಾ ಸರಿ ಆದಿಕಾಂಡ 1ನೇ ಅಧ್ಯಾಯ 4ನೇ ವಚನ ಓದಿ ಆದಿಕಾಂಡ 1:4 ಬೆಳಕಿಗೆ ಹಗಲೆಂದು ಇದು ಒಳ್ಳೇದೆಂದು ಕಂಡರು ಇದು ಎಷ್ಟೇ ದಿನ ಅಂತೆ ಕರೆಕ್ಟಾ ಮೊದಲ ದಿನಕ್ಕೆ ದೇವ್ರ ಮಾಡಿದ್ರೆ ಒಳ್ಳೇದೆಂದು ಕೊಟ್ಟರು ಅದರ ಸರಿ 8ನೇ ದಿನಕ್ಕೆ ಏನ್ ಹೇಳಿದ್ರೆ ದೇವರು ನಾವು ಹಂಗೆ ಓದ್ಕೊಂಡ್ ಬರೋಣ ಎಷ್ಟನೇ ವಚನ ಇಂದ ಅಂದ್ರೆ 6ನೇ ವಚನ ಓದ್ಕೊಂಡ್ ಬನ್ನಿ ಸರ್ ಅಂದ್ರೆ ದೇವರು 8ನೇ ದಿವಸಕ್ಕೆ ಒಳ್ಳೇದು ಅಂತ ಹೇಳಿದ್ರ ಹೇಳಲಿಲ್ಲ ಸರಿ ಓಕೆ ನೆಕ್ಸ್ಟ್ ಹೇಳಿದ್ರ ನೋಡೋಣ 12ನೇ ವಚನ ಮತ್ತೆ 13ನೇ ವಚನದ ಬಗ್ಗೆ ಓದಿ 3ನೇ ದಿನ ಬಗ್ಗೆ ಕೊಟ್ಟಾರ ನೋಡಿ ಇರ್ತೀರಿ ಹ್ಮ್ ದೇವರನ್ನ ಒಳ್ಳೇದಂದು
ನೋಡಿದ್ರು. ಇದೆಷ್ಟೇ ದಿನ ಅಷ್ಟಾರ ಮುಂದಕ್ಕೆ ಓದಿ,
ಓದ್ಬಿಡಿ. ಎಷ್ಟೇ ದಿನ ಆಯ್ತು? ಮೂರನೇ ದಿನವಾಯ್ತು. ಅಂದ್ರೆ ಮೂರನೇ ದಿನ ಕೂಡ ಹೇಳಿದ್ರೆ ನಾಲ್ಕು ದಿನದ ಬಗ್ಗೆ ಓದಿ ಅಂತೀನಿ. 18ನೇ ವಚನ 19ನೇ ವಚನ ಓದಿ. ಆತನು ಅದನ್ನ ಒಳ್ಳೇದೆಂದು ನೋಡಿದರು. ಆಮೇಲೆ ಸಾಯಂಕಾಲ ಪಂದ್ಯಗಳಾಗಿ ಎಷ್ಟೇ ದಿನ ಅಂತೆ? ನಾಲ್ಕನೇ ದಿನ ಕೂಡ ಹೇಳಿದರೆ ಅದರ ಸರಿ. 5ನೇ ದಿನದ ಬಗ್ಗೆ ಏನ್ ಮಾಡಿತ್ತಂದ್ರೆ 21ನೇ ವಚನ ಓದಿ. ನೋಡ್ರ ಒಳ್ಳೇದೆಂದು ನೋಡಿದನು ಅಲ್ವ. ಇದು ಎಷ್ಟನೇ ದಿನ? 23ನೇ ವಚನ ಓದಮ್ಮ. ಎಷ್ಟನೇ ದಿನ? 5th ಡೇ ಅದರ. ಸೊ 5ನೇ ದಿನ ಕೂಡ ಹೇಳಿದ್ರೆ 6ನೇ ದಿನದ ಬಗ್ಗೆ 31ನೇ ವಚನ ಓದಿ. ಸಾಯಂಕಾಲ ಪ್ರಾತಃಕಾಲವಾಗಿ ಎಷ್ಟೇ ದಿನ ಅಂತ? ಸೊ 6ನೇ ದಿನ ಕೂಡ ಹೇಳಿದ್ರೆ ಅದರ 7ನೇ ದಿನದ ಬಗ್ಗೆ 2ನೇ ಅಧ್ಯಾಯ 1ನೇ ವಚನದಿಂದ ಓದ್ಕೊಂಡೇ ಬನ್ನಿ 3ನೇ ವಚನದವರೆಗೂ. ನೋಡ, ಪರಿಶುದ್ಧ ದಿನವೆಂದು ಆಶೀರ್ವದಿಸಿದರು ಅದರ. ಆದ್ರೆ ದೇವರು ಒಳ್ಳೇದೆಂದು ಕಂಡ್ರು ಅಂತಿದ್ಯಾ? ಇಲ್ಲ. ಯಾಕೆ ದೇವರು 7ನೇ ದಿನಕ್ಕೆ ಹೇಳಲಿಲ್ಲ? ಯಾಕೆ ದೇವರು 7ನೇ ದಿನಕ್ಕೆ ಹೇಳಲಿಲ್ಲ? ಯಾಕೆ ಹೇಳಲಿಲ್ಲ? ದೇವ್ರು ಮರ್ತಾ ಬಿಟ್ರ? ವಿಶ್ರಾಂತಿ ದಿನ ಓಕೆ, ಅದಕ್ಕೆ ಹೇಳ್ಬೋದಲ್ಲ. ಇವು ಒಳ್ಳೇದಲ್ಲ ಸರ್, ಇವಾಗ ನಾವು ಸಂಡೇ ಬರೋದೇ ಅಪ್ಪ, ಇವು ಒಳ್ಳೇದಪ್ಪ, ಆಫೀಸ್ಗೆ ಹೋಗಿಲ್ವಲ್ಲ, ನಿಮ್ದೇ ಆಗಿರ್ಬೋದಲ್ಲ ಅಂತ ಒಂದಿನ ಸಂತೋಷ ತಾನೆ. ಒಳ್ಳೇದಂತ ಹೇಳ್ಬೋದಲ್ಲ ಸರ್ ಅದರ. ಸರ್, ಯಾಕೆ ಹೇಳಲಿಲ್ಲ? ಯಾಕೆ ದೇವರು 8ನೇ ದಿನಕ್ಕೆ ಹೇಳಲಿಲ್ಲ? ಯಾಕೆ ದೇವರು 7ನೇ ದಿನಕ್ಕೆ ಹೇಳಲಿಲ್ಲ? ದೇವ್ರು ಮರ್ತೋಗ್ಬಿಟ್ರ? ಇಸ್ರೇಲಿನ ದೇವರು ತೂಗೊಡ್ಸೋದು ಇಲ್ಲ ನೋಡ್ರ, ಅಂತ ದೇವರು ಮರೀಲಿಕ್ಕೆ ಚಾನ್ಸೇ ಇಲ್ಲ. ಹಂಗ ದೇವರು ಹೇಳಿಲ್ಲ ಅಂತಂದ್ರೆ ಅದಕ್ಕೆ ಏನಿರ್ಬೇಕು? ಏನೋ ಒಂದು ಕಾರಣ ಇರ್ಬೇಕು. ಅವ್ರ ಕಾರಣ ಏನ್ ಮಾಡೋಕ್ ಬೈಬಲಲ್ಲಿ ಹುಡುಕ್ಬೇಕಂದ್ರ, ಫಸ್ಟ್ ಆಫ್ ಆಲ್ ದೇವರು 8ನೇ ದಿನಕ್ಕೆ ಏನಕ್ಕೆ ಹೇಳಲಿಲ್ಲ ಅದರ? ನಾವು ಏನು ಸೃಷ್ಟಿ ಮಾಡೋದು ಅಂತಂದ್ಬಿಟ್ಟು 7ನೇ ದಿನ ಬಗ್ಗೆ ಓದ್ಬಿಟ್ಟು ನಾವು ತಿಳ್ಕೊಬೇಕು. ಕರೆಕ್ಟಾ? ಓದ ನಡೀರಿ ಅಂತೀನಿ. ಇವಾಗ ಆದಿಕಾಂಡದಲ್ಲಿ 1ನೇ ಅಧ್ಯಾಯದಲ್ಲಿ ಏನ್ಮಣಿ ಅಂತಂದ್ರೆ ನೀವು 8ನೇ ವಚನ ಮಾತ್ರ ಓದಿ ನೋಡೋಣ. ನೋಡ್ರಿ, ದೇವರು ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ಟರು. ನೋಡ್ರಿ ಸರ್, ಏನ್ ಹೇಳ್ತಾರೆ ದೇವರು ಒಂದು 8ನೇ ವಯಸ್ಸಿನಲ್ಲಿ 2ನೇ ದಿನ ಸೃಷ್ಟಿ ಮಾಡಿದ ಏನಂತಂದ್ರೆ ಆಕಾಶ ಸೃಷ್ಟಿ ಮಾಡಿದ್ರು ಅದರ. ಯಾರು ಸರಿ ನೋಡ್ಬೇಕಾದ್ರೆ ಏನಂತಾರೆ, ಆಕಾಶ ಸೃಷ್ಟಿ ಮಾಡಿದ್ರು. ಕರೆಕ್ಟಾ? ಸೃಷ್ಟಿ ಮಾಡಿದ ಆಕಾಶ ಅದರ. ಇದನ್ನ ದೇವರು ಯಾಕೆ ಒಳ್ಳೇದಂದು ಕಂಡ್ರು ಅಂತ ಹೇಳಲಿಲ್ಲ? ಆಕಾಶ ಚೆನ್ನಾಗಿಲ್ವಾ? ಚೆನ್ನಾಗಿದೆ ತಾನೆ? ತುಂಬಾ ಚೆನ್ನಾಗಿದೆ ಅಲ್ವರ? ಇವಾಗ ನಮ್ ನೋಡ್ಬೇಕಾದ್ರೆ ನಮ್ಗೆ ತುಂಬಾ ಹೆಡ್ ಏಕ್ ಬಂದ ಅಂದ್ರೆ ತಲೆನೋವು, ನಾವೇನ್ ಮಾಡ್ತೀರಿ? ಆ ನೀಲಿ ಆಕಾಶ ನೋಡಿದ್ರೆ ಹೆಂಗಿರ್ತಾರೆ? ತುಂಬಾ ಒಂದು ಸಂತೋಷ ಆಗ್ತಾ ಇದ್ರ. ದೇವ್ರ ಆಕಾಶ ಸೃಷ್ಟಿ ಮಾಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ, ಅದಕ್ಕೆ ಯಾವ ಕಲರ್ ಬಣ್ಣ ಕೊಟ್ಟಾರ ದೇವ್ರು? ನೀಲಿ ಬಣ್ಣ ಕೊಟ್ಟಾರ ಅದರ. ಕೆಂಪು ಬಣ್ಣ ಕೊಟ್ಟಿರಿ ಹೆಂಗಿರೋದ ಅದರ? ಸೈಡನ್ ಫ್ಯಾಕ್ಟರಿ ತುಂಬಾ ಸೂಪರ್ ಆಗಿ ಓದ್ಬಿಟ್ಟಿರೋದನ್ನ ದಿನ ಟ್ಯಾಬ್ಲೆಟ್ ತಗೊಂಡು ನಮ್ಗೆ ಎಲ್ಲರಿಗೂ ಅಲ್ವರ. ಸೊ ದೇವ್ರೇ ಮಾಡೋದ ನೀಲಿ ಬಣ್ಣ ಸೃಷ್ಟಿ ಮಾಡೋದ್ರ, ಏನಕ್ಕೆ ದೇವರು ಒಳ್ಳೇದಂತ ಹೇಳಲಿಲ್ಲ ಅದರ? ಸರಿ, ಇವಾಗ ಇನ್ನೊಂದು ಕ್ವಶನ್, 1ನೇ ವಚನ ಓದಿ ಸರಿ. 1ನೇ ಅಧ್ಯಾಯ 1ನೇ ವಚನ. ಅಯ್ಯೋ, ಒಂದ್ ನಿಮಿಷ ಸರ್, ದೇವ್ರ ಏನ್ ಸೃಷ್ಟಿ ಮಾಡಿದಂತೆ? ಕರೆಕ್ಟಾಗಿ ಓದ್ತಾ ಇದ್ದೀರಾ? ಕರೆಕ್ಟಾ? ಅಂದ್ರೆ 1ನೇ ವಯಸ್ಸಿನಲ್ಲೇ ದೇವ್ರ ಆಕಾಶನ ಸೃಷ್ಟಿ ಮಾಡೋ ಕೊಟ್ಟವ್ರೆ, ತಿರ್ಗಾ 8ನೇ ವಯಸ್ಸಿನಲ್ಲಿ 2ನೇ ದಿನದಲ್ಲಿ ಆಕಾಶನ ಸೃಷ್ಟಿ ಮಾಡೋ ಅಂತ ಹೇಳ್ತಾರಲ್ಲ ನಿಮಗೆ, ಕರೆಕ್ಟ್ ಅಲ್ವಾ? ಏನ್ ಡಬಲ್ ಆಕ್ಟಿಂಗ್ ಮಾಡ್ತಾವ್ರ? ಅದನ್ನ ಇದು ನಿಮ್ಗೆ ಒಂದು ಏನಂದ್ರೆ ಒಂದು ಕ್ವಶನ್ಸ್ ಅಷ್ಟೇ ಅದ್ರ. ಇದಕ್ಕೆ ಉತ್ತರ ನಾವು ನೋಡೋಣ ಆಯ್ತರ, ಇದಕ್ಕೆ ಉತ್ತರ ಇದೆ ನೋಡೋಣ. ಓಕೆನ್ರ? ಸೊ ನೋಡ್ಬೇಕ್ರೆ 2 ದಿನ ಕೂಡ ದೇವ್ರ ಆಕಾಶ ಸೃಷ್ಟಿ ಮಾಡೋ ಅಂತ ಹೇಳ್ತಾರೆ ಅದರ. ಇದು ಅರ್ಥ ಏನು? ಇದು ನೆಕ್ಸ್ಟ್ ಕ್ಲಾಸ್ ನಿಮ್ಗೆ ಉತ್ತರ ಹೇಳ್ತೀನಿ. ಓಕೆನ್ರ? ಏನಕ್ಕೆ ಅಂತಂದ್ರೆ ಅದು ಅನೇಕ ಪಾಯಿಂಟ್ಸ್ ಹೇಳ್ಬೇಕು ನಿಮ್ಗೆ, ಅದರಿಂದ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗೋದಕ್ಕೆ ಅದು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಓಕೆನ್ರ? ಸೊ ಇವಾಗಿನ ಒಂದು ಮುಖ್ಯವಾದ ಪಾಯಿಂಟ್ ಏನಂತಂದ್ರೆ, ಅಲ್ಲಿ ನೋಡ್ಬೇಕಾದ್ರೆ ದೇವ್ರ ಆಕಾಶಕ್ಕೆ ಯಾಕೆ ಚೆನ್ನಾಗಿದೆ ಅಂತ ಹೇಳಕ್ ಹೋಗಿಲ್ಲ. ನೋಡ್ಬೇಕ್ರೆ ಇದಕ್ಕೆ ಉತ್ತರ ಹೇಳ್ಕೊಟ್ಟ
ಮೊದಲನೇ ಹೇಳಿದ್ರು, ಎರಡನೇ ದಿನ ಕೇಳಿಲ್ಲ. ಎರಡನೇ ದಿನ ಹೇಳ್ಬೋದಾಗಿತ್ತಲ್ಲ, ಏನಕ್ಕೆ ಕೇಳಿಲ್ಲ ಅಂತಂದ್ರೆ, ಇದಕ್ಕೆ ಉತ್ತರ ಎಲುಗುತ್ತಾ ಇದೆ. ಇದನ್ನ ಬೈಬಲ್ನಲ್ಲಿ ಇರೋಂತ ಎಲ್ಲಾ ಪುಸ್ತಕದಲ್ಲಿ ಹಡೆ ಒಡಂಬಡಿಕೆಯಲ್ಲಿ ಹುಡುಕಿದ್ರು ಸರಿ ನಮ್ಗೆ ಉತ್ತರ ಸಿಕ್ಕಲ್ಲ. ಇದಕ್ಕೆ ಉತ್ತರ ಎಲ್ಗೋದ ಸಿಕ್ಕದ? ಹೊಸ ಒಡಂಬಡಿಕೆಯಲ್ಲಿ ಎಫೆಸರ್ಗೆ ಬರೋಂತ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳ್ತಾ ಹೋಗ್ತೀನಿ. ಎಫಿಷಿಯನ್ಸ್ 2:2 ಅಲ್ಲಿ ನೋಡಿ ಹೇಳ್ತಾರೆ. ಎಫಿಷಿಯನ್ಸ್ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವರ್ಸ್ ನೋಡಿದ್ದೀನಿ. ಈ ಲೋಕದ ಇದಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರಿ, ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗೆ ಅಂದರೆ ನಂಬಲೊಲದವರನ್ನು ನೋಡ್ರ ಹೀಗೆ ಪ್ರೇರೇಪಿಸುವಂತ ದುರಾತ್ಮನು ಅಲ್ವ. ನೀವು ಯೋಚನೆ ಮಾಡ್ರಿ, ವಾಯುಮಂಡಲ ಅಧಿಕಾರ ನಡೆಸುವಂತ ಅಧಿಪತಿ ಯಾರು? ಇವ್ರು ಏನ್ ಮಾಡ್ತಾರೆ ಅಂದ್ರೆ, ನಂಬಲೊಲದವ್ರನ್ನ ಅವಿದೇತೆಗೆ ಪ್ರೇರಣೆ ಮಾಡ್ತಾರಂತೆ. ಹಂಗಾಗಿ ಇವ್ರು ಯಾರು? ಇವರು ದುರಾತ್ಮ ಯಾರಂತೆ? ಸೇತಾನೆ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿ ಯಾರಂದ್ರೆ ಸೇತಾನು. ಅದರ ಅವನು ಸೇತಾನ ಏನ್ ಮಾಡ್ತಾರೆ ಅಂದ್ರೆ, ಯಾರ್ಯಾರು ಇವತ್ತು ದೇವರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲೋ ಆ ಜನಗಳು ಎಲ್ಲಾರ್ದು ಏನ್ ಮಾಡ್ತಾರೆ ಇವಾಗ, ಅವಿದೇತೆಗೆ ಪ್ರೇರಣೆ ಮಾಡೋದು ದುರಾತ್ಮ ಯಾರಂದ್ರೆ ಸೇತಾನ್. ಅದರ ಅದಕ್ಕೆ ಸೇತಾನ್ ಇವತ್ತು ಎಲ್ಲಿದ್ದಾನಂತೆ? ವಾಯುಮಂಡಲ, ಆಕಾಶ ಮಂಡಲ. ಅದಕ್ಕೆ ದೇವ್ರಿಗೆ ಫಸ್ಟೇ ಗೊತ್ತು ಅಂತಿದ್ದಲ್ಲಿ ಏನಾಗ್ತದೆ ಅಂದ್ಬಿಟ್ಟು. ಅದಕ್ಕೆ ದೇವ್ರೇ ಗೊತ್ತಾಗ್ರು, ಮುಂದಕ್ಕೆ ಫಸ್ಟೇ ನೋಡಿದ್ರು, ನಾನು ಮಾಡಿದಂತ ಆಕಾಶದಲ್ಲಿ ಮುಂದೆ ಬರುವಂತ ದಿನಗಳಲ್ಲಿ ಸೇತಾನ ಮತ್ತೆ ಬಿದುಗಿರ ದೂತರೆಲ್ಲ ಸೇರ್ಬಿಟ್ಟು ಅಲ್ಲಿಂದ ಆಳ್ವಿಕೆ ಮಾಡಕ್ಕೆ ಶುರು ಮಾಡ್ತಾರೆ ಅಂದ್ಬಿಟ್ಟು. ಅದಕ್ಕೆ ದೇವ್ರು ಇದನ್ನ ಒಳ್ಳೇದಂತೂ ನೋಡ್ಲಿಲ್ಲ. ಅದ್ರ ಅದಕ್ಕೆ ಒಳ್ಳೇದಂತೂ ಏನ್ ಮಾಡಕ್ಕೋಗಿಲ್ಲ, ಇಲ್ಲಿ ಎರಡು ದಿನಕ್ಕೆ ಹೇಳಕ್ ಹೋಗಿಲ್ಲ. ಅರ್ಥ ಆಯ್ತಾ? ನೋಡಿದ್ರಿ, ಆದಿ ಕಂಡದಂತ ಒಂದು ಪ್ರಶ್ನೆಗೆ ಹೇಳ್ಕೊಟ್ರೆ ಉತ್ತರ ಇವಾಗ ಹೊಸ ಅವಲಂಬಿಕೆ ಕೊಟ್ಟವ್ರೆ. ಅದರ ಇನ್ನೊಂದು ವಚನ ಓದಿ, ಯೋಬು 15:15. ಜೋಬ್ 15:15. ಯೋಬ 15:15 ವಚನ ಓದಿ. ಜೋಬ್ 15:15 ನೋಡ್ರ, ತನ್ನ ದೂತರಲ್ಲೂ ಕೂಡ ದೇವ್ರ ನಂಬಿಕೆ ಇರೋದಿಲ್ವಂತೆ. ನೋಡ್ರ, ಆಕಾಶವು ಆತನ ದೃಷ್ಟಿಯಲ್ಲಿ ನಿರ್ಮಲವಾಗಿರೋದು ಅಂತಂದ್ಬಿಟ್ಟು ದೇವ್ರ ಏನ್ ಮಾಡ್ತಾ ಇಲ್ಲಿ ಉತ್ತರ ಕೊಡ್ತಾ ಇರ್ತೀನಿ. ಅದ್ರ ಅದೇ ನೋಡ್ಬೇಕು ಪ್ರತಿಯೊಂದು ಸೋದರಿಸಿದ್ರೆ, ಎರಡನೇ ದಿನ ದೇವ್ರು ಅದಕ್ಕೆ ಚೆನ್ನಾಗಿತ್ತು ಅಂತ ಏನ್ ಮಾಡಕ್ ಹೋಗಿಲ್ಲ, ಹೇಳೋದಕ್ಕೆ ಹೋಗಿಲ್ಲ. ಅದ್ರ ಸರಿಯಪ್ಪ, ಎರಡನೇ ದಿನ ಆಯ್ತು, ಏಳನೇ ದಿನಕ್ಕೆ ಏನ್ ಹೇಳಿಲ್ಲ ದೇವ್ರು? ಏಳನೇ ದಿನ ಕೇಳ್ಬೋದಾಗಿತ್ತಲ್ಲ, ಏನಕ್ಕೆ ಹೇಳಿಲ್ಲ? ಸೆವೆಂತ್ ಡೇ ಹೇಳ್ರಿ, ಇಕ್ಳು ಕೊಡ್ಲ ಇವಾಗ ನೀವೆಲ್ಲ ಹೇಳ್ಬೋದು ಈಸಿಯಾಗಿ. ಹೆಂಗ ಇಕ್ಳು ಕೊಡ್ತೀನಿ ನೋಡಿ ಅಂತೀನಿ. ದೇವ್ರು ಎಲ್ಲಾ ದಿನ ಒಳ್ಳೇದೆಂದು ಕಂಡ್ರು ಅಂತ ಹೇಳಿದ್ರು. ಯಾವಾಗ ಗೊತ್ತ ಹೇಳಿದ್ದು? ಆ ದಿನದ ಅಂತ್ಯದಲ್ಲಿ ಹೇಳಿದ್ರು. ಅದ್ರ ಇವಾಗ ನೀವ್ ಹೇಳ್ರಿ, ಏಳನೇ ದಿನ ಏನಕ್ ದೇವ್ರು ಹೇಳಲಿಲ್ಲ? ತುಂಬಾ ಸಿಂಪಲ್. ನಾನೇ ಹೇಳ್ಬಿಟ್ಟೆ ಉತ್ತರ ಅದನ್ನ, ನೀವು ಅದನ್ನ ತಿರ್ಗ ಹೇಳಿದ್ರೆ ಸಾಕು. ಅದ ಇನ್ನ ಏನಾಗಿಲ್ಲ, ಇನ್ನ ಪೂರ್ತಿ ಮುಗಿದಿಲ್ಲ. ಅದರ ಅದಿನ ಪೂರ್ತಿ ಮುಗಿದಿದ್ರೆ ದೇವರೇ ಮಾಡಿರೋರು ಅದನ್ನ ಹೇಳಿರೋರು. ಅರ್ಥ ಆಯ್ತಾ? ನೋಡಿ, ಪ್ರತಿದಿನದ ಅಂತ್ಯದಲ್ಲೇ ದೇವರೇ ಮಾಡಿದ್ರು ಇದು. ಇದು ಒಳ್ಳೇದನ್ನು ಕಂಡ್ರು ಅಂತ ಹೇಳಿದ್ರು ಕಟ. ಹಂಗಂದ್ರೆ ದೇವರ ದೃಷ್ಟಿಯಲ್ಲಿ ಸಬನಿ ಸಬನಿ ಇಲ್ಲಿ ಬನ್ನಿ ಬನ್ನಿ ಜಾಗ ಬನ್ನಿ ನೋಡ್ಬೇಕಾರೆ ದೇವರ ದೃಷ್ಟಿ ಇನ್ನ ಏನಾಗಿಲ್ಲ, ಆ ಒಂದು ಏಳನೇ ದಿನ ಮುಗಿದಿಲ್ಲ. ಆ ಏಳನೇ ದಿನ ಮುಗಿಬೇಕಾರೆ ಖಂಡಿತವಾಗೋ ದೇವರು ಒಳ್ಳೇದೊಂದು ಕಂಡ್ರು ಅಂತ ಹೇಳೇ ಹೇಳ್ತಾರೆ. ಅರ್ಥ ಆಯ್ತಾ? ಸೊ ಈ ರೀತಿ ನೋಡ್ಬೇಕ್ರೆ ಬೈಬಲ್ ನ ಈ ರೀತಿ ಓದೋದು, ಯೋಚನೆ ಮಾಡ್ರಿ, ಈ ತರ ಇರುವಂತ ಆಳವಾಗಿರುವಂತಹ ವಿಚಾರಗಳನ್ನ ನನಗೆ ತಿಳ್ಕೊಳಕ್ ಸಾಧ್ಯ? ಅದರ ಸಾಮಾನ್ಯವಾಗಿ ನಾವು ಎಷ್ಟು ಓದಿದ್ರಿ ಆದಿಕಾಂಡ? ಅದರ ಲೆಕ್ಕ ಇಲ್ಲ ಆದಿಕಾಂಡ ಅಂತ ಬೇಜಾರಿಗೆ ಓದ್ಬಿಡ್ತೀರಿ. ಆದ್ರೆ ನಮ್ಗೆ ಅರ್ಥ ಇರ್ತದ? ಖಂಡಿತವಾಗಿ ಅರ್ಥ ಆಗಿಲ್ಲ. ಯಾಕೆ ಗೊತ್ತಾ? ನಾವು ಬೈಬಲ್ ಏನ್ ಮಾಡ್ತಾ ಇದ್ರಿ ಗೊತ್ತಾ? ಇದನ್ನ ಇಂಗ್ಲಿಷ್ ಹೇಳ್ತಾರೆ ಅವ್ರಿಗೆ, ವಿ ಆರ್ ರೀಡಿಂಗ್ ದ ಬೈಬಲ್ ಬಟ್ ವಿ ಆರ್ ನಾಟ್ ಸ್ಟಡಿಂಗ್ ದ ಬೈಬಲ್. ಅಂದ್ರೆ ನೋಡಿ, ರೀಡ್ ಮಾಡೋಕ್ಕೂ ಸ್ಟಡಿ ಮಾಡೋದ್ಕೇನಿದೆ ತುಂಬಾ ವ್ಯತ್ಯಾಸ ಇದೆ. ನೋಡ್ಬೇಕು ಸ್ಕೂಲಲ್ಲಿ ಏನ್ ಮಾಡ್ತಾರೆ ಮಕ್ಳುಗಳು, ಫಸ್ಟ್ ರ್ಯಾಂಕ್ ಯಾರು ಗೊತ್ತಾ ಬರೋದು? ಯಾರು ಸ್ಟಡಿ ಮಾಡ್ತಾರೋ, ಯಾರು ರೀಡ್ ಮಾಡ್ತಾರೋ ಲಾಸ್ಟ್ ರ್ಯಾಂಕ್. ಅಲ್ವರಾ? ಯಾಕಂದ್ರೆ ರೀಡಿಂಗ್ ಸ್ಟಡಿಂಗ್ ಏನಿದೆ ತುಂಬಾ ವ್ಯತ್ಯಾಸ ಇದೆ. ಬೈಬಲ್ ಯಾರು ಬೇಕೋ ರೀಡ್ ಮಾಡ್ಬೋದು, ಆದ್ರೆ ಬೈಬಲ್ ನ ಸ್ಟಡಿ ಮಾಡೋದು ಹೆಂಗೆ? ಅದರ ಬೈಬಲ್ ನ ಇವೆಲ್ಲ ಹೆಂಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ? ಇದೆಲ್ಲ ಅರ್ಥ ಮಾಡ್ಕೊಳಕ್ಕೆ ಹೆಂಗೆ ಅಂತ ನೋಡ್ಬೇಕಾದ್ರೆ, ನಾವು ಏನ್ ಕಂಡುಹಿಡಿಬೇಕು ಅಂದ್ರೆ ಬೈಬಲ್ ನ ದೇವ್ರು ಹೆಂಗ್ ಬರ್ದಂತೆ ಫಸ್ಟ್ ನಾವು
ಕಂಡಿಡಿಬೇಕು ಅಂದ್ರೆ ಅವಾಗ ನಮ್ಗೇನಾಗ್ಬಿಡ್ತಾರೆ, ಓ ಬೈಬಲ್ ಹಿಂಗೆ ಓದೇ ನಮ್ಗೆ ಅರ್ಥ ಆಗ್ತದೆ, ನಮ್ಗೆ ಕ್ಲಿಯರ್ ಆಗಿ ಏನಾಗ್ತಾರೆ ಗೊತ್ತಾಗ್ತದ್ರ. ಸೊ ಬೇಕಾದ್ರೆ ದೇವ್ರು ಯಾರು ಕಲ್ಸ್ಕೊಡ್ತಾರೆ ಅಂತ ಓದಿ ಅಂತ ನಿಮಗೆ ಏಷ್ಯಾದಲ್ಲಿ, ಏಷ್ಯಾದಲ್ಲಿ ಏಷ್ಯಾಯ 28:9 ಹಿಡ್ದು 10 ಓದಿ. ಏಷ್ಯಾಯ 28:9 ಹಿಡ್ದು 10 ಓದಿ. ಇವರು ಹರಟಿಕೊಳ್ಳುವುದು ಏನೆಂದರೆ, ಇವರು ಯಾರಿಗೆ ಜ್ಞಾನವನ್ನು ಬೋಧಿಸ್ತಾರೆ ನೋಡಿ ಹೇಳ್ತಾರೆ. ದೇವರು ಯಾರಿಗೆ ಬೈಬಲ್ ಟೀಚ್ ಮಾಡ್ತಾರಂತೆ ಅಂದ್ರ, ಯಾರಿಗಂತೆ ದೇವರು ಮುಖ್ಯವಾಗಿ ಬೈಬಲ್ ಟೀಚ್ ಮಾಡೋದು? ಓದಿ ನೋಡ್ರ, ದೇವರ ಮಾತನ್ನು ಯಾರಿಗೆ ತಿಳಿಯಪಡಿಸ್ತಾರೆ? ಮೊಲೆ ಬಿಟ್ಟ ಕೂಸುಗಳಿಗೆ. ಯೆಶಾಯ 28:9 ಐಸಾಯ 28:9-10 ಓಕೆನ್ರಾ? ಸರಿ ನೋಡ್ಬೇಕ್ರೆ ಯಾರಿಗೆ ಅಂತ ಕಲ್ಸ್ಕೊಡೋದು? ಮೊಲೆ ಬಿಟ್ಟ ಕೂಸುಗಳಿಗೆ, ಆಮೇಲೆ ಎದೆ ಬಿಟ್ಟ ಮಕ್ಕಳಿಗೂ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ನೋಡ್ಬೇಕ್ರೆ ನಾವೆಲ್ಲ ನೋಡ್ಬೇಕ್ರೆ ಎಳೆ ಮಕ್ಕಳನ್ನಲ್ಲ, ಇವಾಗ ನಾವೆಲ್ಲ ಹಾಲು ಕೊಡ್ತಾ ಇದೀರಾ. ಇವಾಗ ನಾವು ಹಾಲು ಕುಡಿದ್ರೆ ಬಿಟ್ಬಿಡಿದಿರಿ ನಾವೇ, ಇವಾಗ ಪ್ರಾಯಸ್ಥರು ನಾವು, ಕರೆಕ್ಟಾ? ಹಂಗಿರ್ಬೇಕ್ರೆ ಇವಾಗ ದೇವರು ಇಷ್ಟು ವರ್ಷ ಆದಷ್ಟು ನಮ್ಗೆ ಬೈಬಲ್ ಕಲ್ಸ್ಕೊಟ್ಟಿಲ್ವಲ್ಲ, ಅಂದ್ರೆ ನಾವೆಲ್ಲ ಹಾಲು ಕುಡಿದ್ರೆ ಬಿಟ್ಟು ಎಷ್ಟು ವರ್ಷ ಆಯ್ತು ಅಂದ್ರೆ ಆಂದ್ರೂ ಕೂಡ ನಮ್ಗೆ ಏನಾಗ್ತದೆ ಬೈಬಲ್ ಅರ್ಥ ಆಗ್ತದಲ್ಲ. ಅಂದ್ರೆ ಇದು ಯಾವ ಹಾಲು ಕುಡಿಯೋದ್ ಬಗ್ಗೆ ಮಾತಾಡ್ತಾವ್ರೆ ನೋಡ್ಬೇಕ್ರೆ, ಬೈಬಲ್ ಅಲ್ಲಿ ಹಾಲು ಬೋಧನೆಗಳಿದೆ, ಅದೇ ತರ ಗಟ್ಟಿಯಾದ ಬೋಧನೆ ಕೂಡ ಇದೆ ಇದೆ ಅಂದ್ರೆ. ಅಂದ್ರೆ ಹಾಲು ಬೋಧನೆಗಳಲ್ಲೇನು, ಗಟ್ಟಿಯಾದ ಬೋಧನೆಗಳಲ್ಲೇನು ಓದಿಂತೀನಿ. ಹೀಬ್ರೂಸ್ ಬುಕ್ ಆಫ್ ಹೀಬ್ರೂಸ್ 5:12, ಹೆಬ್ರೆಯರಲ್ಲಿ 5:12 ಓದಿ. ಬುಕ್ ಆಫ್ ಹೀಬ್ರೂಸ್ 5:12, ಬುಕ್ ಆಫ್ ಹೀಬ್ರೂಸ್ 5:12 ಓದಿಂತೀನಿ. ಕರೆಕ್ಟ್ ಸರ್, ಓದಿ ಜೋರು ಕೊಡಿ. ಯಾರು ನೀವು ಹಾಲು ಕುಡಿಯ ತಕ್ಕವರೇ ಹೊರತು ಬನ್ನಿ. ಇನ್ನೊಂದ್ಸರಿ ಸರ್, ಯಾರಾದ್ರೂ ಗಟ್ಟಿಗೆ ಓದಿ ಸ್ವಲ್ಪ ಜೋರಕ್ಕೆ ಓದ್ತೀರಿ, ಯಾರಾದ್ರೂ ಜೋರಕ್ಕೆ ಸ್ವಲ್ಪ. ವೆರಿ ಗುಡ್ ಅಲ್ವ. ಕಾಲ ನೋಡ್ಬೇಕಾದ್ರೆ ನೀವು ಇಷ್ಟೊಳಗೆ ಏನಾಗಬೇಕಾಯ್ತು? ಬೋಧಕರಾಗಬೇಕಾಗಿತ್ತು. ನೋಡ್ರ, ಕಲಿಸಿ ಕೊಡಬೇಕಾಗಿದೆ ದೈವೋಕ್ತಿಗಳಿಂದ ಮೂಲ ಪಾಠಗಳನ್ನ ಕಲ್ಸ್ಕೋಬೇಕಾಗಿದೆ. ಅದರಿಂದ ನೋಡ್ರ, ಇದರಿಂದ ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರ ತಿನ್ನತಕ್ಕವರಲ್ಲ. ನೋಡ್ಬೇಕಾದ್ರೆ ಗಟ್ಟಿಯಾದ ಆಹಾರಗಳು ಯಾರಿಗೆ ಅಂತಂದ್ರೆ, ಈ ಮೂಲ ಉಪದೇಶಗಳು. ಮೂಲ ಉಪದೇಶ ಗೊತ್ತರ, ಅಯ್ಯೋ ಯೇಸು ಕ್ರಿಸ್ತನ ನಂಬಪ್ಪ, ನೀವು ಪಾಪನ ಬಿಟ್ಬಿಡಪ್ಪ, ನೀವು ಮನಸ್ಸಿರಿಪ್ಪ, ನೀವು ಏನಂದ್ರೆ ಸಭೆಗೆ ಕರೆಕ್ಟಾಗಿ ಬಾಪ, ಪ್ರಾರ್ಥನೆ ಮಾಡಿ, ಇವೆಲ್ಲ ಅಂದ್ರೆ ಮೂಲ ಉಪದೇಶಗಳು. ಅದೇ ಇವೆಲ್ಲ ನಾವು ಮಾಡ್ತಿರೋದೆ ಹುಟ್ಟದಾಗಿರಂತ. ನೋಡ್ಬೇಕ್ರೆ ಅದೇ ಕ್ರೈಸ್ತವ್ರ ಆದಾಗಿಂದ ಹಿಡ್ದು ನಾ ಇವತ್ತವರೆಗೂ ಮಾಡಿದ್ರೆ ಇದೆ. ಇದೇನ್ರಿ ಮೂಲ ಉಪದೇಶಗಳು? ಈ ಉಪದೇಶಗಳನ್ನ ಬಿಟ್ಬಿಟ್ಟು ಗಟ್ಟಿ ಆಧಾರ ಮಾಡೋದು ನಾವು ತಿನ್ಬೇಕು ಅಂದ್ರೆ, ನಿಮ್ಗೆ ನಿಮ್ಗೆ ಇಷ್ಟು ದಿನ ನೀವೆಲ್ಲ ವಯಸ್ಸಾಗಿದ್ದೀರ ಅಂದ್ರೆ, ನಿಮ್ಗೆ ಮನೆಯಲ್ಲೇ ಯಾರು ಊಟ ಆಗ್ತಾರೆ ಅಂದ್ರೆ, ಅಪ್ಪ ಅಮ್ಮ ಇಲ್ಲ ನೀವೇ ಊಟ ಮಾಡ್ಕೊಂಡು ತಿಂತೀರೋ ಅಂದ್ರೆ, ದಿನ ಊಟ ಆಗ್ಬಿಡ್ತೀರಾ? ಅಲ್ಲಿ ಸರ್ ವ್ಯವಸ್ಥೆ ಮಾಡಿ ದಿನ ಅಲ್ಲಿ ಸ್ಕೂಲ್ ನಾವು ಹೆಂಗಿರ್ತೀರಿ ಅಂದ್ರ, ಬೆಳಿತೀರಾ? ನಾವೇನ್ ತಿನ್ಬೇಕು? ವಯಸ್ಸು ತಕ್ಕಂತೆ ಮಾಂಸ ತಿನ್ನೋಣ, ಗಟ್ಟಿಯಾದ ಆಹಾರ ಕಲಿಬೇಕು. ಗಟ್ಟಿಯಾದ ತಿನ್ನೋದು ಏನಂದ್ರೆ ಬಲ ಅಂದ್ರೆ. ಅದೇ ಹೇಳ್ತಾರೆ ಕ್ರೈಸ್ತವರ ಮಾರ್ಗದಲ್ಲಿ ನಡೀತಿರ್ಬೇಕಾರೆ ಇವತ್ತು ಕೂಸ್ಕೊಳಾಗಿದ್ರಿ, ಅದೇ ಅದೇ ತರ ಕೂಸ್ಕೊಳಾಗಿದೆ ಸತ್ತೋಗ್ಬಿಟ್ರೆ. ಯೋಚನೆ ಮಾಡ್ರಿ, ಕೂಸ್ಕೊಳಾಗಿ ತಾಯಕಾಗದ ಕ್ರಿಸ್ತನ ಸ್ವಾಗತದಲ್ಲಿ ಬೆಳಿಬೇಕು. ಅದನ್ನ ನೋಡ್ಬೇಕು, ದಿನ ಗಟ್ಟಿಯಾದ ಆಹಾರ ಕಲ್ತಿರ್ಬೇಕು. ಇಂಥವ್ರಿಗೆ ದೇವರು ಬೈಬಲ್ ಏನ್ ಮಾಡೋದಂತೆ ಇವಾಗ ಟೀಚ್ ಮಾಡೋದು ಕರೆಕ್ಟ್? ಸರಿ, ಹೆಂಗ್ ಟೀಚ್ ಮಾಡ್ತಾರೆ? ಬನ್ನಿ ಸರ್, ಏಷ್ಯಾಗ ಬನ್ನಿ. ಗೊತ್ತಾಯ್ತರ, ಹಾಲು ಬಿಟ್ಟಂತ ಒಂದು ಕೂಸ್ಗಳಿಗೆ, ಹಾಲು ಬಿಟ್ಟಂತ ಮಕ್ಕಳುಗಳಿಗೆ, ಎದೆ ಬಿಟ್ಟಂತ ಮಕ್ಕಳುಗಳೆ ಅಂತ ಯಾರು ಅಂತಾರೆ, ಏನಂದ್ರೆ ಈ ಒಂದು ಮಿಲ್ಕ್ ಡಾಕ್ಟ್ರಿನ್ಸ್ ಸಾಮಾನ್ಯವಾಗಿರೋ ಒಂದು ಬೋಧನೆಗಳ ಬಿಟ್ಬಿಟ್ಟು ಗಟ್ಟಿಯಾದ ಗಟ್ಟಿಯಾದ ಆಹಾರ ತಿನ್ನೋದಿಕ್ಕೆ ಯಾರಿಗೆ ಮನಸ್ಸಿರ್ತದೋ, ಯಾರು ಆಸಕ್ತಿ ಇರ್ತದೋ, ದೇವರು ಅವ್ರಿಗೆ ಸತ್ಯವಿದೆ ಅಂತ ತಿಳ್ಕೊಡ್ತಾರಂತೆ. ಹೆಂಗ್ ತಿಳ್ಸ್ಕೊಡ್ತಾರೆ? ಓದಿ ಸರಿ ಸರಿ, ಏಷ್ಯಾದಲ್ಲಿ 28, ಏಷ್ಯಾಯ 28:10 ವಚನ ಓದಿ. ಇವಾಗ ನೋಡ್ರ, ದೇವ್ರು ಹೆಂಗ್ ಕಲ್ಸ್ಕೊಡ್ತಾರೆ ಅಂದ್ರೆ, ಆಜ್ಞೆಯ ಮೇಲೆ ಆಜ್ಞೆ, ಆಜ್ಞೆಯ ಮೇಲೆ ಆಜ್ಞೆ, ಸೂತ್ರದ ಮೇಲೆ ಪ್ರಿಸೆಪ್ಟ್ ಅಪಾನ್ ಪ್ರಿಸೆಪ್ಟ್. ಆಮೇಲೆ ನೋಡ್ರ, ಪ್ರಿಸೆಪ್ಟ್ ಅಪಾನ್ ಪ್ರಿಸೆಪ್ಟ್, ಲೈನ್ ಅಪಾನ್ ಲೈನ್, ಹಿಯರ್ ಲಿಟಲ್ ದೇರ್ ಲಿಟಲ್, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂತೆ. ಅದರ ಬೈಬಲ್ನ ದೇವರು ಹಿಂಗೆ ಟೀಚ್ ಮಾಡೋದು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ. ನಾವು ಕ್ಲೀನ್ ಆಗಿ ಆದಿ ಕಾಣಿಂದ ಪ್ರಕಟಣೆವರೆಗೂ ನಾನು ತಲೆ ಕೆಡ್ ಹಾಕೊಂಡು ದೇವರೇ ಓದ್ತಾನೇ ಇರ್ತೀನಿ ಅಂತ ಬಿಟ್ಟು ನೀವು ಓದ್ತಾನೇ ಇದ್ರು ಸರಿ, ನಿಮ್ಗೆ ಏನ್ ಮಾಡಕ್ ಸಾಧ್ಯ ಇಲ್ಲ.
ಅರ್ಥ ಮಾಡ್ಕೊಂಡು ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಜನ ಏನ್ ಮಾಡ್ತಾರೆ, ಇವ್ ಬೈಬಲ್ ತಲೆಗೆ ಅರ್ಥ ಇಲ್ಲ ದೇವ್ರ ಅಂತ ಏನ್ ಮಾಡೋದು, ಈ ಬೈಬಲ್ ನ ಕ್ಲೋಸ್ ಮಾಡ್ಬಿಟ್ಟು ತಲ್ಲಿಮ್ ಕಡೆ ಇಟ್ಕೊಂಡು ಏನ್ ಮಾಡ್ತಾರೆ ಮಾಡ್ಕೊಂತಾರೆ, ತಲ್ಲಿಮ್ ಕಡೆ ಇಟ್ಕೊಡ್ರಿ ಇವನೇ ತಲೆಗೆ ಇರ್ತದ, ನನ್ಗೆ ಗೊತ್ತೇ ಇರ್ಲಿ ನೋಡ್ರಿ ಅಂತೀನಿ ಅಂದ್ರ ಹಂಗ ನಾವೆಲ್ಲ ಓದ್ಬೇಕು ಯೋಚನೆ ಮಾಡ್ರಿ ಅಂದ್ರ ಎಲ್ಲ ಸ್ಕೂಲ್ ಪುಸ್ತಕಗಳು ತಲೆಗೆ ಇಟ್ಕೊಂಡ್ರೆ ತಲೆಗೆ ಹೋಗ್ಬಿಟ್ಟಲ್ಲ ಅಂದ್ರ ನಾನು ರೋಬೋಟ್ ಗಳ ಯೋಚನೆ ಮಾಡ್ರಿ ಅಂದ್ರ ದೇವ್ರ ಇಷ್ಟೊಂದು ಸುಲಭವಾಗಿ ಬೈಬಲ್ ಕೊಟ್ಟಾರ ಅಂದ್ರ ಹಂಗೆಲ್ಲ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ, ನಿದ್ದೆ ಬರ್ಲಾನೆ ಮಾಡೋದು ಬೈಬಲ್ನ ಅಂದ್ರ ಅಟ್ಲೀಸ್ಟ್ ಇದೇನಾಗ್ಲಿ ಇದೇ ಬರ್ಲಿ ಅಂದ್ಬಿಟ್ಟು ಅದರ ಅದಕ್ಕೆ ಬೈಬಲ್ ಹೆಂಗ್ ಕಲ್ಸ್ಬಿಡ್ತಾರೆ ನೋಡಿ ಏನ್ ಹೇಳ್ತಾರೆ, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರ ಹಿಂಗೆ ಬೈಬಲ್ ಬರ್ದಿದ್ರೆ ಕರ್ತನ ಪ್ರಿಯರೇ ಆದಿ ಕಂಡದ ನೋಡಿದ್ರಿ ಒಂದು ದಿನ ಎಷ್ಟು ವರ್ಷ ಎಲ್ಲಿ ಕೊಟ್ಟೈತೆ ಅಲ್ಲೇ ಕೊಟ್ಟಿದ್ಯಾ ಇಲ್ಲ, ಇಲ್ಲಿ ಸ್ವಲ್ಪ ಎರಡನೇ ಪೇತ್ರ 3:8 ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬೈಬಲ್ ಹಿಂಗೆ ಓದ್ಬೇಕು ಅದರ ಹಿಂಗ್ ಹೋದ್ರೆ ಬೈಬಲ್ ಅಂತ ಆಳ್ವಾರ ವಿಚಾರ ಎಲ್ಲ ನಮ್ಗೆ ಅರ್ಥ ಆಗೋದು ಇಲ್ಲ ಅಂದ್ರೆ ಖಂಡಿತವಾಗ ನಮ್ಗೆ ಅರ್ಥ ಆಗ ಸಾಧ್ಯ ಇಲ್ಲ. ದೇವ್ರ ಏನಕ್ಕೆ ಎರಡನೇ ದಿನ ಒಳ್ಳೇದೊಂದು ಕಂಡಿಲ್ಲ ಅಂತ ಮುಂದೆ ಹೇಳ್ಬೇಕಾದ್ರೆ ಈ ದಿನ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಓದ್ಬೇಕು ಅಂದ್ರೆ ಎಫಿಷಿಯನ್ಸ್ 2 ಓದ್ಬೇಕು, ಅಲ್ಲಿಂದ ಯೋಗ 15 ಓದ್ಬೇಕು, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹೋದ್ರೆ ನಮ್ಗೆ ಬೈಬಲ್ ಅರ್ಥ ಮಾಡ್ಕೊಳಕ್ ಸಾಧ್ಯ ಹೊರತು ಇಲ್ಲ ಅಂದ್ರೆ ಖಂಡಿತ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ. ದೇವ್ರು ಹಿಂಗೆ ಬೈಬಲ್ ಟೀಚ್ ಮಾಡೋದು ಅದರ ಹಾಗೆ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಹಾಗೆ ದೇವರು ಬೈಬಲ್ ಹೆಂಗ್ ಬರ್ತಾರೆ ಇನ್ನೊಂದು ವಚನ ಓದಿದ್ದೀನಿ. ಯೆಶಾಯದಲ್ಲಿ 34:17 ವಚನ, ಜೆನಿಸಿಸ್ 34:17 ತಮಿಳು ಯಾರು ಇದೆಯಲ್ಲಿ ತಮಿಳು ಬೈಬಲ್ ತಮಿಳು ಓದೋರು ಯಾರು ಇದ್ದೀರಾ, ತಮಿಳು ಓದೋರು ತಮಿಳು ತೆರೀಮಾ ಯಾರ್ಕ ತಮಿಳು ಯಾರ್ಕ ತೆರೀಮಾ ಸರ್ ತಮಿಳು ಯಾರ್ಕ ತೆರಿಯಾದ ತೆರೀಮಾ ಉಂಟಾ ತಮಿಳು ಪಡಿಪೀಂಗ್ಲಾ ಬೈಬಲ್ ಇರ್ಕೀಂಗ್ಲಾ ಅರ್ಥ ಬಟ್ಟೆ ಬರೋ ಬರೋದು ಬೈಬಲ್ ಎಡ್ಕೊಂಡು ಏನಂದ್ರೆ ಕೆಲವು ವಚನಗಳು ತಮಿಳೇ ಪಡ್ತಾ ನಾವು ಅದ್ರಲ್ಲಿ ಕೆಲವೊಂದು ಏನಂದ್ರೆ ಬೈಬಲಲ್ಲಿ ಕೆಲವೊಂದು ಟ್ರಾನ್ಸ್ಲೇಷನ್ಸ್ ಏನಿದ್ರೆ ತಮಿಳು ಸುಪೀರಿಯರ್ ಮೇಂಟೈನ್ ಮಾಡಿದ್ದಾರೆ, ಅದರಿಂದ ನಾವು ತಮಿಳಲ್ಲಿ ಇದ್ರು ಕೂಡ ತುಂಬಾ ಒಂದು ಉಪಯೋಗ ಆಗ್ತಾರೆ ಅಂದ್ರೆ ನೆಕ್ಸ್ಟ್ ವೀಕ್ ನಾವು ತರೋಣ ನೆಕ್ಸ್ಟ್ ವೀಕ್ ಮುಂಜಾ ಎಡ್ಕೊಂಡು ನಾನು ಪಡ್ಸಾ ಒಂದು ಓಕೆಂಗ್ಲಾ ಸರಿ ಇಬ್ಬ ಪಡಿಗೋ ತೆಲುಗು ಇರ್ತೀವಿಲ್ಲ ತೆಲುಗು ಒಂದಾ ತೆಲುಗು ಲೇದಿಲ್ಲಿಯಾ ಸರಿ ಓಕೆ ಇಬ್ಬ ಓದಿಂತೀನಿ ಇವಾಗ ಕನ್ನಡ ಓದ್ಬಿಡಿತೀನಿ ನೋಡ್ರ ಏನ್ ಮಾಡ್ತಾರೆ ದೇವ್ರೆ ಇದನ್ನ ಪಾಲು ಮಾಡ್ಕೋಬಿಟ್ರಂತೆ ಅಂದ್ರ ಪಾಲು ಮಾಡ್ಕೋಬಿಟ್ಟು ಆತನ ಕೈ ಏನ್ ಮಾಡ್ರಂತ ಇದನ್ನ ನೂಲು ಹಾಕಿ ಹಂಚ್ಬಿಟ್ಟಿದಾರಂತೆ. ಆಮೇಲೆ ಹಾ ಇಲ್ಲಿ ಏನ್ ಕೊಟ್ಟಿದ್ರೆ ದೇಶವನ್ನು ಹಂಚಿತ್ತರ ಕೊಟ್ಟಿದ್ದಾರೆ ಅಂದ್ರ ತಮಿಳಲ್ಲಿ ಕರೆಕ್ಟ್ ಆಗಿ ಬರ್ತದೆ ದೇಶದ ಬಗ್ಗೆ ಬರಲ್ಲ. ದೇವರು ವಾಕ್ಯನೇ ದೇವ್ರ ಹಂಚ್ಬಿಟ್ರಂತೆ ಹಿಂಗೆ ಅಂದ್ರೆ ಅದು ಇಂಗ್ಲಿಷ್ ಓದ್ತೀನಿ ಕೇಳಿ. ಅಂಡ್ ಹಿ ಹ್ಯಾಸ್ ಕ್ಯಾಸ್ಟ್ ದ ಲಾರ್ಡ್ ಫಾರ್ ದೆಮ್ ಅಂಡ್ ಹಿಸ್ ಹ್ಯಾಂಡ್ ಹ್ಯಾಡ್ ಡಿವೈಡೆಡ್ ಇಟ್ ಅನ್ ಟು ದೆಮ್ ಬೈ ಲೈನ್ ದೇ ಶಲ್ ಪೊಸೆಸ್ ಇಟ್ ಫಾರ್ ಎವರ್ ಫ್ರಮ್ ಜನರೇಷನ್ ಟು ಜನರೇಷನ್ ದೇ ಶಲ್ ಡ್ವೆಲ್ ದೆರಿನ್ ಅಂತ ಅಂದ್ರ ದೇವ್ರೇ ಕೈಯಲ್ಲಿ ಏನ್ ಮಾಡ್ರಂತ ಅದನ್ನ ಚೀಟಿ ಹಾಕಿ ಹಿಂಗೆ ಹಂಚ್ಬಿಟ್ರಂತಂದ್ರ ತಲಾ ತಲಾಂತರವರೆಗೂ ಸತ್ಯವೇದ ಅಂತ ಅನೇಕ ರಹಸ್ಯಗಳು ಹಿಂಗೆ ಇರಬೇಕು ಅಂತ ದೇವ್ರೆ ಮಾಡ್ಕೊಂಡ್ರಂತ ಇವಾಗ ಡಿಸೈಡ್ ಮಾಡ್ಕೊಂಡು ನೋಡ್ಬೇಕು. ಆದಿ ಕಂಡದ ಒಂದು ಕ್ವಶನ್ ಇತ್ತ ಅದ್ ಕ್ವಶನ್ ಎಲ್ಲಿಟ್ಟಿ ಉತ್ತರ ಅಲ್ಲೆಲ್ಲೂ ಇಟ್ಟಿಲ್ಲ ದೇವರು ಅದೇ ಬೇರೆ ಕಡೆ ಇಟ್ಟವ್ರೆ ಅದರ ಈಗ ಮತ್ತೆ ಹಿಂಗೆ ನಾವು ಹೆಂಗ್ ಓದೋದು ಹಿಂಗೆ ಹೆಂಗೆ ನಾವು ಸೇರಿಸ್ಕೊಳೋದು ಹೆಂಗಿನ ಅರ್ಥ ಮಾಡ್ಕೊಳೋದು ಇಲ್ಲಿರೋ ಸ್ವಲ್ಪ ಒಂದು ಪ್ರಶ್ನೆಗೆ ಎಲ್ಲೋ ಕಡೆ ಉತ್ತರ ಅಂತ ಅದ್ ಹೆಂಗ್ ಕಂಡಿಡಿಯೋದು ನಾವು ಇವಾಗ ಅದರ ಹೆಂಗ್ ಕಂಡಿಡಿಯೋದು 16 ವಚನ ಹೇಳ್ಕೊಂತೀನಿ. ಅದರಲ್ಲೇ 16 ವಚನ 34:16 ಓದಿಂತೀನಿ. ಹಾ ಇದೇ ಮಾಡ್ಬೇಕಾರೆ ಕೆಲಸ ಯಹೋವನ ಶಾಸ್ತ್ರದಲ್ಲಿ ಓದ್ಬೇಕು ಇವಾಗ ಹುಡುಕಿ ಓದ್ಬೇಕು ಅಂದ್ರ ಹುಡುಕಿ ಹೋದ್ರೆ ಖಂಡಿತವಾಗ ನಮ್ ಸತ್ಯ ಸಿಕ್ಕೇ ಸಿಗ್ತಾರೆ. ಅದಕ್ಕೆ ಬೈಬಲ್ ನಲ್ಲಿ ಸತ್ಯಕ್ಕೆ ಏನ್ ಹೇಳ್ತಾರೆ 7 ಪ್ಯೂರಿಫೈಡ್ ಸಿಲ್ವರ್ ಹೇಳ್ತಾರೆ 7 ಎಂತ ಶುದ್ಧ ಮಾಡಿದಂತ ಒಂದು ಅಂದ್ರ ಅಪ್ಪಟ ಒಂದು ಬೆಳ್ಳಿ ಕಂಪೇರ್ ಮಾಡ್ತಾರೆ. ಅದೇ ಅಂದ್ರೆ ಹಿಡನ್ ಟ್ರೆಷರ್ ತರ ಕಂಪೇರ್ ಮಾಡ್ತಾರೆ. ಅದರ ಇವಾಗ ಯಾರೋ ಒಂದು ಟ್ರೆಷರ್ ಇಟ್ಟಿರ್ತಾರೆ ಅಂತಂದ್ರೆ ಹೆಂಗಿಟ್ಟಿದ್ರೆ ಮೇಲೆ ಇಟ್ಟಿರ ಹೆಂಗ್ ಅಗಿಬೇಕು ಎಷ್ಟು ಅಗಿಬೇಕು ಹುಡುಕ್ಬೇಕು ಆ ತರ ಸತ್ಯವೇದಲ್ಲಿ ಹುಡುಕಿದ್ರೆ ಖಂಡಿತವಾಗ ದೇವ್ರು ಸತ್ಯ ನಮ್ಗೆ ರಿವೀಲ್ ಮಾಡೇ ಮಾಡ್ತಾರೆ. ಅದರ ಮುಂದಕ್ಕೆ ಓದಿ ನೋಡ್ರ ಇವುಗಳಲ್ಲಿ ಯಾವುದು ಇಲ್ಲದಿರೋದು ಆಮೇಲೆ ಎಲ್ಲವೂ ಜೊತೆ ಜೊತೆ ಆಗಿರ್ತಾರಂತೆ. ಅಂದ್ರ ಎಲ್ಲಾ ವಚನಗಳು ಜೊತೆ ಜೊತೆ ಆಗಿರ್ತಾರಂತೆ ಅಂದ್ರೆ ಏನರ್ಥ ಜೊತೆ ಜೊತೆ ಆಗಿರ್ತಾ ಅಂದ್ರೆ ಏನ್ ಮೀನಿಂಗ್ ಅಂದ್ರ ಜೊತೆ ಅಂದ್ರೆ ಜೋಡಿ ಜೋಡಿ ಅಂದ್ರೆ ಏನು ಹೊಂದಾಣಿಕೆ ಅಂದ್ರ ನಾನು ಹೇಳಿ ನಿಮ್ ಕ್ಲಿಯರ್ ಅರ್ಥ ಆಗ್ಬೇಕು ಹೇಳ್ಬೇಕು ಅಂದ್ರೆ ಗೊತ್ತ ಮೀನಿಂಗ್ ಬರ್ತಾರೆ ಒಂದು ಎಕ್ಸಾಂಪಲ್ ಹೇಳೋದು ಹಳೆ ಉಡಂಬಡಿಕೆ ಹೊಸಾಣಿಕೆ ಗುಡ್ ಅಂದ್ರೆ ಆಯ್ತರ ನೆಗೆಟಿವ್ಗೆ ಜೋಡಿ ಯಾವುದು ವೆರಿ ಗುಡ್ ಅದರ ನೆಗೆಟಿವ್ಗೆ ಪಾಸಿಟಿವ್ ಜೋಡಿ ನಾರ್ತ್ ಪೋಲ್ಗೆ ಯಾವ್ದು ಜೋಡಿ ವೆರಿ ಗುಡ್ ಅದರ ಅದಕ್ಕೆ ಗಂಡಿಗೆ ಯಾರು ಜೋಡಿ ಅದೇ ತರ ಕ್ವಶನ್ಸ್ಗೆ ಯಾವ್ದು ಜೋಡಿ ಅದೇ ದೇವ್ರ ಹೇಳ್ತಿರೋದು ಅಂದ್ರ ಎಲ್ಲದಕ್ಕೂ ಜೋಡಿ ಇರ್ತಾರೆ ಜೊತೆ ಜೊತೆ ಇರ್ತಾನೆ ಗೊತ್ತಾ ಮೀನಿಂಗು ನೀವು ಕೇಳಂತ ಎಲ್ಲಾ ಪ್ರಶ್ನೆಗೂ ಬೈಬಲ್ ಇದೆ ಬೈಬಲ್ ಅಲ್ಲಿ ಮ್ಯಾಕ್ಸ್ ಇದೆಯಾ ಎಲ್ಲಿ ಹೇಳ್ರಿ ನೋಡಣ ಹಾ ನೋಡ್ರ ಸಿಸ್ಟರ್ ಒಂದು ಪಾಯಿಂಟ್ ಹೇಳಿದ್ರೆ ವೆರಿ ಗುಡ್ ಸರ್ ನಿಮ್ಮ ಹೆಸರು
ವೆರಿ ಗುಡ್ ಸರ್, ಸಂತೋಷ. ಅಂದ್ರೆ ನೋಡಿ ಹಂಗೆ ನೋಡಿ, ಅಂದ್ರೆ ಅದೇ ತರ ಬೈಬಲ್ ಅಲ್ಲಿ ಮ್ಯಾಥ್ಸ್ ಇದೆ, ಸೈನ್ಸ್ ಇದೆಯಾ? ಎಲ್ಲಿ ತೇಟ್ರಿ ಕಣ ನಿಮ್ಗೆ, ಸುಮ್ಮನೆ ಹೇಳ್ತೀನಿ ಅಂದ್ಬಿಟ್ಟು ಏನ್ ಮಾಡಕ್ಕೆ ಅಲ್ವರ ಐತೆ ನೋಡ್ರಿ, ಜಾಗ್ರಫಿ ಐತೆ, ಸೈನ್ಸ್ ಐತೆ, ಸೋಷಿಯಲ್ ಐತೆ, ಎಲ್ಲ ಐತೆ. ನಿಮ್ಗೆ ಹೇಳಕ್ ಬರಲ್ಲ ಅಷ್ಟೇ, ಏನಂದ್ರೆ ಒಂದು ಕೇಳಿದ ತಕ್ಷಣ ನೀವು ಭಯ ಪಟ್ಬಿಡ್ತೀರಾ, ಹೆಂಗ್ ಗಾಬರಿ ಪಡ್ಕೊಂಬಿಡಿ ಅಂದ್ರ. ಇಲ್ಲ ನೋಡೋಣ, ಸತ್ಯವೇದದಲ್ಲಿ ಎಲ್ಲ ಐತೆ, ಎಲ್ಲ ನಿಮ್ಗೆ ಡೀಟೇಲ್ ಆಗಿ ನಮ್ಗೆ ಫುಲ್ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀವಿ. ಎಲ್ಲ ನೋಡ್ಬೇಕ್ರೆ ಸತ್ಯನೇತ್ರಿಯರೇ, ಬೈಬಲ್ ಏನೇ ನೋಡ್ಬೇಕಾದ್ರೆ ಅದಕ್ಕೆ ಒಂದು ರಹಸ್ಯವಾಗಿರೋಂತ ಒಂದು ಇದು ಅಂದ್ರೆ ಅದೇ ನೋಡ್ಬೇಕ್ರೆ ಸತ್ಯವೇದ ಹುಡುಕಿ ಓದ್ಬೇಕು. ಎಲ್ಲದಕ್ಕೂ ಜೋಡಿ ಇರ್ತಾರೆ. ಒಂದು ಕ್ವಶನ್ಸ್ ಇತ್ತು ಅಂದ್ರೆ ಇದಕ್ಕೆ ಪ್ರಶ್ನೆ ಏನಂತಾರೆ ಉತ್ತರ ಇದ್ದೇ ನೋಡ್ಬೇಕು. ನಿಮ್ಗೇನೇ ಪ್ರಶ್ನೆ ಇರಲಿ, ನೀವೆಲ್ಲ ಪ್ರಶ್ನೆ ಪಡ್ಕೊಳ್ಳಿ, ನಿಮ್ಮೆಲ್ಲ ಪ್ರಶ್ನೆ ಪಡ್ಕೋ ಸತ್ಯವೇದ ಮುಖಾಂತರ ಖಂಡಿತ ಹೋಗೋಣ. ಏನ್ ಮಾಡ್ತೀವಿ ಉತ್ತರ ಕೊಟ್ಟೇ ಕೊಡ್ತೀರಿ, ಅದ್ರಲ್ಲಿ ಡೌಟೇ ಪಡಬೇಡಿ ಅಂದ್ರ. ಆದ್ರೆ ಪಾಠಲ್ಲಿ ಇಮಿಡಿಯೇಟ್ ಕೊಡಕ್ಕಾಗಲಿಲ್ಲ ಅನ್ಸಿದ್ರೆ ಅದಕ್ಕೆ ಸೂಕ್ತ ಬರೋಂತ ಟೈಮಲ್ಲಿ ಖಂಡಿತ ಏನ್ ಮಾಡ್ತೀನಿ ನಿಮ್ಗೆ ಕೊಟ್ಟೆ ಕೊಡ್ತೀನಿ. ಅಂದ್ರೆ ದಯವಿಟ್ಟು ನಿಮ್ಗೆ ಏನೇ ಕ್ವಶನ್ಸ್ ಬಂತು ಅಂದ್ರೆ ದಯವಿಟ್ಟು ನೀವು ಬರ್ಕೊಂತ ನೋಟ್ಬುಕ್ ಅಲ್ಲಿ ಒಂದು ಲಾಸ್ಟ್ ಪೇಜ್ ಅಲ್ಲಿ ಕ್ವಶನ್ಸ್ ಅಂತ ಒಂದು ಪೇಜ್ ಫಿಕ್ಸ್ ಮಾಡ್ಬಿಡಿ. ಎಲ್ಲಾ ಕ್ವಶನ್ಸ್ ಅಲ್ಲಿ ಬರ್ದಿಕ್ಕೆ ನಿಮ್ಗೆಲ್ಲ ಬೈಬಲ್ ಮುಖಾಂತರ ಡೆಫಿನೆಟ್ ಆಗಿ ಮಾಡ್ತೀನಿ ಉತ್ತರ ಕೊಟ್ಟೆ ಕೊಡ್ತೀರಿ. ಓಕೆನ್ರಾ ಸರಿ, ನೋಡ್ಬೇಕ್ರೆ ಬೈಬಲ್ ಹುಡುಕಿ ಓದ್ರಿ ಅಂತ ಬಿಟ್ರು ಎಲ್ಲರೂ ಜೊತೆ ಜೊತೆ ಆಗಿರ್ತಾರೆ. ನೆಕ್ಸ್ಟ್ ಆಮೇಲೆ ಯಾಕಂದ್ರೆ ಇದು ಆತನ ಬಾಯಿಂದ ಏನಾಗಿದೆ ಇವಾಗ ಅಪ್ಪಣೆ ಆಗಿದೆ. ನೆಕ್ಸ್ಟ್ ಆಮೇಲೆ ನೋಡ್ರ ಆತನ ಆತ್ಮವೇ ಏನ್ ಮಾಡ್ತಾ ಇದ್ದ ಒಟ್ಟಿಗೆ ನೋಡ್ಬೇಕ. ದೇವರ ಪವಿತ್ರ ಆತ್ಮ ಇದ್ರೆ ದೇಶಕ್ಕೂ ಸೇರ್ಬಿಟ್ರು. ಪವಿತ್ರ ಆತ್ಮನು ಬಂದಾಗ ನಿಮ್ಗೆ ಸಕಲ ಸತ್ಯಕ್ಕೆ ಏನ್ ಮಾಡ್ತಾವನು ಕರ್ಕೊಂಡು ಹೋಗ್ತಾನೆ. ಕರ್ತವ್ಯ ಪ್ರಿಯರೆ, ಪವಿತ್ರ ಆತ್ಮ ಇದ್ದಂದ್ರೆ ಪವಿತ್ರ ಆತ್ಮ ಒಂದು ಶಕ್ತಿಯಿಂದ ನಾವಿನ್ನ ಖಂಡಿತವಾಗಿ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಯಾಕಂದ್ರೆ ದೇವರ ಪವಿತ್ರ ಆತ್ಮ ಮುಖಾಂತರ ದೇವರ ನಮಗೆ ಬೈಬಲ್ನ ತಿಳಿಯಪಡಿಸಿರೋದು ಅರ್ಥ ಆಯ್ತು. ಅದೇ ನೋಡ್ಬೇಕ್ರೆ ಈ ಒಂದು ದೇವರ ಕೃಪೆಯಿಂದ ಸತ್ಯವೇದ ಖಂಡಿತವಾಗೂ ಎಲ್ಲ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಅದೇ ನೋಡ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ದೇವರು ಆದಾಮ್ಗೆ ಹೇಳುವಂತ ಮಾತು ದೇವ್ರಿಗೆ ಗೊತ್ತಾ ಹೇಳಿದ್ರು ಆದಾಮ್ಗೆ ಈಡಿ ಅಂತ ಹೊಡೆದಂತ ಎಲ್ಲಾ ಹಣ್ಣುಗಳನ್ನ ಏನ್ ಮಾಡಿದೀನ ನೀನ್ ತಿನ್ನೋ ನಾನಲ್ಲ ತಿನ್ನೋ, ಅದೇ ಒಂದೇ ಒಂದು ಮರದ ಹಣ್ಣೇ ಮಾಡ್ಕೋಬೇಡ ತಿನ್ಬಿಡ. ಯಾವ್ದೋ ಮರದ ಏನ್ ಹೆಸರು ಜೀವ? ವೆರಿ ಗುಡ್ ಅಲ್ವರ ಪುಣ್ಯ. ಯಾರು ಆಪಲ್ ಅಂತ ಹೇಳಿಲ್ವಲ್ಲ, ಇಲ್ಲಾಂದ್ರೆ ಯಾಕಂದ್ರೆ ಆಡಮ್ ಆಪಲ್ ಅಂತ ನಮ್ಗೆಲ್ಲ ಬಂದ್ಬಿಡ್ತೀವಿ ಅಲ್ವರ. ಆಪಲ್ ಅಂತ ಹೇಳಿಲ್ಲ, ವೆರಿ ಗುಡ್ ಅಲ್ವರ. ಒಳ್ಳೇದನ್ನು ಕೆಟ್ಟದನ್ನು ತಿಂದ್ರೆ ಏನಾಯ್ತೀಯಾ? ಓದಿ ಅಂತೀನಿ, ವೆರಿ ಗುಡ್. ಜೆನಿಸಿಸ್ 2:17 ಆದಿಕಾಂಡ 2:17 ಆದಿಕಾಂಡ 2:17 ಯಚೇತವಾಗಿ ನೀನು ತಿನ್ನಬಹುದು. ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ನೋಡ್ರ ತಿಂದ ದಿನ ಸತ್ಯ ಹೋಗಿದೆ ಅಂತಂದ್ಬಿಟ್ರು ಅದರ ಸರಿ. ಆದ ಮಣ್ಣು ತಿನ್ನ, ಆದ ಮಣ್ಣೇ ತಿಂದಿಲ್ವಾ? ಸರಿ ಯಾವಾಗ ತಿನ್ನ ಆದ ಮಣ್ಣು ತಿನ್ನ ತಿನ್ನ ತಾನೆ ತಿನ್ನಿದ್ದೀನ ಸತ್ನ. ಸರಿ ಶಾಪ ಬಂತು. ಸರಿ ಯಾವ ಸತ್ರು? ಆತ್ಮದಲ್ಲಿ ಸತ್ರು. ಸರಿ ಯಾವ ಸತ್ರು? ಒರಿಜಿನಲ್ ಆಗಿ 930 ಸತ್ರು ಕರೆಕ್ಟಾ? ಸರಿ ಆದಾಮು ತಿಂದಿದ್ದೀನಿ ಏನಾಗಿಲ್ಲ ಸಾಯಿದ. ಹಂಗ್ರೆ ದೇವ್ರು ಸುಳ್ಳು ಹೇಳಿದ್ರ? ನೀವು ಸುಳ್ಳು ಹೇಳ್ತಾರೆ, ದೇವ್ರು ಸುಳ್ಳು ಹೇಳ್ತಾರ? ಸಾಮಾನ್ಯವಾಗಿ ಕೊಡಂತ ಉತ್ತರ ನೀವ್ ಹೇಳ್ದಂಗೆ ಏನು ಸರ್ ಏನಂತಾರೆ ಆತ್ಮಿಕದಲ್ಲಿ ಸತ್ತೋಗ್ಬಿಟ್ರು ಕರೆಕ್ಟಾ? ಸರಿ ಇವಾಗ ಆತ್ಮದಲ್ಲಿ ಸಾಯ್ಬೇಕು ಅಂದ್ರೆ ಅವ್ರೇನಾಗಿರ್ಬೇಕು? ಆತ್ಮಿಕವಾಗಿ ಹುಟ್ಟಿರ್ಬೇಕು ತಾನೆ ಅವರ. ಆದಾಮು ಆತ್ಮಿಕವಾಗಿ ಹುಟ್ಟಿದ್ನ ಅಂತ ನೋಡ್ಬೇಕಾದ್ರೆ 1 ಕೊರಿಂಥ 15 ಓದಿ ನೋಡೋಣ ಅಂತೀನಿ. 1 ಕೊರಿಂಥ 15 45ನೇ ವಚನ 46ನೇ ವಚನ ಓದಿ ಅಂತ ಕೇಳ್ಕೊಂತೀನಿ. 1 ಕೊರಿಂಥ ಏನಂತೀವ? ಮೊದಲೇ ಆದಾಮನು ಬದುಕುವ ಪ್ರಾಣಿಯಾದನು, ಆಮೇಲೆ ಆತ್ಮಿಕವಾದದ್ದು ಮೊದಲನೇದಲ್ವಂತೆ. ನೋಡ್ರ ಆದಾಮು ಆತ್ಮಿಕವಾಗಿ ಹುಟ್ಟಿಲ್ವಂತೆ. ಅಂದ್ರೆ ಆತ್ಮಿಕವಾಗಿ ಸಾಯೋದಕ್ಕೆ ಹೆಂಗ್ ಸಾಧ್ಯ ಅಲ್ವರ? ಅಂದ್ರೆ ಈ ಪ್ರಶ್ನೆಗೆ ಬೇರೆ ಏನೋ ಉತ್ತರ ಏನೇ ಇರ್ಬೇಕು. ಇರ್ಬಂದ್ರೆ ಏನ್ ಉತ್ತರ ಅಲ್ವರ? ಸಿಂಪಲ್ ಏನ್ ಗೊತ್ತಾ? ಆದಾಮ್ಗೆ ದೇವ್ರೆ ಅಂತ ಹೇಳಿದ್ರು ಹಣ್ಣ ತಿನ್ಬೇಡ, ತಿನ್ನಿದ್ದೀನ ಏನಾಗ್ತೀಯ ಸಾಯ್ತೀಯ ಅಂತ ಹೇಳಿದ್ರ? ಸರಿ ಈ ಮಾತನ್ನ ಹೇಳಿದ್ರು ಯಾರು ಅದರ? ನಮ್ಮ ರಕ್ಷಕರು, ನಮ್ಮ ಕರ್ತ ಅಂತಾನೆ ಹೇಳಿರೋದು ಅಲ್ವರ. ಅವ್ರಿಗೆ ಒಂದು ದಿನ ಅಂದ್ರೆ ಎಷ್ಟು ಕೊಡ್ತೀಯ? ಇವಾಗ ಹಾಕ್ಬಿಟ್ಟು ಹೊಡಿ ಅಂತೀನಿ, ಕೋಡ್ ನೋಡಿ ಕೋಡಿ ನೋಡ್ತೀನಿ, ಈ ಲಾಕ್ ಹಾಕ್ಬಿಟ್ಟು ಓಪನ್ ಮಾಡಿ ಅಂತೀನಿ. ಹೆಂಗೈತಾರ ಸೇಫ್ ಲಾಕರು ಟಕ್ಕನ್ ಓಪನ್ ಆಗ್ತಾರೆ ನೋಡ್ರಿ ನೀವು ಅಂದ್ರ. ಯೇಸು ಕ್ರಿಸ್ತ ಏನ್ ಹೇಳ್ದಂದ್ರೆ ಅಣ್ಣ ತಿನ್ಬಿಡಪ್ಪ, ತಿನ್ನಿದ 1000 ವರ್ಷದ ದಿನದಲ್ಲಿ ಏನಾಗ್ತ ನೀನು ಸಾಯ್ತ ಅಂದ್ರೆ. ಅದೇ ನೋಡ್ಬೇಕ್ರೆ ಯಾವುದೇ ಮನುಷ್ಯ 1000 ವರ್ಷದ ಮೇಲ್ಪಟ್ಟು ಬದುಕಿದ್ ಯಾರು ಇಲ್ಲ.
ಎಲ್ಲ ಸಾರ್ವಸ್ಥಿತಿ ತಡನೆ ಆಗಿದ್ರೆ ಸತ್ತೋಗಿದ್ರೆ ಮ್ಯಾಕ್ಸಿಮಮ್ ಬದುಕಿದ್ ಯಾರು ಹೇಳಿ ಎಷ್ಟು 969 ವೆರಿ ಗುಡ್ ಪರ ಎಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅಲ್ವರ ಹಂಗಿರ್ಬೇಕು ಅಲ್ವರ ಸೊ 969 ವರ್ಷ ಆಯ್ತಾರೆ ಮೆಥಸಲ್ಲೇ ಬರ್ತಿರ್ತಾರೆ ಅಲ್ವರ ನೋಡ್ಬೇಕ್ರೆ ನೀವು ಬೈಬಲ್ ಓದಿರ್ತೀರಿ 1000 ವರ್ಷ ದಾಟಿದೆ ಅಂತ ಒಬ್ಬ ಮನುಷ್ಯ ಕೂಡ ಇಲ್ಲ ಯಾಕೆ ಅಂತಂದ್ರೆ ಆ ಮಾತಿರೋದು ಯೇಸು ಕ್ರಿಸ್ತು ಅರ್ಥ ಆಯ್ತಾ ಅದೇ ನೋಡ್ಬೇಕ್ರೆ ಯೇಸು ಕ್ರಿಸ್ತನ್ಗೆ ಒಂದು ದಿನ 1000 ವರ್ಷ ಲೆಕ್ಕದಲ್ಲಿ ಆಗಿರೋದ್ರಿಂದ ಎಲ್ಲ 1000 ವರ್ಷಗಳೇನಾದ್ರು ಸತ್ತೋದ್ರು ಅದೇ ನೋಡ್ಬೇಕ್ರೆ ಬೈಬಲ್ ಈ ರೀತಿ ಓದ್ಬೇಕು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಅಂದ್ರೆ ಕರೆಕ್ಟ್ ಆಗಿರ್ಬೇಕು ಇಲ್ಲಿ ನೋಡಿ ಇಲ್ಲಿ ಏನೋ ಸ್ವಲ್ಪ ಇತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಕರೆಕ್ಟ್ ಆಗಿರ್ಬೇಕು ಇಲ್ದಿರೋದು ಯಾರೋ ಸ್ವಲ್ಪ ಅಲ್ಲಿರೋ ಸ್ವಲ್ಪ ಯಾವ್ದು ಹಾಕೊಂಡ್ರೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ರಿ ಆ ಮೊಸರನ್ನ ಹಾಕಂತ ಮಸಾಲೆ ಹಾಕ್ರೆ ಆಯ್ತದ ಚೆನ್ನಾಗಿರಲ್ಲ ಯೋಚನೆ ಮಾಡ್ರಿ ಅದರ ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಕರೆಕ್ಟ್ ಆಗಿ ಮಾಡೋದು ನಾವು ಬೈಬಲ್ನ ಈ ರೀತಿ ಓದೋದು ಅರ್ಥ ಆಯ್ತಾ ಕರ್ತೇನೆ ಅದಕ್ಕೆ ನಾವು ಮೀಟಿಂಗ್ ನಲ್ಲಿ ಕೆಲವೊಂದು ಪಾಯಿಂಟ್ಸ್ಗಳು ಹೇಳಿದ್ರೆ ನಿಮ್ಗೆ ಅದರ ಕೆಲವೊಂದು ಪಾಯಿಂಟ್ಸ್ಗಳು ಯಾವ್ದು ಹೇಳಿದ್ರಿ ನೋಡಿ ಯಾಕೆ ಯಾರಿಗಾರ ಒಂಟೆ ಸೂಚಿಕನ್ನಲ್ಲಿ ಗೊತ್ತರ ಅದು ಒಂಟೆ ಸೂಚಿಕನ ನೋಡೋದು ಎಷ್ಟು ಕುಸ್ ಹೇಳ್ತಾರೆ ಓದಿ ಇರೋ ವಚನ ಮತ್ತೆ ಅದಲ್ಲಿ ನೋಡಿ ಮತ್ತೆ ಅದಲ್ಲಿ 19ನೇ ಅಧ್ಯಾಯದಲ್ಲಿ ಮತ್ತೆ 19ನೇ ಅಧ್ಯಾಯದಲ್ಲಿ 24ನೇ ವಚನ ನೋಡಿ ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರೋದು ಎಷ್ಟೋ ಕಷ್ಟ ನೋಡ್ರಿ ಐಶ್ವರ್ಯವಂತನು ದೇವರಾಜ್ಯದಲ್ಲಿ ಸೇರೋದಕ್ಕಿಂತ ನೋಡ್ರಿ ಒಂಟೆ ಸೂಜಿ ಕಣ್ಣಲ್ಲಿ ನುಗ್ಗೋದು ಎಷ್ಟೋ ಸುಲಭ ಅಂತಂತಾರೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಾ ಸರಿ ಏನ್ ನೋಡೋದ್ರ ಇವಾಗ ಸಾಮಾನ್ಯವಾಗಿ ಸೂಜಿ ಕಣ್ಣಲ್ಲಿ ದಾರ ನುಗ್ಗೋದೇ ಕಷ್ಟ ಕಟ್ತಾನೆ ಎಲ್ಲರೂ ಸೂಜಿಯಲ್ಲಿ ದಾರ ಒಣಸಿ ಲೈಫಲ್ಲಿ ಪೋಣಿಸಿರ್ತೀರ ಅದರ ಅದು ಸೂಜಿಯಲ್ಲಿ ದಾರ ಹೋಗೋದೇ ಬಲು ಕಷ್ಟ ಅಂತ ಅದ್ರ ಯಾರಾದ್ರೂ ಕೇಳಬೇಕು ಹೆಲ್ಪ್ ನೀವು ಸಹಾಯ ಮಾಡುವಂತ ಆಗ ಒಂಟೆ ಹೋಗೋದಕ್ಕೆ ಹೆಂಗ್ ಸಾಧ್ಯ ಅದರ ಇದು ಅರ್ಥ ಏನು ನೋಡ್ಬೇಕ್ರೆ ಇದನ್ನ ಅರ್ಥ ಮಾಡ್ಕೊಂಡ್ ಕೈಗೆ ತಗೊಂಡ್ಬೇಕು ಇಸ್ರೇಲ್ ಇದಂತ ಕಸ್ಟಮ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಬೇಕು ಆ ಕಾಲದ ಟ್ರೆಡಿಷನ್ ಅದರ ಆ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಜೆರೂಸಲಂ ಕೋಟೆ ಇತ್ತು ಕಟಾ ಅಂದ್ರೆ ಒಂದು ಫೋರ್ಟ್ ಆ ಫೋರ್ಟ್ಗೆ ಒಂದು ದೊಡ್ಡ ಹೆಬ್ಬಾಗಲಿತ್ತು ಆ ಭಾಗದಲ್ಲಿ ಎಷ್ಟು ದೊಡ್ಡದಾಗಿತ್ತು ಅಂತಂದ್ರೆ ವಿಶಾಲ ಸೇರಿಬಿಟ್ಟು ಅಂದ್ರೆ ಎಲ್ಲಾ ಜನ ಆರಾಮಾಗಿ ಓಡಾಡಬೇಕಾಗಿತ್ತು ಆ ಭಾಗಲ್ನ ಕರೆಕ್ಟ್ ಆಗಿ ಸಂಜೆ 6 ಗಂಟೆಗೆ ಮಾಡ್ಬೋದು ಮುಚ್ಕೊಂಡ್ಬಿಡು ಅಂದ್ರ ಮುಚ್ಚಿಬಿಟ್ಟ ಅಂತಂದ್ರೆ ಜನಗಳು ಓಡಾಡೋದಂಗೆ ಅದಕ್ಕೆ ಮಾಡ್ಬೇಕಾ ದೊಡ್ಡ ಬಾಗಲಿಗೆ ಸಿಕ್ಕರಾಗಿ ಡೋರ್ ಕೊಟ್ಟಿದ್ರು ಪಕ್ಕದಲ್ಲಿ ಕರೆಕ್ಟ್ ಆಗಿ ಸಿಕ್ಕಬೈತ್ರಿ ಅಂದ್ರ ಅವ್ರ ಮನುಷ್ಯ ಕಟ್ಟ ಹೋಗ್ಬೋದು ಅವ್ರ ಮನುಷ್ಯ ಕಟ್ಟ ಬರ್ಬೋದು ಇದು 6 ಗಂಟೆ ಕ್ಲೋಸ್ ಮಾಡ್ಬೋದು ಏನಕ್ಕೆ ಅಂದ್ರೆ ಆ ಕಾಲದಲ್ಲಿ 6 ಗಂಟೆ ಮೇಲೆ ಲೈಟ್ಗಳೆಲ್ಲ ಇಲ್ಲ ಬರೀ ದೀಪಗಳೇ 6 ಗಂಟೆ ಆಗ್ಬಿಟ್ಟ ಅಂತಂದ್ರೆ ಇದು ಮುಚ್ಚಿಲ್ಲ ಅಂತಂದ್ರೆ ಶತ್ರುಗಳೆಲ್ಲ ಬಂದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡ್ತಾರೆ ಅಂತ ಏನ್ಮಾಡೋದಂದ್ರೆ ಒಂದು ಒಬ್ಬ ಮನುಷ್ಯ ಹೋಗೋದ್ರೆ ಬಿಡ್ತಾ ಇದ್ರು ಅವ್ರು ಕ್ಲೀನಾಗಿ ಅಂತ ಸೆಕ್ಯೂರಿಟಿ ಸಿಕ್ಕಪ್ಪ ಆಗ್ತಾರೆ ಅಂತಂದ್ರ ಆ ಚಿಕ್ಕ ಬಾಗಿಲಿಗೆ ಹೆಸರು ಏನ್ಬಿಟ್ಟ ಸೂಜಿ ಕಣ್ಣು ಅಂತ ಆ ಚಿಕ್ಕ ಬಾಗಿಲಿಗೆ ಹೆಸರೇನೋ ಸೂಜಿ ಕಣ್ಣು ಹೆಸರು ಏನಂತ ಗೊತ್ತಾ ಶ್ರೀಮಂತನ ಎಂತಾರೆ ದೇವರಾಜ ಸೇರೋದು ಎಷ್ಟೋ ಕಷ್ಟ ಒಂಟೆ ಏನಾಗ್ಬಿಡ್ತಾರೆ ನನಗೆ ಗೊತ್ತಾ ಮೀನಿಂಗು ಒಬ್ಬ ಶ್ರೀಮಂತನ ಬರ್ತಾನೆ ನಿಮ್ಗೆ ಎರಡುಸಲಂಗೆ ಅದರ ಅವ್ನು ಬರ್ಬೇಕಾದ್ರೆ ಎಲ್ಲ ದೂರ ಪ್ರಯಾಣಕ್ಕೆ ಹೋಗಿ ವಾಪಸ್ ಬರ್ತಾನೆ ಮನೆಗೆ ಅಂದ್ರೆ ಕೈ ಬಿಸ್ಕೊಂಡ ಬರ್ತಾನೆ ಇವಾಗ ನೋಡಿ ನಾನೇನೋ ಡೆಲ್ಲಿಗೆ ಹೋಗಿ ಬಾಂಬೆಗೆ ಹೋಗಿ ಬಂದ್ರೆ ಏನ್ ಮಾಡ್ತೀನಿ ಮನೆಗೆ ಬರ್ಬೇಕಾರೆ ನನ್ನ ಮಗನಿಗೆ ಏನ್ ಬೇಕೋ ಆಮೇಲೆ ಸ್ವೀಟ್ ಗಿಸ್ ಬೇಕೋ ಏನ್ ಬೇಕಾದ್ರೆ ತಗೊಂಡ್ಬಿಡ್ತೀರಿ ಅಂದ್ರ ಕೈ ತಗೊಂಡ್ ಮಾಡ್ತೀವಿ ತಗೊಂಡ್ಬಿಡ್ತೀರಿ ಅದು ಆ ಕಾಲದಲ್ಲಿ ಶ್ರೀಮಂತನ ಹೋಗ್ಬೇಕಾರೆ ಒಂಟೆನೇ ಹೋಗ್ತಾ ಇದ್ದಂತೆ ಅವ್ನು ತಿರ್ಗಾ ಬರ್ಬೇಕಾರೆ ಅವ್ನಿಗಿರೋಂತ ಒಂಟೆ ಇದ್ನಲ್ಲಿ ಎಷ್ಟೊಂದು ಇದನ್ನೇ ಮಾಡ್ತಂದ್ರೆ ಎಲ್ಲ ಹಾಕೊಂಡ್ ಬರ್ತಾನೆ ಗಿಫ್ಟ್ ಗಳೆಲ್ಲ ಅವ್ನು ಹಾಕೊಂಡ್ ಬಂದ್ಬಿಟ್ಟ ಅಂದ್ರೆ ಆ ಎರಸನ ಬರೋತ್ತಿಗೆ 6 ಗಂಟೆ ಆಗ್ಬಿಟ್ಟ ಅಂತಂದ್ರೆ ಆ ಡೋರೇ ಮಾಡೋರು ಇವಾಗ ಮುಚ್ಚಿಬಿಡೋರು ಇವಾಗ ಶ್ರೀಮಂತರು ಹೊರಡೆ ಹೋಗ್ಬೇಕು ಮನೆ ಹೋಗ್ಬೇಕು ಅಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಏನ್ ಮಾಡ್ಬೇಕಳಿ ಅವ್ನು ಫಸ್ಟ್ ಅವಳು ಒಂಟೆನೆ ಅವನು ಇಳಿಬೇಕು ಆ ಲಗೇಜ್ ಎಲ್ಲ ಇಳಿಸ್ಬೇಕು ಆಮೇಲೆ ಇವನು ಒಂಟೆ ಒಂದೇ ಕೊಣಗಿ ಗೆಟ್ಟಿನ ಆಕಡೆ ತಗೊಂಡ್ಬಿಟ್ಟು ತಿರ್ಗಾ ಲೋಡ್ ಮಾಡ್ಕೊಂಡು ವಾಪಸ್ಸು ಒಂಟೆಗೆ ಲೋಡ್ ಮಾಡ್ಬಿಟ್ಟು ತಿರ್ಗಾ ಮನೆಗೆ ಏನಾಗ್ಬೇಕು ಯಾರು ಶ್ರೀಮಂತರಿಗೆ ಹೋಗ್ತಾರ ಪೊಲೀಸ್ ಪರ್ಮಿಷನ್ ಕೊಟ್ಟಿಲ್ಲ ಆಯ್ತು ಬಿಡೋ ಪರಾಗಿಲ್ಲ ಸ್ವಲ್ಪ ನಾಲ್ಕು ದಿನ ಮಾಡಪ್ಪ ಆರಾಮಾಗಿ ಮಲ್ಕೊಡೋಣ ಬೆಳಿಗ್ಗೆ ಅಡ್ಡೆ ಮಾಡೋಣ ಇದೇ ಮಾಡ್ತಾರೆ ಶ್ರೀಮಂತ ಅದಿಗೆ ಏನ್ ಮಾಡಿದ್ರು ಆ ಛತ್ರಗಳನ್ನ ತಿಂತಾ ಇದ್ರು ನಮ್ಮ ಯೇಸು ತಂದು ಹುಟ್ಟಿದಲ್ಲಿ ಅಂತ ಛತ್ರದಲ್ಲಿ ಕರೆಕ್ಟ್ ಆ ಸ್ಥಳ ಇಲ್ದಿರೋದು ಅರ್ಥ ಆಯ್ತಾ ಯೇಸು ನಮ್ಗೆ ಎಂಟ್ರಿ ಆಗ್ತಾರ ಸ್ಥಳದಲ್ಲಿ ಅರ್ಥ ಆಯ್ತಾ ಇದು ಆ ಕಾಲದ ಕಸ್ಟಮ್ ಅರ್ಥ ಆಯ್ತಾ ಇವಾಗ ಸೊ ಬೈಬಲ್ ಈ ರೀತಿ ಓದೋದು ಅರ್ಥ ಆಯ್ತಾ ಇನ್ನೊಂದು ಪಾಯಿಂಟ್ ಹೇಳಿದ್ರಿ ನಾವು ಲಾಸ್ಟ್ ಟೈಮ್ ಯಾರ ಇದೆಯಾ ಆಹಾರ ನೆಲೆಸಿಲ್ರಿ ಪ್ರಸಂಗಿ ಓದಿರ್ತೀನಿ ಪ್ರಸಂಗಿ ಎಷ್ಟು ಇರ್ತದ ಪ್ರಸಂಗಿ ಹನ್ನೊಂದು ನೋಡಿ ಕರೆಕ್ಟ 11th chapter 1st verse ನೋಡಿ ನಿನ್ನ ಆಹಾರವನ್ನು ನೀರಿನ ಮೇಲೆ ಚೆಲ್ಲು ಬಹುದಿನ ಮೇಲೆ ಸಿಗ್ತಾರೆ ಅಂದ್ರೆ ನಾವೆಲ್ಲ ಇವ್ನು ರಿಟರ್ನ್ ಮಾಡಕತ್ತದ ನಮ್ಮನೆಯಲ್ಲಿ ಅಕ್ಕಿ ಏನ ತೊಗೊಂಡ್ಬಿಟ್ಟು ನೀರ್ ಮೇಲೆ ಚೆಲ್ಬಿಟ್ಟ ಅಂದ್ರೆ ಬಹುದಿನ ಮೇಲೆ ಸಿಗ್ತದ ವ್ಯವಸ್ಥೆ ಮಾಡ್ರಿ ಒಂದಿನ ಮೇಲೆ ಸಿಕ್ಕದ ಅದು ಬಹುದಿನ ಬಿಡ್ರಿ ಅಂತೀನಿ ಅದರ ಹಂಗೆ ಬೇಕಾದ್ರೆ ಅರ್ಥ ಏನು ಬೈಬಲ್ಗೆ ಬೈಬಲೇ ಡಿಕ್ಷನರಿ ಬೈಬಲ್ ಯಾವ್ದು ಡಿಕ್ಷನರಿ ಬೈಬಲ್ ಏನೋ ಕ್ವಶನ್ಸ್ ಇತ್ತು ಅಂದ್ರೆ ಅದು ಎಲ್ಲ ಹುಡ್ಬೇಕು ಇವಾಗ ಬೈಬಲ್ ಅಲ್ಲಿ ಹುಡುಕ್ಬೇಕು. ಫಸ್ಟ್ ಆಫ್ ಆಲ್ ನಾವು ಆಹಾರನೇನು ಹುಡುಕ್ಬೇಕು. ಆಹಾರನೇನು ಬೈಬಲ್ ಏನಿದೆ, ಬೈಬಲ್ ಆಹಾರಗಳಿಗೆ ಏನ್ ಕಂಪೇರ್ ಮಾಡ್ತಾರೆ? ಹಾ, ಯೇಸು ಕ್ರಿಸ್ತ ಏನ್ ಹೇಳ್ತಾರೆ, ಮನುಷ್ಯ ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಬರುವಂತಹ ಪ್ರತಿಯಿಂದ ಮಾತ್ರ ಬರ್ತಾರೆ. ಅಂದ್ರೆ ದೇವರ ವಾಕ್ಯನ ಆಹಾರ ಕರೆಕ್ಟಾ? ಇವಾಗ ಅಲ್ಲಿ ಏನ್ ಹೇಳ್ತಾರೆ ಪ್ರಶ್ನೆ ಹೇಗಿದೆ, ಆಹಾರ ತೊಗೊಂಡು ನೀರ್ ಮೇಲೆ ಮಾಡಿ ನಾವು ಚೆಲ್ಲು ಅಂತ ಹೇಳ. ಅಂದ್ರೆ ದೇವರ ವಾಕ್ಯ ತೊಗೊಂಡು ನೀರಲ್ಲಿ ಹಾಕ್ಬೇಕು ನಾವು. ಇವಾಗ ನಾವೇನ್ ಮಾಡ್ಬೇಕು, ದೇವರ ವಾಕ್ಯ ಅಂತ ಬೈಬಲ್ ಹುಡುಕಿರಿ ಕರೆಕ್ಟಾ? ಬೈಬಲ್ಗೆ ಬೈಬಲ್ ಡಿಕ್ಷನರಿ ಕರೆಕ್ಟಾ? ಎಲ್ಲಿ ನೋಡ್ತೀನಿ ವಚನ, ಬೈಬಲ್ ನೋಡ್ತೀನಿ ನೋಡು, ಓದ್ಬೇಕಾ? ಯಾರಿಗೆ ಓದ್ಬೇಕಾ? ಹೋಗ್ಬಿಡೋಣ, ಯಾಕೆ ಡೌಟ್ ಅಲ್ವರ? ಮ್ಯಾಥ್ಯೂ ತೆಗಿರಿತೀನಿ, ಮತೆಯದಲ್ಲಿ, ಮತೆಯದಲ್ಲಿ ನಾಲ್ಕನೇ ಅಧ್ಯಾಯದಲ್ಲಿ, ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನ ಓದಿ. ಮ್ಯಾಥ್ಯೂ 4:4 ಓದಿ. ಎಸ್, ನೋಡ್ರ ಕ್ಲೀನ್ ಆಗಿದೆ ತಾನೆ ಇದು. ಹಂಗಾದ್ರೆ ಆಹಾರ ಏನ್ರಿ, ದೇವರ ವಾಕ್ಯ ಅಂದ್ರೆ. ಇದಕ್ಕೆ ಒಂದು ಕೋಡ್ ಕಂಡುಹಿಡಿಬಿಟ್ರಿ ಅಂದ್ರ ಸರ್, ನಾವ್ ಏನ್ ಎಷ್ಟೇ ಕಂಡುಹಿಡಬೇಕು, ನೀರು ಅಂತ ಏನ್ ಮಾಡ್ಬೇಕು, ಬೈಬಲ್ ಅರ್ಥ ಕಂಡುಹಿಡಬೇಕು ಅಂದ್ರ. ನೀರು ಅಂದ್ರೆ ಬೈಬಲ್ ಏನ್ ಅರ್ಥ ಅಂದ್ರ ತೆಗಿರಿ, ಪ್ರಕಟಣೆ ಹದಿನೇಳು ಹದಿನೈದು. ಪ್ರಕಟಣೆ ಹದಿನೇಳು, ರೆವಲೇಷನ್ 17:15. ಹಾ ನೋಡ್ರಿ, ಆ ನೀರುಗಳನ್ನು ಕಂಡಿಯಲ್ಲ, ಅವು ಪ್ರಜೆ ಸಮೂಹ ಜನಾಂಗ ನೋಡ್ರ. ಅಂದ್ರೆ ಏನ್ರಿ, ಜನ ಸಮೂಹ ಸೂಚಿಸ್ತದೆ ನೀರು ಅಂದ್ರೆ ಏನ್ರಿ, ಜನ ಸಮೂಹ. ಅಂದ್ರೆ ಏನ್ ಹೇಳ್ತಾರೆ ಪ್ರಸಂಗ ಅಂತಂದ್ರೆ, ನೀನು ಆಹಾರ ಅಂತ ಎಲ್ ಮಾಡ್ರಿ, ನೀವು ನೀರು ಮೇಲೆ ಚೆಂದು ಬಹು ದಿನಗಳ ನಂತರ ಸಿಗ್ತಾರೆ ಅಂದ್ರೆ ನೀರು ಅಂದ್ರೆ ಏನ್ರಿ? ಇವಾಗ ಜನ ದೇವರ ವಾಕ್ಯ ಎಲ್ ತೊಳಗೆ ಚೆಲ್ಬೇಕು, ಇವಾಗ ಹಾ ಜನಗಳ ಮೇಲೆ ಚೆಲ್ಬೇಕು, ಲೋಕ ಜನಗಳೇ ಸುವಾರ್ತೆ ಸಾಗಬೇಕು. ಇದು ಪ್ರತಿಫಲ ಯಾವ ಬರ್ತದೆ? ಇಮ್ಮಿಡಿಯೇಟ್ ಆಗಿ ಬರ್ಲಿಲ್ವಾ? ಯಾವ ಬರ್ತಾರೆ? ಬಹು ದಿನ ನಂತರ ಬರ್ತಾವಿದ್ರಿ. ಇವಾಗ ಎಷ್ಟು ಜನ ನಾವು ಅಲ್ಲಿ ಹೇಳ್ಕೊಟ್ರೆ, ಮತ್ತೆ ಜನ ಬಂದಿದ್ದೀರಾ ಅಂದ್ರ ಅದ್ರ ಅನೇಕ ಜನ ಬರ್ತಾರೆ. ದೇವ್ರ ಕೃಪೆ ಇತ್ತು ಅಂದ್ರೆ, ದೇವ್ರ ಚಿತ್ತ ಆಯ್ತು ಅಂದ್ರೆ, ಅದು ಅನೇಕ ದಿನ ಅಂದ್ರೆ ಏನಾಗ್ತದೆ, ಪ್ರತಿಫಲನ ಕೊಡ್ತಾರೆ ಅಂದ್ರ. ಸೊ ಬೈಬಲ್ನ ಈ ರೀತಿ ಓದ್ಬೇಕು ಅಂದ್ರೆ. ಇನ್ನೊಂದು ಮಾತು ಓದ್ರಿ ಅಂದ್ರ, ಏನಂತಂದ್ರೆ ಇದ್ದವನ್ಗೆ ಇನ್ನೂ ಕೊಡಲ್ಪಡ್ತದೆ, ಇಲ್ದವನ್ಗೆ ಇದು ಇದೇನರ್ಥ ಅದರ ಓದಿಂತೀನಿ. ಇದು ನ್ಯಾಯನ ಏಸು ಕೃಷಿ ಮಾಡೋದು? ಇಲ್ದಿರೋ ಹತ್ರ ಕೊಡ್ಬೇಕು ಪಾಪ. ಇರೋ ಹತ್ರ ಏನಂತೆ, ಪರವಾಗಿಲ್ಲ ಬಿಡಪ್ಪ ಅಂದ್ಬೇಕು, ಅಡ್ಜಸ್ಟ್ ಮಾಡ್ಬೇಕಂದ್ರ. ಏನಂತಂದ್ರು, ನಿನ್ನ ಹತ್ರ ಎರಡು ಅಂಗಿ ಇತ್ತು, ಏನ್ ಮಾಡಿ ನೀನು ಹೋಗ್ಬಿಟ್ಟ, ಒಂದಂಗಿನ ನೀನು ಕೊಟ್ಬಿಡೋಣ. ಅಲ್ಲ ಹಂಗಿರ್ಬೇಕ್ರೆ ಏಸು ಕೃಷ್ಣ ಹಿಂಗ್ ಮಾಡೋದು ಸರಿನಾ? ಓದಿಂತೀನಿ ಮ್ಯಾಥ್ಯೂ 13:13, ಮತ್ತೆ ಹದಿಮೂರನೇ ಅಧ್ಯಾಯದಲ್ಲಿ 12ನೇ ವಚನ, ಮತ್ತೆ 13:12 ಓದಿ. ಇದು ಯಾರ ಬಗ್ಗೆ ಮಾತಾಡ್ತಾವ್ರೆ ಅಂತ ನೋಡ್ಬೇಕಾದ್ರೆ, ಇದೀಗ ಪ್ರಶ್ನೆಗೆ ಉತ್ತರ ಒಂದು ವಚನ ಮುಂಚೆ ಓದಿ, 11ನೇ ವಚನ ಓದಿ. ವರವು ನಿಮಗೆ ಕೊಟ್ಟಿದೆ, ಅವ್ರಿಗೇನಾಗಿಲ್ಲ ಕೊಟ್ಟಿಲ್ಲ ಅದ ನೋಡ್ಬೇಕು. ಇದ್ದ ತಿಳ್ಕೊಡಕ್ಕೆ ಆಸಕ್ತಿ ಯಾರಿಗಿರ್ತದೋ ಅವ್ರಿಗೆ ಇನ್ನ ದೇವ್ರು ಏನ್ ಮಾಡ್ತಾರೆ, ಹೆಚ್ಚಿನಾಗೆ ಜ್ಞಾನ ಕೊಡ್ತಾರೆ. ಯಾರಿಗೆ ತಿಳ್ಕೊಳಕ್ ಆಸಕ್ತಿ ಇಲ್ವೋ ಅವ್ರಿಗೆ ಏನ್ ಮಾಡ್ತಾರೆ, ಇದ್ದಿದ್ನು ಕೂಡ ಏನ್ ಮಾಡ್ತಾರೆ. ಅರ್ಥ ಇವಾಗ ಬೈಬಲ್ ನಾ ಓದ್ಬೇಕು, ಈ ತರ ಓದ್ಬೇಕು ಅಂದ್ರೆ ಬೈಬಲ್ ನ ಓದಕ್ಕೆ ಡಿಫ್ರೆಂಟ್ ಟೈಪ್ಸ್ ಇದೆ ಅಂದ್ರೆ. ಅದಕ್ಕೆ ನಾವು ಕೆಲವೊಂದು ಹೇಳಂತ ಪಾಯಿಂಟ್ಸ್ ನೀವು ಬರ್ಕೊಡಿ ಸಾಧ್ಯವಾಗ. ಮೊದಲನೇ ಪಾಯಿಂಟ್, ಬೈಬಲ್ ನ ಓದ್ಬೇಕು ನಾವ್ ಹೆಂಗ್ ಅರ್ಥ ಮಾಡ್ಕೊಬೇಕಂದ್ರೆ, ಕಾಂಟೆಕ್ಸ್ಟ್ ಓದ್ಬೇಕು. ಏನ್ರಿ ಕಾಂಟೆಕ್ಸ್ಟ್ ಅಂದ್ರೆ, ಏನೋ ವಚನ ಹೋಯ್ ತಕ್ಷಣ ಅದಲ್ಲೇ ಎತ್ಕೊಂಡು ಏನ್ ಮಾಡ್ಬಿಡ್ತು ಏನೋ ಹೇಳೋದಲ್ಲ ಅಂದ್ರ, ಆ ವಚನದ ಮೇಲ್ಗಡೆ ಹೇಳ್ತದೆ, ಆ ವಚನ ಕೆಳಗಡೆ ಹೇಳ್ತಾರೆ ಅಂದ್ಬಿಟ್ಟು ಏನ್ ಮಾಡ್ಬೇಕು ನಾವು ಸ್ವಲ್ಪ ಮೇಲೆ ಕೆಳಗಡೆ ಓದ್ಬಿಟ್ಟು ಕಾಂಟೆಕ್ಸ್ಟ್ ಅಂದ್ರೆ ಅದು ಯಾವ್ದು ಬಗ್ಗೆ ಹೇಳ್ತಾರೆ ಅಂದ್ರೆ ನಿಮ್ಗೆ ಸ್ವಲ್ಪ ತಿಳ್ಕೊಬೇಕು. ಇದು ಮೊದಲನೇ ರೀತಿ ಬೈಬಲ್ ಓದೋದು. ಅಂದ್ರ ಎರಡನೇ ವಿಧ ಬೈಬಲ್ ಓದೋದು ಯಾವ ರೀತಿ ನೋಡ್ಬೇಕಾದ್ರೆ, ಬೈಬಲ್ನಲ್ಲಿ ಟಾಪಿಕಲ್ ಸ್ಟಡಿ ಅಂತಿದೆ. ಏನ್ ಸ್ಟಡಿ? ಟಾಪಿಕಲ್ ಸ್ಟಡಿ. ನಾವು ನಮ್ಮ ಮುಖ್ಯವಾದ ಪಾಠಗಳಲ್ಲಿ ಅದೇ ಮಾಡಕ್ ಹೋಗೋದು. ಅಂದ್ರೆ ಬೈಬಲ್ ಏನೋ ಒಂದು ಟಾಪಿಕ್ ಇತ್ತು ಅಂದ್ರೆ, ಆ ಟಾಪಿಕ್ ಬಗ್ಗೆ ಎಲ್ಲಾ ವಚನಗಳನ್ನ ತೆಗೆದುಬಿಟ್ಟು ಅದನ್ನ ಓದ್ಬೇಕು. ಅದರ ಅದನ್ನ ನಾವು ಲಾಸ್ಟ್ ವೀಕ್ ಮಾಡಿ ನೋಡ್ತೀವಿ ನಿಮ್ಗೆ. ಯೇಸು ಕ್ರಿಸ್ತ ರಕ್ಷಕ ಅಂತ ಹೆಂಗ್ ಹೇಳ್ಕೊಟ್ರೆ ಅಂದ್ರೆ, ರಕ್ಷಕನ ಬಗ್ಗೆ ಎಲ್ಲೆಲ್ಲೋ ವಚನ ಬರ್ತದೋ ಎಲ್ಲಾ ವಚನಗಳನ್ನ ತೆಗೆದುಬಿಟ್ಟು ಅದನ್ನ ವೆರಿಫೈ ಮಾಡಿದಾವಾಗ ಯೇಸು ಕ್ರಿಸ್ತ ಹೆಂಗೆ ರಕ್ಷಕ ಅಂತ ನಮ್ಗೇನಾಯ್ತು. ನಮ್ಗೆ ಅದೇ ನೋಡ್ಬೇಕು, ಟಾಪಿಕಲ್ ಸ್ಟಡಿ. ಅದರ ಎಕ್ಸಾಂಪಲ್ ನೋಡ್ಬೇಕ್ರೆ, ಇವಾಗ ನಾವು ಯೇಸು ಕ್ರಿಸ್ತನ ಬಗ್ಗೆ ಓದ್ಬೇಕಪ್ಪ. ನಾವು ಯೇಸು ಕ್ರಿಸ್ತನ ಬಗ್ಗೆ ಲೋಕರಕ್ಷಣೆ ಬಗ್ಗೆ ಮಾತ್ರ ಓದಿತ್ತು. ಇವಾಗ ಯೇಸು ಕ್ರಿಸ್ತು ಎಲ್ಲಿ ಹುಟ್ಟಿದ್ರು, ಇದಕ್ಕಿಂತ ಮುಂಚೆ ಹೆಂಗಿದ್ರು, ಹುಟ್ಟಿದ ಮೇಲೆ ಏನಾಯ್ತು, ಸತ್ತಿದ ಮೇಲೆ ಏನಾಯ್ತು ಅಂತೆಲ್ಲ ಓದ್ಬೇಕು ಅಂದ್ರೆ, ಎಲ್ಲರೂ ಒಂದೇ ಅಧ್ಯಾಯದಲ್ಲಿ ನಮ್ಗೆ ಕೊಟ್ಟಿದ್ದೀರಾ? ಏಷ್ಯಾದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ಕೊಟ್ಟವ್ರೆ, ಅಂದ್ರೆ 53 ಕೂಡ ಕೊಟ್ಟವ್ರೆ. ಇವನ್ ಎಲ್ಲಾನು ಸಂಗ್ರಹಿಸ್ಬಿಟ್ಟು ನಾವು ಹೋದ್ರೆ ನಮ್ಗೆ ಏನಾಗುತ್ತೋ ಗೊತ್ತಾಗುತ್ತೆ. ಜಕೇರಿ 9 ಕೂಡ ಕೊಟ್ಟವ್ರೆ, 5 ಕೂಡ ಕೊಟ್ಟವ್ರೆ. ಸೊ ಈ ರೀತಿ ಮಾಡೋದು ವಚನಗಳೆಲ್ಲ ಸೇರಿಸ್ಬಿಟ್ಟು ಹೋದ್ರೆ ನಮ್ಗೆ ಗೊತ್ತಾಗೋದು. ಅದು ನಾವು ಟಾಪಿಕಲ್ ಸ್ಟಡಿಯಿಂದ ಮಾಡ್ತೀನಿ. ನಾವು ಮುಖ್ಯವಾಗಿ ನಾವು ಮಾಡುವಂತ ಪಾಠಗಳಲ್ಲಿ ನಿಮ್ಗೆ ಅದೇ ಕಲ್ಸ್ಕೊಡೋದು. ಟಾಪಿಕಲ್ ಸ್ಟಡಿಯಲ್ಲಿ ಒಂದೊಂದು ಟಾಪಿಕ್ ಆರಿಸ್ಕೊಂಡು ಬೈಬಲ್ನ ಇದರಂತೆ ಸಂಪೂರ್ಣವಾಗಿರುತ್ತ ನಿಮಗೆ ಕ್ಲಾಸಸ್ಗಳ ನಿಮಗೆ ತಗೊಂತಿದ್ರೆ ಈ ವರ್ಷ ಈ ಒಂದು ಪಾಠಗಳು ಹೆಚ್ಚು ಕಮ್ಮಿ 1 ವರ್ಷ ಇರ್ತದೆ. ಪ್ರತಿ ವಾರ ಒಂದು ದಿನ ಏನಂದ್ರೆ ಒಂದು ಕಾಲ ಅವರು ಇರ್ತಾರೆ. ಅದರ ಮಿಸ್ ಮಾಡಿದಿರ ಬಂದ ಅಂದ್ರೆ ಬೈಬಲ್ ಅಂತ ಆಳವಾಗಿರೋ ವಿಚಾರಗಳ ಮೇಲೆ ಕ್ಲೀನ್ ಆಗಿ ನಿಮಗೆ ಫ್ರೀ ಆಗಿ ತಿಳ್ಸ್ಕೊಡ್ತೀರಿ. ಹೆಂಗೆ ತಿಳ್ಸ್ಕೊಡ್ತೀರಿ ಅಂತಂದ್ರೆ ನೀವೇ ಇದನ್ನ ಕಲ್ತ್ಕೊಂಡು ನೀವು ಇನ್ನೊಬ್ರಿಗೂ ಏನ್ ಮಾಡ್ಬೋದು ಧಾರಾಳವಾಗಿ ದೈವಾಗಿ ನೀವು ಟೀಚ್ ಮಾಡ್ಬೋದು. ನಿಮ್ ಮುಂದೆ ಯಾವ ದೊಡ್ಡ ರೆವರೆಂಡ್ ಆಗ್ಲಿ, ದೊಡ್ಡ ದೊಡ್ಡ ಪಾಸ್ಟರ್ಗಳಾಗ್ಲಿ, ದೊಡ್ಡ ಫಾದರ್ಗಳ ಯಾರು ಇನ್ಫ್ಲೆಕ್ಸ್ ಸಾಧ್ಯ ಇಲ್ಲ. ಆ ರೀತಿ ಲೆವೆಲ್ ಅಲ್ಲಿ ನಿಮ್ ರೆಡಿ ಮಾಡ್ತೀರಿ. ಆದ್ರೆ ನಿಮ್ಮಿಂದ ನಮ್ಗೆ ಬೇಕಾಗಿರೋದು ಒಂದೇ ಏನಂತಂದ್ರೆ, ನಿಮಗೆ ನಮ್ಗೆ ಯಾವ್ದು ದುಡ್ಡು ಬೇಕಾಗಿಲ್ಲ, ಏನಿಲ್ಲ. ಬೇಕಾದ್ರೆ ಒಂದೇ ಅಂದ್ರೆ ನಿಮ್ ಆಸಕ್ತಿ, ನಿಮ್ ಇಂಟ್ರೆಸ್ಟ್ ಇಂದ ಬಂದು ರೆಗ್ಯುಲರ್ ಆಗಿ ಮಿಸ್ ಮಾಡಿದ್ರ ಅದೇನೇ ಕೆಲಸ ಇರಲಿ, ಬಂದೇ ಕರೆಕ್ಟ್ ನೀವು ಚಾಚು ತಪ್ಪದೆ ಕುತ್ಕೊಂಡು ಪಾಠನ ಕೇಳಿ ಅದ್ರ ಪ್ರಕಾರ ನೋಟ್ಸ್ ಬರ್ಕೊಂಡು ಇನ್ನು ರಿವೈಸ್ ಮಾಡಿ ನೀವು ಮಾಡಿದ್ರೆ ಸಾಕಷ್ಟೇ, ಇನ್ನೇನು ಬೇಕಾಗಿಲ್ಲ. ಅಂದ್ರೆ ನಿಮ್ಗೆ ಕ್ಲೀನ್ ಆಗಿ ಅರ್ಥ ಆಗೋ ರೀತಿ ನಾವು ಹೇಳ್ಕೊಡ್ತೀವಿ. ಅಂದ್ರೆ ಅದಕ್ಕೆ ಟಾಪಿಕಲ್ ಸ್ಟಡಿ ಅವರ ನೆಕ್ಸ್ಟ್ ಬೈಬಲ್ನಲ್ಲಿ ಪ್ಯಾರಾಬೋಲಿಕ್ ಲ್ಯಾಂಗ್ವೇಜ್ ಇದೆ, ಅಂದ್ರೆ ಸ್ವಾಮಿಗಳ ರೂಪಾಂತರ ಅವರು ಮಾತಾಡಿದಂತ ಒಂದು ಭಾಷೆಗಳು. ಅದರ ಎಕ್ಸಾಂಪಲ್ ನೋಡಬೇಕ್ರೆ ಮತ್ತೆಯು 13ನೇ ಅಧ್ಯಾಯ ಓದಿಂತೀನಿ, ಜಲ್ದಿ ಒಂದು 5-10 ನಿಮಿಷ ಮುಗಿಸ್ಬಿಡೋಣ. ಮ್ಯಾಥ್ಯೂ 13:31 ಮತ್ತೆ 13ನೇ ಅಧ್ಯಾಯದಲ್ಲಿ 31ನೇ ವಚನ ಓದಿ. ನೋಡಿ, ಮತ್ತೊಂದು ಸ್ವಾಮ್ಯವನ್ನು ಅವರಿಗೆ ಹೇಳಿದರು. ನೋಡ್ರ, ಪರಲೋಕ ರಾಜ್ಯ ಏನು ಹೋಲಿಕೆ ಆಗಿದೆ ಅಂತೆ, ಸಾಸಿವೆ ಕಾಳಿಗೆ ಹೋಲಿಕೆ ಆಗಿದೆ. ವೆರಿ ಗುಡ್. ಒಬ್ಬ ಮನುಷ್ಯನು ಅವರು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಂತೆ, ಅದು ಎಲ್ಲ ಬೀಜಗಳಿಗಿಂತ ಏನಾಗಿರುತ್ತೆ, ಸಣ್ಣದಾಗಿದಂತೆ. ಬೆಳೆದ ಮೇಲೆ ಕಾಯಿಪಲ್ಯ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತಂತೆ. ಯೋಚನೆ ಮಾಡಿ ಕತ್ತಲಿ ಪ್ರಿಯರೆ, ಸಾಸ್ವೇಕ ನೋಡಿದ್ರೆ ಎಲ್ಲರ ನೀವು ಹೆಂಗಸರ ನೋಡಿದ್ರೆ ಅರಿಗೆ ಹಾಕ್ತೀನಿ ನೋಡಿದ್ರೆ ಸಾಸ್ವೇಕಾದ್ರ ಅದು ಎಲ್ಲಾ ಒಂದು ಬೀಜಗಳಿಗಿಂತ ಇರ್ತದೆ, ತುಂಬಾ ಚಿಕ್ಕದಾಗಿರುತ್ತೆ ಬೀಜ ಅಂತೆ. ಒಬ್ಬ ಮನುಷ್ಯನ ಭೂಮಿ ಇಲಾಖದಂತೆ, ಭೂಮಿ ಇಲಾಖೆ ಅದು ಬೆಳೀತಂತೆ. ಅದು ಹೆಂಗ್ ಬೆಳೀತು ಅಂದ್ರೆ ಎಲ್ಲಾ ಕಾಯಿಪಲ್ಯ ಗಿಡಗಳಿಗಿಂತ ಏನಾಯ್ತಂತೆ, ದೊಡ್ಡದಾಯ್ತಂತಂದ್ರ ನೆಕ್ಸ್ಟ್ ಏನಾಯ್ತಂತೆ. ಇಲ್ಲಿ ನೀವು ವ್ಯವಸ್ಥೆ ಮಾಡ್ರಿ, ಸಾಸ್ವೇಕಾಳು ಹಾಕಿದ್ರೆ ಗಿಡ ಬರ್ತದ ಮರ ಬರ್ತದ? ಅಂದ್ರೆ ಏನು ಸಮಯ ಹೇಳ್ತಾರೆ, ಸುಳ್ಳ ನೀವ್ ಹೇಳ್ತಾ ಕರೆಕ್ಟಾ? ಗಿಡ ಬರ್ತದ ಮರ ಬರ್ತದ? ಮರ ಬರ್ತದ? ಗಿಡವಾಗಿ ನೋಡಿ, ಇದು 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 ಸೂಪರ್ ಆನ್ಸರ್ ಅಲ್ವ. ಅದು ಹೇಳ್ದಲ್ಲ ನನ್ ಆಫ್ ದ ಅಬೋವ್ ಅಂತ ಬಿಟ್ಟು ಅಂಶ ಕೊಡ್ರಿ, ಅದಕ್ಕೆ ಟಿಕ್ ಮಾಡ್ಬೇಕು. ಆಲ್ ಆಫ್ ದ ಅಬೋವ್ ಅಂತ ಕೊಡಿದ್ರೆ ಫಸ್ಟ್ ಅದನ್ನೇ ಮಾಡ್ಬೋದು ಅಲ್ವರ. ಅದಕ್ಕೆ ಏನಂತಾರೆ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀರಿ, ಇದು ಸ್ಮಾರ್ಟ್ ಆನ್ಸರ್ ಓಕೆನಾ. ಆದ್ರೆ ಯೋಚನೆ ಮಾಡಿದ್ರಿ, ಗಿಡನೇ ಆಗೋದಕ್ಕೆ ಸಾಧ್ಯ ಹೊರತು ಮರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಏಸು ಕೃಷಿಲಿ ಆಗ್ಬಿಡ್ತು ಅಂತ ಹೇಳ್ತಾರಲ್ಲ, ಹಂಗಂದ್ರೆ ಏನು ಹೇಳ್ತಾವ್ರಿ ಇಲ್ಲಿ ಅಲ್ವರ. ಇದೇನು ಅಂದ್ರೆ ಇದು ಡೈರೆಕ್ಟ್ ಲ್ಯಾಂಗ್ವೇಜ್ ಅಲ್ಲ, ಇದೇನ್ರಿ ಒಂದು ಸಾಮ್ಯ. ಕರೆಕ್ಟ್, ನೇರವಾಗಿ ಅದು ಹೇಳ್ತಾ ಇಲ್ಲ, ಇದ್ರಲ್ಲಿ ಏನೋ ಅರ್ಥ ಇದೆ ಅಂದ್ರೆ ನಮ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ, ಇದ ಅರ್ಥ ಏನು ಅಂತಂದ್ಬಿಟ್ಟು ಬರೋ ಕ್ಲಾಸಸ್ ನಿಮ್ಗೆ ಹೇಳ್ಕೊಡ್ತೀರಿ. ಓಕೆ, ಇದು ನಿಮ್ಗೆ ಎಕ್ಸಾಂಪಲ್ ಹೇಳಿದೆ. ಪ್ಯಾರಾಬಲ್ ನ ಅರ್ಥ ಮಾಡ್ಕೊಬೇಕಾದ್ರೆ ಅದಕ್ಕೆ ಒಂದು ಸ್ಟೈಲ್ ಇದೆ. ಒಂದು ಉದಾಹರಣೆ ಹೇಳ್ತಾರೆ, ಯೇಸು ಕ್ರಿಸ್ತ ಬಿತ್ತುವನ ಸಮಯ ನೀವು ಕೇಳಿದ್ರಾ? ಒಂದು ಬೀಜ ಅಂದ್ಬಿಟ್ಟು 4 ಬೀಜ ಅಂತ ಭೂಮಿಲಿ ಬಿತ್ತಂತೆ, ಒಂದು ಬಿತ್ತಾರ ಮಾರ್ಗದಲ್ಲಿ ಬಿತ್ತಂತೆ, ಪಕ್ಷಿಗಳು ಎತ್ಕೊಂಡು ಹೋಗ್ಬಿಡ್ತಂತೆ, ಬಂಡೆ ಕಲ್ಲಲ್ಲಿ ಬಿತ್ತಂತೆ, ಅದರ ಬೇರೆ ಕಣ ಒಣಗೋಗ್ಬಿಡ್ತಂತೆ, ಮುಳುಗಲ್ ನಡುವೆ ಬಿತ್ತಂತೆ ಚೆನ್ನಾಗಿ ಬೆಳೀತಾ ಇತ್ತಂತೆ ಅದು ಒಣಗೋಗ್ಬಿಡ್ತು, ಅವ್ನು ಕೊನೆ ಒಳ್ಳೆ ಭೂಮಿಲಿ ಬಿತ್ತು ಅಂತ ಹೇಳ್ತಾರೆ. ಈ ಯೇಸು ಕ್ರಿಸ್ತ 4 ಭೂಮಿಗಳಿಗೆ ಅಂದ್ರೆ ಮನುಷ್ಯನ ಒಂದು ಮನಸ್ಸಿಗೆ ಕಂಪೇರ್ ಮಾಡ್ತಾರೆ, ಮನುಷ್ಯನ ಕ್ಯಾರೆಕ್ಟರ್ಗಳಿಗೆ. ಕರೆಕ್ಟಾ? ಆಕಾಶದ ಪಕ್ಷಿ ಅಂದ್ರೆ ಏನ್ರಿ? ಸೈತಾನ ಅಂದ್ರ ವಾಕ್ಯ ಬಿತ್ತನೆ ಮಾಡ್ತಿರ್ಬೇಕೆ, ಸೈತಾನೆ ಮಾಡ್ತಾನೆ ಇವಾಗ. ಅಂದ್ರೆ ಸೈತಾನ ಕ್ರಿಯೆ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಅಲ್ಲಿ ಪಕ್ಷಿ ಅಂದ್ರೆ ಅವ್ರು ಹೇಳ್ತಾರೆ ಕೋಡು, ಪಕ್ಷಿಗೆ ಕೋಡೇನು ಸೈತಾನ್. ಅದರ ಬೀಜ ಅಂದ್ರೆ ಏನು ಒಂದು ಅರ್ಥ, ದೇವರ ವಾಕ್ಯ ಅಂದ್ರ ಹಂಗ ಅಂದ ನೆಲಗಳು ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರೌಂಡ್ ಅಂದರೆ ಮನಸ್ಸಿನ ಒಂದು ಮನಸ್ಸು ಅಲ್ವರ. ಸೊ ಈ ತರ ಕೋಡ್ಗಳಾಕಿ ಬೈಬಲ್ ಹೋದ್ರೆ ಒಂದೇ ಟಕ್ ಟಕ್ ಅಂತ ಏನಕ್ಕೆ ನಮ್ಗೆ ಇವಾಗ ಓಪನ್ ಆಗ್ತದೆ, ಅರ್ಥ ಆಯ್ತಾರ? ಅದಕ್ಕೆ ನೋಡ್ಬೇಕ್ರೆ ಇದನ್ನ ನಾವು ಪ್ಯಾರಾಬಲ್ಸ್ನ ಪ್ಯಾರಾಬಲಿಕ್ ಲ್ಯಾಂಗ್ವೇಜ್ ಅನ್ನು ಓದ್ಬೇಕು. ಆದ್ರೆ ಕೋಡ್ಗಳು ಎಲ್ಲ ಬೈಬಲಿನ ತೆಗಿಬೇಕು. ಎಲ್ಲಿರ್ಬೇಕೆಲ್ಲ ಕೋಡ್ಗಳು? ಎಸ್, ಬೈಬಲ್ಗೆ ಯಾವ ಡಿಕ್ಷನರಿ ಅಂದ್ರ ಸರಿ. ಇದೊಂದು ಲ್ಯಾಂಗ್ವೇಜ್. ನೆಕ್ಸ್ಟ್ ಫಿಗರೇಟಿವ್ ಲ್ಯಾಂಗ್ವೇಜ್ ಕೇಳಿದೀರಾ? ಸರಿ, ಎಕ್ಸಾಂಪಲ್ ಆದಿಕಾಂಡದಲ್ಲಿ 4ನೇ ಅಧ್ಯಾಯದಲ್ಲಿ 10ನೇ ವಚನ ಓದಿ ಕೇಳ್ಕೊಂತೀನಿ. ಆದಿಕಾಂಡ 4ನೇ ಅಧ್ಯಾಯ 10ನೇ ವಚನ ಸರಿ. ಹ್ಮ್ 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 ನೋಡ್ರ ನೀ ಏನಪ್ಪ ಮಾಡ್ಬಿಟ್ಟೆ, ನಿನ್ನ ತಮ್ಮನ ರಕ್ತ ಭೂಮಿನೇ ಮಾಡ್ತಿದ್ದೆ ಕೂಗ್ತದೆ, ಇಲ್ಲ ರಕ್ತ ಕೂಗ್ತದ, ಕೋಳಿ ಕೂಗ್ತದೆ, ಕುಕ್ಕರ್ ಕೂಗ್ತದೆ, ಟ್ರೇನು ಕೂಗ್ತದೆ ಅಲ್ವರ, ಇದೇಂಗೆ ರಕ್ತ ಕೂಗ್ತದೆ ಅಲ್ವರ. ಇದೇನ್ ಲ್ಯಾಂಗ್ವೇಜ್ ಅಂದ್ರೆ ಇದು ಫಿಗರೇಟಿವ್ ಲ್ಯಾಂಗ್ವೇಜ್. ನೀವು ಹೇಳೋದು ಅರ್ಥ ಕರೆಕ್ಟ್, ಜೀವ ಏನ್ ಮಾಡೋದು ತೀರ್ಪಿಗಾಗಿ ಕೇಳೋದ್ರ. ಅದೇ ದೇವ್ ನಿಮ್ ಬೈಬಲ್ ಹೇಳ್ತಲ್ಲ, ಇದು ಇದು ಯಾವ ರೀತಿ ಹೇಳೋದಂದ್ರೆ ಫಿಗರೇಟಿವ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ನೀವೇನ್ ಮಾಡಿದ್ರೆ ಈ ಅಡ್ರೆಸ್ ಹುಡ್ಕೊಂಡ್ ಬಂದ್ರಿ ಅದ್ರ ಹೆಂಗ್ ಕೇಳಿದ್ರಿ ಅಡ್ರೆಸ್ ನ ಫೋನ್ ಮಾಡಿ, ಯಾರಂತ ಕೇಳಿದ್ರೆ ಏನಂತ ಕೇಳಿದ್ರೆ ಅವರೇ ಫೋನ್ ಮಾಡಿದ್ರೆ ಅದರ ಸರಿ. ಇವಾಗ ಅಡ್ರೆಸ್ ಗೊತ್ತಿಲ್ದಿರೋ ಏನಂತ ಕೇಳ್ತೀರಾ ಸಾಮಾನ್ಯವಾಗಿ, ಯಾರಿಗ ಫೋನ್ ಮಾಡಿ ಎಲ್ಲಿ ಬರ್ತದೆ ಅಂತ ಅದರ ಅದೆಲ್ಲಿ ಬರ್ತದೆ ನಾವೇ ಹೋಗ್ಬೇಕು. ಸಿಂಪಲ್ ಎಕ್ಸಾಂಪಲ್ ಅರ್ಥ, ಎಕ್ಸಾಂಪಲ್ ಹೇಳಿದ್ರೆ ಬೇಜಾ ಮಾಡ್ಕೊಂಬಿಡಿ ಹತ್ರ ಏನಂದ್ರೆ ಇದೇ ತರ ಮಾತಾಡ್ಬೇಕೇ ಮಾಡ್ತೀರಿ, ಎಲ್ಲಿ ಬರ್ತಾರೆ ಎಲ್ಲಿ ಬರ್ತಾರೆ ಅಲ್ಲೇ ಇರ್ತದೆ, ನಾವು ಎಲ್ಲೂ ಹೋಗಲ್ಲ ಅಲ್ವರ. ನೋಡ್ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಸೂರ್ಯ, ಸೂರ್ಯ ಎಷ್ಟು ಗಂಟೆಗೆ ಉದಯ ಆಗ್ತಾನೆ? ವೆರಿ ಗುಡ್, ಅಷ್ಟಮ ಆಗದ ವೆರಿ ಗುಡ್. ನಿಮ್ಗೆಲ್ಲ ಆಸ್ಕಾರ ಮಾಡ್ಕೊಡ್ಬೇಕ್ರಿ, ಯಾಕೇಳಿ ಯಾಕೇಳ್ರಿ, ಸೂರ್ಯ ಉದಯನೂ ಆಗಲ್ಲ, ಸೂರ್ಯ ಅಸ್ತಮನೂ ಆಗಲ್ಲ ಅಲ್ವರ. ಆದ್ರೆ ವರ್ಲ್ಡ್ ಓವರ್ ದೊಡ್ಡ ದೊಡ್ಡ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡೋದೇನ್ರಿ, ಟೈಮ್ಸ್ ಆಫ್ ಇಂಡಿಯಾ ಸನ್ಸೆಟ್ ಸನ್ ರೈಸರ್ಸ್ ಅಂತ ಹಾಕಿರ್ತಾರೆ ಅಲ್ವರ. ವ್ಯವಸ್ಥೆ ಮಾಡ್ರಿ, ದಟ್ ಈಸ್ ಅ ವೇ ವಿ ಸ್ಪೀಕ್ ಅಲ್ವರ. ಹಂಗ ಸುಳ್ಳು ಅಂತಲ್ಲ, ಇದು ಮಾತಾಡೋದು ಒಂದು ಒಂದು ಶೈಲಿ ಅಷ್ಟೇ, ಅದ್ರಲ್ಲಿ ಅರ್ಥ ಏನಿದೆ ಬೇರೆ ಐತೆ. ಕರೆಕ್ಟಾ? ಭೂಮಿ ಅಲ್ಲೇ ಇರ್ತದೆ, ಸಾರಿ ಏನಂತಾರೆ, ಸೂರ್ಯ ಅಲ್ಲೇ ಇರ್ತದೆ, ಭೂಮಿ ಏನಾಗದ ಅದನ್ನು ಮಾತಾಡೋದು. ಅದೇ ತರ ನೋಡ್ಬೇಕ್ರೆ ಇಲ್ಲಿ ಆಬೆ ರಕ್ತ ಕೂಗ್ಬಿಡ್ದು ಕೂಗ್ಬಿಡ್ದು ಅಂತಲ್ಲ, ಅದ್ರಲ್ಲಿ ಏನೋ ಅರ್ಥ ಐತೆ, ಅದ ಅರ್ಥ ಏನಂತ ಹುಡುಕ್ಬೇಕು ಅಲ್ವರ. ಇದನ್ನ ಇದೊಂದು ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಡ್ಬೇಕು, ಅರ್ಥ ಆಯ್ತಾ? ಎಕ್ಸಾಂಪಲ್. ನೆಕ್ಸ್ಟ್ ಇನ್ನೊಂದು ಲ್ಯಾಂಗ್ವೇಜ್ ಏನಂದ್ರೆ ಸಿಂಬಾಲಿಕ್ ಲ್ಯಾಂಗ್ವೇಜ್ ಇದೆ. ಪ್ರಕಟಣೆ 13ನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ನೋಡಿ, ಪ್ರಕಟಣೆ 13:1-2, ಪ್ರಕಟಣೆ 13:1-2. ವೆರಿ ಗುಡ್. ಸಮುದ್ರದಿಂದ ಮೃಗಗಳು ಹೇರಿ ಬರೋದನ್ನ ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆ ಮೇಲೆ ದೇವರ ದೂಷಣ ನಾಮಗಳಿದ್ದವಂತೆ. ನೆಕ್ಸ್ಟ್, ನಾನು ಕಂಡ ಮೃಗವು ಶಿರ್ಸೆ ಅಂತಿತ್ತಂತೆ. ಪ್ರಕಟಣೆ 13ನೇ ಅಧ್ಯಾಯ ಎರಡನೇ ವಚನ ಸರ್ ಹತ್ರ, ಪ್ರಕಟಣೆ 13:2 ಅಲ್ವರ. ನೋಡಿ ಇಲ್ಲಿ ಹೇಳ್ತಾರೆ, ನಾನು ಕಂಡ ಮೃಗವು ಶಿರ್ಸೆ ಅಂತಿತ್ತಂತೆ. ನೆಕ್ಸ್ಟ್ ನೋಡ್ರಿ, ಅದರ ಕಾಲುಗಳು ಕಡಿಯ ಕಾಲುಗಳಂತೆ ಇತ್ತಂತೆ. ಅದರ ಬಾಯಿ ಹೆಂಗಿತ್ತಂತೆ? ಸಿಂಹದ ಬಾಯಿ ತರ ಇತ್ತಂತೆ. ಅದರ ವ್ಯವಸ್ಥೆ ಮಾಡ್ರಿ ಇತ್ತು, ನೋಡಕ್ ಹೆಂಗಿದಂತೆ? ಚಿರ್ತೆ ತರ ಇತ್ತಂತೆ, ಕೈ ಕಾಲು ಕಡಿತಾರಂತೆ, ಬಾಯಿ ನೋಡಿದಂಗೆ ಇದಂತೆ, ಸಿಂಹದ ಬಾಯಿ ತರ ಇದೆ ಅಂತೆ. ನೆಕ್ಸ್ಟ್ ಆಮೇಲೆ, ಕೊಟ್ಟನು ಅಂದ್ರ ಅಲ್ವರ. ಇದು ಎಲ್ಲಿ ಹುಡುಕಿರ ಈ ಮುರುಗನ? ಯಾವ ಸೂರು ಹೋಗೋಣ ಅಂದ್ರ, ಮೈಸೂರು ಸೂರು ಬಿಡಿ, ಆಫ್ರಿಕಾ ಸಫಾರಿಯಲ್ಲಿ ಹೋದ್ರೆ ನಿಮ್ಗೇನಾಗಲ್ಲ, ನಿಮ್ಗೆ ಸಿಕ್ಕಲ್ಲ. ಹಂಗಾರೆ ಇದು ಅರ್ಥ ಏನು? ದಿಸ್ ಇಸ್ ಟೋಟಲಿ ಸಿಂಬಾಲಿಕ್ ಲ್ಯಾಂಗ್ವೇಜ್ ಏನ್ರಿ, ಒಂದು ಚಿಹ್ನೆಗಳ ಮುಖಾಂತರ ಮಾತಾಡೋದು. ನಾವೇನ್ ಮಾಡ್ಬೇಕು ಸಿಂಹ ಅಂದ್ರೆ ಏನ್ ಮಾಡ್ಬೇಕು ಇವಾಗ ಹೇಳ್ಬೇಕಂದ್ರೆ, ಚಿಕ್ಕ ಮಕ್ಳಿಗೆ ಕಲ್ಸ್ಕೊಡ್ಬೇಕು ಏನ್ ಮಾಡ್ತಾರೆ, ಎ ಫಾರ್ ಏನಂತಾರೆ, ಬಿ ಫಾರ್, ವೆರಿ ಗುಡ್ ಅಲ್ವರ. ಅದಕ್ಕೆ ನಮ್ಮ ಚಿಕ್ಕ ಮಗುಗೆ ಏ ಅಂತಾರೆ, ಅದು ಏನು ಮಾಡಲ್ಲ ಅದು. ಅದರ ಆಪಲ್ ನೋಡಿದ್ರೆ ಓ ಅವಾಗ ಏನ್ ಮಾಡ್ತಾರೆ, ಓ ಎ ಅಂದ್ರೆ ಅದರ ಆಪಲ್ ಅಂದ್ರೆ ಏನ್ರಿ, ಅದಕ್ಕೆ ಎ. ಬ್ಯಾಟ್ ಅಂದ್ರೆ ಅದಕ್ಕೇನು ಬಿ ಅಷ್ಟೇ ಗೊತ್ತಿರೋದು. ಈ ತರ ಬೈಬಲ್ ಕೋಡ್ಗಳಿಟ್ಟವ್ರೆ ಸಿಂಬಲ್ಸ್ ಅಲ್ವರ. ಇವಾಗ ಚಿಹ್ನೆಗಳು ಕರೆಕ್ಟ್ ನೋಡಿರ್ತೀನಿ ಸಿಸ್ಟರ್ ಚಿಹ್ನೆಗಳು. ಇವಾಗ ನಮ್ಮ ಸ್ಕೂಲಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕೂಡಿ 3 ಅಂತ ಹೇಳ್ಬೇಕಾದ್ರೆ ಟೀಚರ್ ಏನ್ ಹೇಳ್ತಾರೆ, ಆಡ್ ಮಾಡ್ರಪ್ಪ ಅಂತ ಹೇಳ್ಬೇಕು ಹೇಳ್ತಾರೆ, ಅದರ ಪ್ಲಸ್ ಹಾಕ್ಬಿಡ್ತಾರೆ, ಮೈನಸ್ ಹಾಕ್ರೆ ಕಳೀರಿ ಅಂತ ಅಂದ್ಬಿಟ್ಟು ಅಲ್ವರ. ಡಿವಿಜನ್ ಹಾಕ್ತಾರೆ, ಚಿಕ್ಕೆ ಕೊಟ್ಟು ನಾನು ಗೆರೆ ಹೇಳ್ಬಿಟ್ಟು ಅದರ ಪ್ರತಿಶತಿಗೂ ಡಿವೈಡ್ ಅಂತ ಬರೀತಾರೆ, DIVISR ಅಂತ ಬರೀತಾರೆ. ಸೈನ್ ಲ್ಯಾಂಗ್ವೇಜಸ್ ಇದು ನಾವು ಓದೋಣ, ಯಾವ ರೀತಿ ಅರ್ಥ ಮಾಡ್ಕೊಡೋ ಅಂತ ಅರ್ಥ ಇತ್ತರ. ಇನ್ನೊಂದು ಲ್ಯಾಂಗ್ವೇಜ್ ಇದೆ ಬೈಬಲ್ ಏನಂದ್ರೆ ಛಾಯೆ ನಿಜ ಸ್ವರೂಪ ಅಂತ ಹೇಳ್ತಾರೆ ಅದರ ಅಂದ್ರೆ ನೆರಳ್ ಮತ್ತೆ ಪೊರುಳ್ ಅಂತ ಹೇಳ್ತಾರೆ ತಮಿಳಲ್ಲಿ, ಶಾಡೋ ಅಂಡ್ ದ ರಿಯಲ್ ಇಮೇಜ್ ಅಂತ ಹೇಳ್ತಾರೆ, ಅದರ ಟೈಪ್ ಅಂಡ್ ಆಂಟಿ ಟೈಪ್ ಅಂತ ಎಕ್ಸಾಂಪಲ್ ಅದರ. ಅದಕ್ಕೊಂದು ಉದಾಹರಣೆ ಹೇಳ್ಬಿಡೋಣ, ಯೋಹಾನದಲ್ಲಿ 3:14 ವಚನ, ಯೋಹಾನ 3:14 ಅದಿ. ಮೂರು 14 ಓದಿ ಸರ್ ಕರೆಕ್ಟ್. ನೋಡ್ರ ಅದೇ ತರ ಅಂತ ಹೇಳ್ತಾರೆ. ಯಾವ ರೀತಿ ಒಂದು ಶಿಲುಮೇಲೆ ಸಾಯ್ಬೇಕು ಅಂತಂದ್ರೆ, ಮೋಸೆ ತಾಮ್ರ ಸರ್ಪವನ್ನು ಯಾವ್ದಕ್ಕೆ ಅರಣ್ಯದಲ್ಲಿ ಒಂದು ಕಂಬದಲ್ಲಿ ಇಟ್ರು, ಆಯ್ತರ ಮೋಸ ಏನಾಗಬೇಕಂತೆ? ಆಯ್ತರ ಏನಂತಂದ್ರು, ಯೇಸು ಕೃಷ್ಣ ಮೇಲೆ ಸಾಯ್ಬೇಕು. ನಂಗೆ ನೋಡ್ಬೇಕ್ರೆ ಮೋಸೆ ಹಳೆ ಕಾಲದಲ್ಲಿ ಒಂದು ತಾಮ್ರ ಸರ್ಪನ ಕಂಬದ ಮೇಲೆ ಹಾಕಿರೋದಕ್ಕೂ ಯೇಸು ಕೃಷ್ಣ ಸಿನಿಮಾ ಸಾಯೋದಕ್ಕೆ ಏನಿದೆ ಸಿಮಿಲಾರಿಟೀಸ್ ಇದೆ, ಹೊಂದಾಣಿಕೆ ಇದೆ. ಅಂದ್ರೆ ಆ ಕಾಲದಲ್ಲಿ ಆ ಸನ್ನಿವೇಶ ನಡೆಯುವಂತ ಎಲ್ಲಾ ಕಡೆಗಳು ಯೇಸು ಕೃಷ್ಣ ಸಿನಿಮಾ ಸಾಯಂತ ಒಂದು ಕಾರ್ಯಗಳಿಗೆ ಏನಾಗಿದೆ ಛಾಯೆ ಆಗಿದೆ, ಅದರ ಹೊಂದಾಣಿಕೆ ಇದೆ. ಅದರ ಇದಕ್ಕೆ ಬೈಬಲ್ ಹೆಸರಂದ್ರೆ ಟೈಪ್ ಆಂಟಿ ಟೈಪ್, ಅದರ ಛಾಯೆ ನಿಜ ಸ್ವರೂಪ ಅಂತಂದ್ರ ಇದು ಮುಖ್ಯವಾಗಿ ಬೈಬಲ್ ಇದೆ ಜಾಸ್ತಿ ಇರೋದು. ಇದು ಮುಂದೆ ಬರುತ್ತೆ ಕ್ಲಾಸಸ್, ನಾವು ಡೀಟೇಲ್ ಆಗಿ ಓದೋಣ ಅಂದ್ರ. ಸೊ ಈ ರೀತಿ ನಾವು ಬೈಬಲ್ ಓದಬೇಕು, ಅರ್ಥ ಆಯ್ತಾ? ಇವಾಗ ಬೈಬಲ್ ರೀಡಿಂಗ್ ಸ್ಟಡಿಗೆ ಏನ್ ಮಾಡಿದ್ರಿ ಡಿಫ್ರೆನ್ಸ್ ಅಂದ್ರ, ನಾವು ಬೈಬಲ್ ರೀಡ್ ಮಾಡಕ್ ಹೋಗಲ್ಲ, ಇಲ್ಲಿ ಇಲ್ಲೇ ಮಾಡೋದು ಬೈಬಲ್ ಸ್ಟಡಿ ಮಾಡಕ್ ಹೋಗೋದು. ಅದ್ರ ಅರಿವೆ ನೋಡ್ಬೇಕ್ರೆ ಮುಂದೆ ಬರುವಂತ ವಾರಗಳಲ್ಲಿ ನಾವು ಇದ್ರ ಬಗ್ಗೆ ಇನ್ನ ಫುಲ್ ಡೀಟೇಲ್ಸ್ ನಾವು ಆರಂಭ ಮಾಡೋಣ ಅದ್ರ. ಸೊ ಪ್ರತಿ ವಾರ ಇದೇ ಸಮಿತಿ ಇಲ್ಲಿರ್ತದೆ ಅದ್ರ. ಆದ್ರೆ ನಮಗೆ ನಿಮ್ಮಿಂದ ಏನ್ ಕಮಿಟ್ಮೆಂಟ್ ಬೇಕು ಅಂತಂದ್ರೆ, ನೀವು ಕರೆಕ್ಟ್ ಆಗಿ ಒಂದು ಟೈಮ್ ಫಿಕ್ಸ್ ಮಾಡಿ ಅದ್ರ. ಯಾಕಂದ್ರೆ ನಾವು ಅಷ್ಟು ದೂರದಿಂದ ಬರ್ತೀರಿ, ಬಂದಿದ ಮೇಲೆ ಕರೆಕ್ಟ್ ಆಗಿ ಆರಂಭ ಮಾಡಿ ಕರೆಕ್ಟ್ ಆಗಿ ಮುಗಿಸೋದಿಕ್ಕೂ ನಮ್ಗೇನಾಗ್ಬೇಕು ಒಂದು ಸಹಾಯ ಆಗ್ಬೇಕು ಅದ್ರ. ಅದಕ್ಕೆ ನೀವೆಲ್ಲರೂ ಒಂದು ಕರೆಕ್ಟ್ ಆಗಿ 5:30 ಬರಕಾಗ್ತದ? ಐದುವರೆ ಬಂದ್ಬಿಡಿ, ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಟ್ರೈನ್ ಬರಕ್ಕೆ 5:30 ಕಟ್ ಆಗ್ಬಿಡ್ತಾರೆ. ಬರೀ ತಕ್ಷಣ 5 ನಿಮಿಷ ಬಂದ್ಬಿಡ್ತೀವಿ ನಾ ಇಲ್ಲಿ ಅದ್ರ. ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಶುರು ಮಾಡ್ಬಿಡೋಣ. ಮ್ಯಾಕ್ಸಿಮಮ್ 5:30 ಸ್ಟಾರ್ಟ್ ಮಾಡ್ಬಿಟ್ಟು ನಾವು ಕರೆಕ್ಟ್ ಆಗಿ 7 ಗಂಟೆ ಮುಗಿಸ್ಬಿಟ್ರೆ ನಿಮ್ಗೇನಾಗ್ತದೆ ಸಹಾಯ ಆಗ್ತದೆ. ಓಕೆ ಅಂತ. ಸೊ ಇದರಲ್ಲಿ ಏನೇ ಡೌಟ್ಸ್ ಇವತ್ತು ತೊಗೊಂಡಿರೋ ಪಾಠದ ಏನೇ ಡೌಟ್ಸ್ ಇದೆಯಾ? ಯಾರಿಗೆ ಏನೋ ಡೌಟ್ಸ್ ಏನಿಲ್ಲ. ಸರಿ, ಇವಾಗ ಈ ಕ್ಲಾಸ್ ನಿಮ್ಗೆ ಯೂಸ್ ಆಯ್ತಾ? ಎಲ್ಲರಿಗೂ ತುಂಬಾ ಪ್ರಯೋಜನ ಆಯ್ತಾ? ಸರಿ, ಇದೇ ತರ ಈ ಕ್ಲಾಸ್ನ ಬೇರೆಯವ್ರಿಗೂ ತಗೊಳೋದಕ್ಕೆ ನೀವು ತಿಳಿಸೋದಕ್ಕೆ ನೀವು ಆಸಕ್ತಿ ಪಡ್ತೀರಾ? ಅಂದ್ರೆ ದಯವಿಟ್ಟು ಈ ಕಾರ್ಡ್ನ ತಗೊಂಡೋಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಹೇಳಿ, ಅನೇಕ ಜನ ಕ್ರಿಶ್ಚಿಯನ್ಸ್ಗೆ ಹೇಳಿ ಅದರ. ಅವರನ್ನು ಕೂಡ ಸಾಧ್ಯವಾದ್ರೆ ಮೀಟಿಂಗ್ಗಳೇ ಕರ್ಕೊಂಬನ್ನಿ ಅದರ. ಸೊ ನಾವು ಮುಂದಿನ ವಾರ ನಾವು ಎಲ್ಲಿ ಮೀಟಿಂಗ್ ಮಾಡ್ತೀವಿ ಅಂತ ಕೂಡ ನಿಮ್ಗೆ ಏನ್ ಮಾಡ್ತೀವಿ ನಮಗೆ ನಾವು ತಿಳಿಸ್ತೀರಿ ಅದರ. ಸೊ ಈ ಹಾಲಲ್ಲೇ ಓಕೆನಾ ಅಥವಾ ಬೇರೆ ಹಾಲಲ್ಲಿ ಅಂತ ಬಂದು ನೋಡೋಣ. ಇವತ್ತು ನಿಮ್ಗೆ ಕನ್ವೀನಿಯಂಟ್ ಆಗಿದೆಯಾ ಪರವಾಗಿಲ್ಲ? ನೀವು ಕೂತ್ಕೊಳಕ್ಕೆ ಏನು ತೊಂದರೆ ಇಲ್ವಾ? ಏನ್ ತೊಂದರೆ ಇಲ್ವಾ ನಿಮ್ಗೆ? ಅಂದ್ರೆ ಇಲ್ಲೇ ಕಂಟಿನ್ಯೂ ಮಾಡೋ ಪರ ಇಲ್ವಾ ನಿಮ್ಗೆ? ಅದೇ ಜನ ಜಾಸ್ತಿ ಆದ್ರೆ ಕಷ್ಟ ಆಗ್ಬೋದು. ಅದೇ ನೋಡೋಣ ನಾವು. ಇವಾಗ ಜನ ಜಾಸ್ತಿ ಆಗ್ತದೆ ಅಂತಂದ್ರೆ ನಾವು ಅದ್ ಬೇಕಾದ್ರೆ ನಾವು ಹಾಲ್ ನೋಡೋಣ. ನಾವು ನೋಡ್ತಾ ಇದ್ರಿ, ನಮ್ಗೆಲ್ಲೂ ಸಫಿಷಿಯಂಟ್ ಸಿಕ್ಕಿಲ್ಲ. ಯಾಕಂದ್ರೆ ಸರಿ ಬದ್ರ ಹಂಗೆ ಮಾಡೋಣ ಬದ್ರ ಅಂದ್ರ. ಸೊ ಅಂತಾನೆ ಇದು ಅರ್ಜೆಂಟ್ ಸಿಕ್ಕಿದ್ರೆ ನಾವು ಮಾಡಿದಿರಿ. ಸೊ ನೋಡಿ ನೀವು ಹುಡುಕಿ ಟ್ರೈ ಮಾಡ್ರಿ ಅದ್ರ. ನಾವೇನ್ ಮಾಡೋಣ ಅಂತೀನಿ ಮಾಡೋಣ ಓಕೆನ್ರ. ನಾವು ನೋಡ್ತೀವಿ, ಯಾಕಂದ್ರೆ ಒಂದ್ಸತಿ ಕ್ಲಾಸಸ್ ಶುರು ಮಾಡ್ಬಿಟ್ರೆ ರೆಗ್ಯುಲರ್ ಅದೇ ಸ್ಥಳದಲ್ಲಿ ಇದ್ರೆ ಏನಾಗ್ತದೆ ನಿಮ್ಗೂ ಬರೋಕೆ ಕನ್ವೀಟ್ ಆಗ್ತಾರೆ. ನಾವು ಪ್ರತಿ ವಾರ ಚೇಂಜ್ ಮಾಡಿದ್ರೆ ನಿಮ್ಗೂ ಕಷ್ಟ ಆಗೋದ್ಬೇಡ. ನಾವು ಟ್ರೈ ಮಾಡ್ತೀರಿ, ನಿಮಗೂ ಆ ಥರ ಏನಾದ್ರು ಸ್ಕೂಲ್ಗಳು ಯಾರೋ ಹಾಲ್ಗಳು ಒಂದು ಕಮ್ಮಿ ರೇಟಲ್ಲಿ ಕೊಡೋಂಗಿತ್ತು ಅಂದ್ರೆ ಹೇಳ್ರಿ, ನಾವು ಖಂಡಿತವಾಗಿ ಅದನ್ನ ಏನು ಮಾಡೋಣ ಸರ. ಸೊ ಈ ಕಾರ್ಗಳು ಯಾರು ಬೇಕಾ ಸೋದ್ರಿ? ಸೋದ್ರ ನಿಮ್ಗೆ ಯಾರು ಬೇಕಾ? ನೋಡಿ ಇನ್ನೊಂದು ಕೊಡಲ್ಲ, ಇನ್ನ ಬೇಕಾದ್ರೆ ಕಾರ್ಡ್ ಕೊಡ್ತೀನಿ ಸಾಕ್ರ. ಸರಿ, ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಕೊಡೋಣ. ಸರಿ, ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ತಾನ. ಅದಕ್ಕೆ ಸ್ವಲ್ಪ ರಘು ಅವರು ಪ್ರಾರ್ಥನೆ ಮುಗಿಸ್ಕೊಡ್ಬೇಕು ಅಂತ ಹೇಳಿ.
ಅದಮ್ಯವಾದ ಬಳಸಿ ವಾಸ ಮಾಡುವಂತಹ ನಮ್ಮ ತಂದೆಯಾದ ಸ್ತೋತ್ರವಾಗಿರ್ತದೆ. ತಂದೆ ದೇವರು ಈ ಒಂದು ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಿ ನಾವು ಇಲ್ಲಿ ಇಬ್ಬರು ಮೂವರಾಗಿ ಸೇರಿ ನಿನ್ನ ವಾಕ್ಯವನ್ನು ಕೇಳುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಿ. ಹೌದು ತಂದೆ ದೇವರೇ, ಈ ಒಂದು ದಿನದಲ್ಲಿ ನಾವು ಸತ್ಯವೇದವನ್ನ ಯಾವ ರೀತಿಯಾಗಿ ಓದಬೇಕು, ಅದರಲ್ಲಿ ಯಾವ ವಿಷಯಗಳು ಅಡಕವಾಗಿದೆ, ಅದರಲ್ಲಿ ಎಂತೆಂಥ ವಿಷಯಗಳನ್ನು ನೀವು ನಮಗೆ ತಿಳಿಯಪಡಿಸ್ತೀರಾ ಎಂಬುದಾಗಿ ನಾವು ತಿಳಿದಿದ್ದೀವಿ. ಹೌದು ತಂದೆ ದೇವೆ, ಇಷ್ಟು ದಿನ ನಾವು ನೀನು ಕೊಟ್ಟಂತಹ ಒಂದು ವಾಕ್ಯವನ್ನ ಸುಮ್ಮನೆ ಓದ್ತಿದ್ವು, ಈಗಲಾದರೂ ತಂದೆ ದೇವೆ ಅದಕ್ಕೆ ಒಂದು ಸರಿಯಾದಂತಹ ರೀತಿಯನ್ನು ತಿಳಿಸಿಕೊಟ್ಟಿದ್ವಿ ತಂದೆ, ಅದಕ್ಕಾಗಿ ಸ್ತೋತ್ರವಾಗಿ. ಅದೇ ರೀತಿಯಲ್ಲಿ ತಂದೆ ನಾವು ನಿನ್ನ ಸತ್ಯವೇದವನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ತಂದೆ ದೇವೆ ನಮ್ಮ ಜೀವಿತವನ್ನು ನಡೆಸುವಾಗ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸು. ತಂದೆ ದೇವೆಯಲ್ಲಿ ತಲೆಬಾಗಿರುವಂತಹ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಇನ್ನು ಮುಂದೆ ಬರುವಂತಹ ಕ್ಲಾಸ್ಗಳನ್ನು ಕೂಡ ತಂದೆ ದೇವೆ ಎಲ್ಲರೂ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗೆ ಆಶೀರ್ವದಿಸಬೇಕಾಗಿ ಕೇಳಲಾಗ್ತಿದೆ. ನಾವು ಬೇಡಿರುವಂತಹ ಎಲ್ಲ ಕೋರಿಕೆಗಳನ್ನ ಮರೆತಿರುವಂತಹ ಅಥವಾ ಕೋರಿಕೆಗಳನ್ನು ಕೂಡ ನಿನ್ನ ಒಬ್ಬನೇ ಮಗನು ನಮ್ಮ ರಕ್ಷಕನು ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಲಾಗ್ತಿದ್ದೇವೆ.
ಸೊ ನಿಮಗೆ ಟೀ ಮತ್ತೆ ಬಿಸ್ಕೆಟ್ ವ್ಯವಸ್ಥೆ ಆಗಿದೆ, ದಯವಿಟ್ಟು ಟೀ ಮತ್ತೆ ಬಿಸ್ಕೆಟ್ ತಗೊಂಡ್ಬಿಡುವಂತ. ಲೇಟಾಗಿ ಬಂದಿರೀವ? ಹೌದಾ, ಸರಿ ಸರಿ.